ಜ್ಞಾನವಿಲ್ಲದೆ ಹೋದ್ರೆ ಮೋಕ್ಷಕ್ಕೆ ಹೋಗತಕ್ಕಂತಹ ಆಸೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹರಿದಾಸ ಸಾಹಿತ್ಯ ಬಹಳ ಎಚ್ಚರಿಕೆಯನ್ನು ನಮಗೆ ಹುಟ್ಟಿಸಿದೆ. ಜ್ಞಾನದ ಹೊರತು ಮೋಕ್ಷಕ್ಕೆ ಮತ್ತೊಂದು ದಾರಿ ಇಲ್ಲ. ಈ ಮಾತು ಅರ್ಥವಾದ ಮೇಲೆ ನಮಗೆ ಮೋಕ್ಷ ಬೇಕು ಅಂತಾದರೆ ಜ್ಞಾನ ಸಂಪಾದನೆ ಅನ್ನೋದು ಅತ್ಯಂತ ಅನಿವಾರ್ಯವಾದದ್ದು ಅಂತ. ಜ್ಞಾನ ಸಂಪಾದನೆಯ ಮೂಲ ಆಕರಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂಬ ನಾಲ್ಕು ವೇದಗಳು, ಮಹಾಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ ಅಂತಕ್ಕಂತಹ ಮೂರು ಇತಿಹಾಸಗಳು, ಈ ಸಪ್ತ ಸದಾಗಮಗಳು ಅಂತ ಅವರ ಹೆಸರು. ಅವನ್ನ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಮತ್ತೆ ಮತ್ತೆ ಉಲ್ಲೇಖವನ್ನು ಮಾಡ್ತಾ ಇವುಗಳಿಂದನೇ ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಬೇಕು, ಅವನ ಜ್ಞಾನವನ್ನು ಪಡೆಯಬೇಕು, ಬೇರೊಂದು ದಾರಿ ಇಲ್ಲ ಅನ್ನೋದನ್ನ ಅತ್ಯಂತ ಖಚಿತವಾಗಿ ತಿಳಿಸಿದ್ದಾರೆ. ಅಂತ ಮಹಾ ಸಚ್ಛಾಸ್ತ್ರಗಳು ಸಪ್ತ ಸದಾಗಮಗಳು, ಅದಕ್ಕೆ ಅನುಕೂಲವಾದಂಥ ಸಮಸ್ತ ಶಾಸ್ತ್ರ ಪ್ರಪಂಚವು ಶಾಸ್ತ್ರವೇ. ಹೆಚ್ಚಾನುಕೂಲ ಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಆದರೆ ಅಂಥ ಶಾಸ್ತ್ರದ ಒಂದು ಪ್ರವೇಶವಾಗಲಿಕ್ಕೂ ನಮಗೆ ಒಂದು ಪೀಠಿಕೆ ಬೇಕು. ಅದರ ಜೊತೆಗೆ ಅಂಥ ಮಹತ್ತರವಾದ ಶಾಸ್ತ್ರದ ಪ್ರಮೇಯಗಳನ್ನು ಸಂಗ್ರಹವಾಗಿ ತಿಳ್ಕೊಳ್ಳೋದಕ್ಕೆ ಕೂಡ ಒಂದು ಅವಕಾಶ ಬೇಕು. ಅಂಥ ಅವಕಾಶವನ್ನು ಕೊಡಲಿಕ್ಕೋಸ್ಕರ ಹೊರಟಂಥ ಅತ್ಯಮೋಘವಾದಂತಹ ಕೃತಿಶ್ರೇಣಿ ಎಂದರೆ ಶ್ರೀಮದ್ ಮಧ್ವಾಚಾರ್ಯರ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಸರ್ವ ಮೂಲ ಗ್ರಂಥಗಳು. ಅವರ 37 ಗ್ರಂಥಗಳು ಅಂದರೆ ಇಡೀ ಶಾಸ್ತ್ರ ಪ್ರಪಂಚವನ್ನೆಲ್ಲ ಅತ್ಯಂತ ಸಂಗ್ರಹವಾಗಿ ಸ್ಪಷ್ಟವಾಗಿ ರುದ್ರಾದಿ ದೇವತೆಗಳೂ ಸಹ ಶ್ರವಣ ಮಾಡಿರಬೇಕು. ಅಷ್ಟು ಉನ್ನತ ಮಟ್ಟದಂತಹ ಸಾಹಿತ್ಯ ಮಟ್ಟದ ಸಾಹಿತ್ಯವನ್ನು ಶ್ರೀಮದ್ ಆಚಾರ್ಯರು ಜಗತ್ತಿಗೆ ಕೊಟ್ಟರು. ಮುಂದೆ ಶ್ರೀ ಜಯತೀರ್ಥರು ಬದಲಾದಂಥ ಜ್ಞಾನಿಶ್ರೇಷ್ಠರುಗಳು, ಜಯತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳಿಂದ ವ್ಯಾಸ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೆದು ಬಂತು. ಅದರ ಜೊತೆ ಜೊತೆಯಾಗಿ ಬೆಳೆದು ಬಂದಿದ್ದು ಹರಿದಾಸ ಸಾಹಿತ್ಯ ಕೂಡ. ವ್ಯಾಸ ಸಾಹಿತ್ಯವನ್ನು ಅತ್ಯಂತ ಪರಿಸ್ಫುಟವಾಗಿ ನಿರೂಪಣೆ ಮಾಡಿದ ಶ್ರೀಮದ್ ಆಚಾರ್ಯರೇ ತಮ್ಮ ದ್ವಾದಶ ಸ್ತೋತ್ರದಂತಹ ಕೃತಿಯ ಮೂಲಕ, ಕೃಷ್ಣಾಮೃತ ಮಹಾರಣವಾದಂತಹ ಕೃತಿಯ ಮೂಲಕ ಜನಸಾಮಾನ್ಯರೂ ಸಹ ಜ್ಞಾನವನ್ನು ಪಡೆಯಲಿಕ್ಕೆ ಮತ್ತೊಂದು ಸಾಹಿತ್ಯಕ್ಕೆ ಒಂದು ಹುಟ್ಟನ್ನು ಹಾಕಿದರು. ಅದೇ ಹರಿದಾಸ ಸಾಹಿತ್ಯವಾಗಿ ಬಂತು. ಮುಂದೆ ನರಹರಿ ತೀರ್ಥರಂತಹ ಜ್ಞಾನಿಗಳು, ಅವರ ವ್ಯಕ್ತಿತ್ವ ಭಾರಿ ದೊಡ್ಡದು. ಒಂದು ಕಡೆ ನರಹರಿ ತೀರ್ಥರು ಅಂತ ಹೇಳಿದರೆ ಕಲಿಯುಗದ ದಾಖಲೆ ನರಹರಿ ತೀರ್ಥರದು. ಸಾಮಾನ್ಯವಾಗಿ ಎಷ್ಟೋ ಜನ ಮೊದಲು ರಾಜಮಹಾರಾಜರಾಗಿದ್ದು ಆಮೇಲೆ ಸನ್ಯಾಸಿಗಳಾಗಿರಬಹುದು. ಸನ್ಯಾಸಿಗಳಾಗಿದ್ದವರು ದೊಡ್ಡ ದೊಡ್ಡ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿರಬಹುದು ರಾಜಮಹಾರಾಜರಿಗೆ. ಆದರೆ ಯತಿಶ್ರೇಷ್ಠರಾಗಿ ರಾಜರೂ ಆಗಿ ಆಡಿದಂಥ ವಿಶ್ವದ ಒಂದೇ ಒಂದು ದಾಖಲೆ ಕಲಿಯುಗದಲ್ಲಿ ನರಹರಿ ತೀರ್ಥರು ಒಬ್ಬರದೇನೆ. ಕಳಿಂಗ ದೇಶವನ್ನು ಅನೇಕ ವರ್ಷಗಳ ಕಾಲ ಸ್ವತಃ ರಾಜರಾಗಿ ಆಡಿದ್ದಾರೆ ಒಂದು ಕಡೆ, ಆಗಲೇ ಸನ್ಯಾಸಿಗಳು ಆಗಿಬಿಟ್ಟಿದ್ದಾರೆ. ಸನ್ಯಾಸಿಗಳ ಇಂಥ ಕಥೆಗಳು ಸಾವು ಊಹಾಪೋಹ ಇಂಥ ಬೇಕಾದಷ್ಟಿರುತ್ತೆ. ಊಹಾಪೋಹಗಳಿಲ್ಲ, 12 ಶಿಲಾಶಾಸನ ಇದೆ ಅವರ ಬಗ್ಗೆ. ಸ್ವತಃ ತಾವು ಪೀಠದಲ್ಲಿ ರಾಜ್ಯವಾಡ್ತಿರಬೇಕಾದ್ರೆ ಶ್ರೀಮದ್ ಆನಂದ ತೀರ್ಥರ ಶಿಷ್ಯರಾದ ನರಹರಿ ತೀರ್ಥರು ಅಂತ ಹೇಳಿ ಬರದೇನೆ ಅವರು ಶಾಸನಗಳನ್ನು ಹೊರಡಿಸಿದ್ದಾರೆ. ಸಿಕ್ಕಿರೋದೇ 12 ಇನ್ನು ಎಷ್ಟಿವೆಯೋ ಅದರಲ್ಲಿ. ಸಿಂಹಾಚಲ ಪ್ರಾಂತದಲ್ಲಿ ಶಾಸನಗಳು ಇನ್ನೂ ಓದಲಿಕ್ಕಾಗದೇ ಇರೋ ಶಾಸನಗಳ ಸಂಖ್ಯೆ ಬೇಕಾದಷ್ಟಿದೆ. ಬೆಟ್ಟ ಹತ್ಕೊಂಡು ಹೋದರೆ ಉದ್ದಕ್ಕೂ ಶಾಸನಗಳಿವೆ ಅದರೊಳಗೆ. ಅಂತ ಕೆಲವು ಶಾಸನಗಳಲ್ಲೇ ಎಷ್ಟು ಮಾಹಿತಿ ಸಿಕ್ಕಿದೆ. ಇನ್ನು ಅನೇಕ ಶಾಸನಗಳನ್ನು ನೋಡಿದರೆ ನರಹರಿ ತೀರ್ಥರು ತುಂಬ ದೊಡ್ಡ ಕೆಲಸ ಮಾಡಿದವರು. ಅದರ ಜೊತೆಗೆ ಹರಿದಾಸ ಸಾಹಿತ್ಯವನ್ನು ಕೂಡ, ಮೂಲರಾಮದೇವರನ್ನು ತಂದ ಶ್ರೇಯಸ್ಸು ಕೂಡ ನರಹರಿ ತೀರ್ಥರದೇನೆ. ಜೊತೆಗೆ ಹರಿದಾಸ ಸಾಹಿತ್ಯಕ್ಕೆ ಕನ್ನಡದಲ್ಲಿ ರೂಪ ಕೊಟ್ಟವರು ನರಹರಿ ತೀರ್ಥರೇನೆ. ಅನಂತರ ಶ್ರೀ ಜಯತೀರ್ಥರ ಒಂದು ಕೃತಿ ಸಿಕ್ಕಿದೆ. ಮುಂದೆ ಶ್ರೀಪಾದರಾಜರಿಂದ ಅದು ಬಹಳ ವಿಶಾಲವಾದ ರೀತಿಯಲ್ಲಿ ಬೆಳೀತು. ಕೀರ್ತನೆ, ಉಗಾಭೋಗ, ಸುಳಾದಿ ಮೊದಲಾದ ಎಲ್ಲ ಮಾಧ್ಯಮಗಳನ್ನು ಕೂಡ ಹರಿದಾಸ ಸಾಹಿತ್ಯ ಕೊಟ್ಟ ಶ್ರೇಯಸ್ಸು ಅಂದರೆ ಶ್ರೀಪಾದರಾಜರದು. ಅನಂತರ ವ್ಯಾಸರಾಜರು ಮತ್ತೆ ವಾದಿರಾಜರು, 3 ಜನ ರಾಜರುಗಳು, ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು. ಒಂದು ವ್ಯಾಸ ಸಾಹಿತ್ಯದಲ್ಲೂ ಅತ್ಯಂತ ಅಸಾಧಾರಣವಾದಂತಹ ವಿದ್ವಾಂಸರು, ದಾಸ ಸಾಹಿತ್ಯದಲ್ಲೂ ಅತೇ ಶ್ರೇಷ್ಠವಾದ ವಿದ್ವಾಂಸರು. ಅವರು 3 ಜನಗಳಿಂದ ಹರಿದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯಗಳು ವಿಶಾಲವಾಗಿ ಬೆಳೆದವು. ವ್ಯಾಸತೀರ್ಥರಂತೂ ಶ್ರೀ ಪುರಂದರದಾಸರ ಮೂಲಕವಾಗಿ ಹರಿದಾಸ ಕೂಟವನ್ನೇ ಪ್ರಾರಂಭ ಮಾಡಿದರು. ಅವತ್ತಿನಿಂದ ಪುರಂದರದಾಸರು ಅಂತಕ್ಕಂತಹ ಮಹಾನುಭಾವರ ನೇತೃತ್ವದೊಳಗೆ ಹರಿದಾಸ ಸಾಹಿತ್ಯ, ಅದೇ ಕಾಲಕ್ಕೆ ಕನಕದಾಸರ ಮೂಲಕವೂ ಬೆಳೆದು ಲಕ್ಷಾಂತರ ಕೃತಿಗಳು ಬಂದು ಬಂತು. ಅಲ್ಲಿವರೆಗೂ 1000 ಕೃತಿಗಳಿದ್ದೆ. ಪುರಂದರದಾಸರು ಒಬ್ಬರೇನೆ 475,000 ಕೃತಿಗಳನ್ನು ಬರೆದರು. 4,75,000 ಕೃತಿಗಳು ಸಾಧ್ಯ ನಂಬಲಿಕ್ಕೆ ಸಾಧ್ಯ ಇಲ್ಲ, ನಿಜ ಅದು. ಒಂದು ಎಷ್ಟೋ ಘಟನೆಗಳು ನಂಬಲಿಕ್ಕೆ ಸಾಧ್ಯ ಇರೋದಿಲ್ಲ, ಸರಿಯಾಗಿ ನಡೆದಿರುತ್ತೆ. 4,75,000 ಕೃತಿಗಳನ್ನು ಅವರು ಒಬ್ಬರೇ ಬರೆದರಂತೆ. ಅದವರು ಹರಿದಾಸರಾಗಿದ್ದು 40 ವರ್ಷಕ್ಕೆ ಸುಮಾರು, ಅವರು ವೈಕುಂಠ ಯಾತ್ರೆ ಮಾಡಿದ್ದು ಸುಮಾರು 80ನೇ ವರ್ಷಕ್ಕೆ. 40 ವರ್ಷಗಳಲ್ಲಿ 4,75,000 ಕೃತಿಗಳನ್ನು ಬರೆದರು ಅಂತ ಹೇಳಿದರೆ ಹಗಲು ರಾತ್ರಿ ಅದೇ ಕೆಲಸವೇ ಅವರಿಗೆ. ಮುದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಹೇಳಿ ಊರೂರಿನಲ್ಲಿ ಮನೆ ಮನೆಗಳಲ್ಲಿ ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಎಂಬ ಶ್ರೀಮದ್ ಆಚಾರ್ಯರ ಮಾತನ್ನ ಅತ್ಯಂತ ಸುಲಭ ಶೈಲಿ ಜಗತ್ತಿಗೆ ಮುಟ್ಟಿಸಿದ ಹಿರಿಮೆ ಹರಿದಾಸ ಸಾಹಿತ್ಯದ್ದಾದರೆ ಅದರ ಸಿಂಹಪಾಲು ಗೃಹಸ್ಥರಲ್ಲಿ ಪುರಂದರದಾಸರಿಗೆ ಸಲ್ಲಬೇಕು. ಮುಂದೆ ವಿಜಯದಾಸರ ಕಾಲಕ್ಕೆ ಸುಳಾದಿಗಳ ಒಂದು ಕ್ರಾಂತಿನೇ ನಡೆದೋಯಿತು. ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಅವರು ಪುರಂದರದಾಸರ ನಿರ್ಯಾಣದ ಸುಮಾರು 100 ವರ್ಷಗಳ ಅನಂತರ ಹುಟ್ಟಿದವರು. ವಿಶಾಲವಾಗಿ ಹರಿದಾಸ ಸಾಹಿತ್ಯವನ್ನು ಬೆಳೆಸಿದರು. ಮುಂದೆ ಗೋಪಾಲದಾಸರಿಂದ ಮತ್ತೊಂದು ಘಟ್ಟ ತಲುಪಿತು. ಇದೆಲ್ಲದರ ಒಂದು ಸಾರಸಂಗ್ರಹ ರೂಪವಾಗಿ ಬಂದದ್ದೇ ಹರಿಕಥಾಮೃತ ಸಾರದಂಥ ಕೃತಿ. ಇಡೀ ಹರಿದಾಸ ಸಾಹಿತ್ಯವನ್ನು ಒಂದೇ ಕಡೆ ನಾವು ಕಾಣಬೇಕು, ಅದರ ಸಾರಸರ್ವಸ್ವವನ್ನೆಲ್ಲ ನಾವು ಒಟ್ಟಿಗೆ ಕಾಣಬೇಕು, ಪ್ರಮೇಯಗಳ ರಾಶಿಯನ್ನೇ ಒಂದು ಕಡೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ ಅದಕ್ಕೆ ಹೊರಟಂಥ ಕೃತಿ ಹರಿಕಥಾಮೃತ ಸಾರ, ಜಗನ್ನಾಥದಾಸರ ಅತ್ಯಂತ ಪೂರ್ವವಾದಂಥ ಕೃತಿ. ಅದನ್ನು ಬರೆದ ಜಗನ್ನಾಥದಾಸರು ಸ್ವತಃ ದೊಡ್ಡ ವಿದ್ವಾಂಸರಾಗಿದ್ದವರು. ಬಲರಾಮಾಚಾರ್ಯರು ಅಂತ ಹೇಳಿ, ಮುಂದೆ ವರದೇಂದ್ರ ತೀರ್ಥರು ಅಂತ ಹೇಳಿ ರಾಘವೇಂದ್ರ ಮಠಕ್ಕೆ ಪೀಠಾಧೀಶರಾದವರು. ಅವರ ಪೂರ್ವಾಶ್ರಮದ ಹೆಸರು ಬಲರಾಮಾಚಾರ್ಯರು ಅಂತ ಹೇಳಿ ಮಂತ್ರಾಲಯದಲ್ಲಿ ಹೆಚ್ಚು ಕಾಲ ಇದ್ದವರು. ಅವರ ಹತ್ರನೇ ಶ್ರೀನಿವಾಸಾಚಾರ್ಯ ಅಧ್ಯಯನವಾಯಿತು. ಅವರ ತಂದೆ ಹರಿದಾಸರಾಗಿದ್ದವರೇನೆ, ಭಾಗವತ ನರಸಿಂಹದಾಸರು ಅಂತ ಹೇಳಿ ಹರಿದಾಸರಾಗಿದ್ದವರು. ಅವರ ದೊಡ್ಡ ಸಾಧನೆ ಅಂದರೆ ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ದರು ತಿರುಪತಿಗೆ. ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗ್ತಾ ಇದ್ರು. ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಬೇಕಾಶ್ ಜನ ಹೋಗ್ತಾರೆ, ಅವರಂತೆ ಹೋಗೋದು ಮಾತ್ರ ಭಾರಿ ಅಸಾಧ್ಯ. ಎಲ್ಲಿಯ ರಾಯಚೂರು, ಎಲ್ಲಿಯ ತಿರುಪತಿ, ರಾಯಚೂರಿನಿಂದ ಮುಂದೆ ಮಾನ್ವಿಗೆ ಹೋಗಬೇಕು, ಅಲ್ಲಿ ಬ್ಯಾಗವಟ್ಟ ಅಂತ ಇನ್ನೊಂದು ಅಲ್ಲಿದ್ದವರು, ಅಲ್ಲಿಯಿಂದ ನಡ್ಕೊಂಡು ಹೋಗ್ಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಪ್ರತಿ ವರ್ಷ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಬೇರೆ ವಾಹನಗಳ ಸೌಕರ್ಯ ಇಲ್ಲ, ಇದ್ದು ಬದ್ದ ವಾಹನ ಉಪಯೋಗಿಸೋಕೆ ಅವರು ತಯಾರಿರಲಿಲ್ಲ. ಈ ರೀತಿ 8 ವರ್ಷಗಳ ಕಾಲ ಅವರು ತಿರುಪತಿ ಯಾತ್ರೆಯನ್ನು ಮಾಡುತ್ತಾ ಆಗಲೇನೆ ದೇವರಲ್ಲಿ ಪ್ರಾರ್ಥನೆ ಮಾಡಿದರಂತೆ. ಅದರ ಫಲವಾಗಿ ಹುಟ್ಟಿ ಬಂದವರೇ ಜಗನ್ನಾಥದಾಸರು. ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಪ್ರಸಿದ್ಧ ಅಂತ ಗೊತ್ತು. ಅವರು ಅವತರಿಸಿದ್ದು ವೆಂಕಟೇಶನ ಸೇವೆಯನ್ನು ತಿಮ್ಮಣ್ಣ ಭಟ್ಟ ದಂಪತಿಗಳು ಮಾಡಿದಾಗ, ಅದೇ ರೀತಿ ಇವರು ಹುಟ್ಟಿದ್ದು ಕೂಡ ಶ್ರೀನಿವಾಸನ ಸೇವೆಯನ್ನು ಮಾಡಿದ್ದಕ್ಕೇನೆ. ಶ್ರೀನಿವಾಸ ಅಂತಾನೆ ಹೆಸರಿಟ್ರು ಕೂಡ, ಶ್ರೀನಿವಾಸ ಅಂತಾನೆ ಹೆಸರಿಟ್ರು. ಮುಂದೆ ಕೆಲವು ದಿವಸಗಳಾಯಿತು, ದೊಡ್ಡ ವಿದ್ವಾಂಸರಾದರು. ಹಗಲು ದಿವಟಿಯ ಮರ್ಯಾದೆ ಬಂತಂತವ್ರಿ, ಚಿಕ್ಕ ವಯಸ್ಸಿಗೇನೆ ಹಗಲು ದಿವಟಿಯ ಮರ್ಯಾದೆ, ಮೇಣೆಯಲ್ಲಿ ಸಂಚಾರ, ಮೈತುಂಬ ಕಡಗ ಮೊದಲಾದ ಆಭರಣಗಳು, 10 ಬೆರಳಿಗೆ ಉಂಗುರ, ಭಯಂಕರವಾದಂಥ ಜರ್ತಾರಿ ಶಾಲೆಗಳು ಎಲ್ಲ ಬಂತು. ವಿದ್ವತ್ತಿನ ಜೊತೆಗೆ ಅವೆಲ್ಲ ಹಾಗೆ ಬಂತು. ಅದರ ಜೊತೆಗೆ ಅವರಿಗೆ ಎಲ್ಲ ವಿಧವಾದ ಅಹಂಕಾರ ಏನೂ ಬರಲಿಲ್ಲ. ಅವಳ ವಿದ್ವಾಂಸರ ಅಹಂಕಾರನೇ ಬೇರೆ, ಅದೇ ಒಂದು ಭೂಷಣದ ಅಹಂಕಾರ ಬಂತವರಿಗೆ. ಉದ್ಧಟ ಅಹಂಕಾರ ಬರಲಿಲ್ಲ. ಅವರು ಅಹಂಕಾರಿಗಳು ತಿಳ್ಕೊಂಡ್ರೆ ತಪ್ಪು. ಆದರೆ ಯಾವುದೋ ಕಾರಣಕ್ಕೆ ಹರಿದಾಸ ಸಾಹಿತ್ಯದ ಬಗ್ಗೆ, ಹರಿದಾಸರ ಬಗ್ಗೆ ಅವರಿಗೆ ಅಷ್ಟು ಒಲವು ಇರಲಿಲ್ಲ. ಇವತ್ತು ತುಂಬಾ ಜನಕ್ಕಿಲ್ಲ, ಅವರ ಒಬ್ಬರಿಗೆ ಒಂದು ಕಾಲಕ್ಕೆ ಸ್ವಲ್ಪ ಇರಲಿಲ್ಲ ಅಷ್ಟೇ. ವಿಜಯದಾಸರವರಿಗೆ ಭಾರಿ ದೂರ ಏನಲ್ಲ, ಹತ್ತಿರದ ಸಂಬಂಧ. ಸೋದರ ಮಾವನೇ ವಿಜಯದಾಸರವರಿಗೆ, ಪೂರ್ವಾಶ್ರ ಪೂರ್ವ ಜೀವನದಲ್ಲಿ ಸಾಕ್ಷಾತ್ ಸೋದರ ಮಾವಂದಿರೋರು. ಅವರ ಬಗ್ಗೆ ತುಂಬಾ ಖ್ಯಾತಿಯನ್ನು ಕೇಳಿದ್ರು. ಯಾವುದೋ ಕಾರಣಕ್ಕೆ ಒಂದು ಅವಜ್ಞೆ ಬಂದಿತ್ತು ಅವರ ಬಗ್ಗೆ. ಆದ್ದರಿಂದ ಅವರನ್ನ ಅಷ್ಟಾಗಿ ಆಧರಿಸಲಿಲ್ಲ, ಹರಿದಾಸ ಸಾಹಿತ್ಯವನ್ನು ಆಧರಿಸಲಿಲ್ಲ. ಅವರು ಪರಿವರ್ತನೆ ಮಾಡಲಿಕ್ಕೆ ಅಂತ ಹೇಳಿ ವಿಜಯದಾಸರು ದೊಡ್ಡ ಜ್ಞಾನಿಗಳು. ಮುಂದೆ ಇವರು ತುಂಬಾ ಕೆಲಸ ಆಗಬೇಕಾಗಿದೆ. ಇವರಿಂದ ಇಡೀ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠ ಉಪಕಾರವನ್ನು ಮಾಡತಕ್ಕಂಥ ಮಹಾನುಭಾವರು. ಮುಂದೆ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ ಫಲಶ್ರುತಿ ಹೇಳ್ತಾ ಶ್ರೀಧರ ವಿಠಲದಾಸರು ಬರೆಯುತ್ತಾರೆ. ಇವರು ಎಂಥವರು ಮಾಡಿದ್ದಾರೆ ಅಂದರೆ ಮರೆಯದುಪಕಾರ ಅಂತ ಹೇಳ್ತಾರೆ. ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ, ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಉಪಕಾರ ಮಾಡತಕ್ಕಂಥ ಯೋಗ್ಯತೆ ಇವರಿಗಿದೆ ಅಂತ ಹುಡುಕೊಂಡು ಅವ್ರ ಬಳಿಗೆ ಬಂದರಂತೆ. ಸಾಮಾನ್ಯ ಗುರುಗಳನ್ನು ಹುಡುಕೊಂಡು ಶಿಷ್ಯರು ಹೋಗೋದೇ ಕಷ್ಟ ಅಂತ ಕಾಲ ಇತ್ತು. ಗುರುಗಳ ಹತ್ರ ಶಿಷ್ಯರು ಹೋಗೋದೇ ಅಸಾಧ್ಯವಾದ ಕಾಲ ಇತ್ತು. ಶಿಷ್ಯರ ಹತ್ರ ಗುರುಗಳೇ ಬಂದರಂತ, ಅದು ಅವರು ಬ್ಯಾಗವಟಕ್ಕೆ ಬಂದರು. ಇವರಂತೂ ಬರಲಿಲ್ಲ, ತಾವಾಗಿ ಬಂದರಂತೆ. ಅಷ್ಟಾದರೂ ಅವ್ರು ನೋಡಕ್ ಬರಲಿಲ್ಲ. ಅವರು ಉದ್ದೂರಿಗೆ ಬಂದರು ನೋಡಕ್ಕೆ, ಅದೇ ದೊಡ್ಡ ಬೆಂಗಳೂರಿನಂಥ ಊರೆಲ್ಲ ತಪ್ಪಿಸ್ಕೊಂಡು ಓಡಾಡಲಿಕ್ಕೆ, ಚಿಕ್ಕ ಹಳ್ಳಿ ಅಷ್ಟೇನೆ. ಬರಬಹುದಾಗಿತ್ತು, ಬರಲಿಲ್ಲ. ಊರಿನ ಮಾರುತಿಗುಡಿಯಲ್ಲಿ ಅವರ ವಾಸ. ಬರೀ ಅವರೇ ಮನೆ ಬಾಗಿಲಿಗೆ ಬಂದ್ರಂತೆ, ಸತ ಅವರ ಮನೆ ಬಾಗಿಲಿಗೆ ಬಂದರು, ಹಾಡ್ತಾ ನಿಂತ್ಕೊಂಡ್ರು. ಆಗ ನಿರ್ವಾಹಿಗಳಿಗೆ ನೋಡ್ಲಿಕ್ಕೆ ಅಂತಲೂ ಬಂದರು, ನಮಸ್ಕಾರವನ್ನು ಮಾಡಿದರು, ಎಲ್ಲ ನಡೀತು. ಅವರಾಗ ಕರೆದ್ರಂತೆ, ಇವತ್ತು ನಮ್ಮಲ್ಲೇ ಭೋಜನಕ್ಕೆ ಬನ್ನಿ ಅಂತ ಕರೆದನಂತೆ. ನಮ್ಮಲ್ಲೇ ತೀರ್ಥಪ್ರಸಾದವಾಗಲಿ ಅಂದರೆ ಅವರೆದುರು ಇಲ್ಲ ಅಂತ ಹೇಳೋಷ್ಟು ಅವರಿಗೆ ಸಾಧ್ಯವಾಗಲಿಲ್ಲ. ಅವ್ರ ವರ್ಚಸ್ಸು ಆಗಿತ್ತು ವಿಜಯದಾಸರದು. ಇಲ್ಲ ಅಂತ ಹೇಳ ಬೇರೆ ಕಡೆ ಕೂಸಿ ಮಗ ದಾಸ ಅಂತಿದ್ರಂತ ಅವರನ್ನು. ಕೂಸಮ್ಮ ಅಂತ ತಾಯಿ ಹೆಸರು, ದಾಸಪ್ಪ ಅಂತ ಇವ್ರ ಹೆಸರು, ಕೂಸಿ ಮಗ ದಾಸ ಅಂತ ಯಾರೋ ಬುದ್ಧಿ ಇಲ್ಲದವರು ಕರೀತಿದ್ರು. ಪ್ರಾರಬ್ಧವಶಾತ್ ಇವ್ರ ಬಾಯಿಲಿ ಆ ಮಾತು ಬಂದಿತ್ತಂತೆ. ಆದರೆ ಎದುರಿಗೆ ಬಂದಾಗ ಮಾತ್ರ ಆ ಮಾತಾಡಲಿಲ್ಲ, ನಮಸ್ಕಾರನೇ ಮಾಡಿದ್ರು. ಬರ್ತೀನಿ ಅಂದ್ರೆ ಬರ್ತೀನಿ ಅಂತ ಒಪ್ಕೊಂಡ್ರು ಕೂಡ. ಅವರು ಹೋದರು, ಎಲ್ಲ ವ್ಯವಸ್ಥೆ ಆಯಿತು, ಇನ್ನು ತೀರ್ಥ ತಯಾರಾಗಬೇಕು ಅಷ್ಟೊತ್ತು ಹೇಳಿ ಕಳಿಸಿದ್ರಂತೆ. ಆಗಿ ಇವರಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಏನು ಮಾಡಿದ್ರಂತೆ, ಮನಸ್ಸಿರಲಿಲ್ಲ, ಹೋಗೋ ಮನಸ್ಸಿರಲಿಲ್ಲ ಅವರಿಗೆ. ಅದಕ್ಕೆ ಊಟ ಮುಗಿಸ್ಬಿಟ್ಟಿದ್ರಂತೆ ಅಷ್ಟೊತ್ತಿಗೆ. ಊಟ ಮುಗಿಸಿ ಅವ್ರು ಕರೆಯಲಿಕ್ಕೆ ಬಂದರೆ, ಇಲ್ಲ ನನ್ನ ಊಟ ಆಯಿತು ಅಂತ ಹೇಳಿಬಿಡ್ತಾರೆ. ಕಾರಣ ಕೊಡಬೇಕಲ್ಲ, ನನಗೆ ತಡವಾದರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದರು. ತಡವಾದರೆ ಹೊಟ್ಟೆ ನೋವು ಬರುತ್ತೆ ಎಷ್ಟು ಹೇಳಿದರು. ಅವ್ರು ಬಂದವ್ರು ಹೊರಟೋದ್ರು, ಇದು ಹೆಸರು ಹೇಳಿದರು. ಅವ್ರು ಆಯಿತು ಅಂತ ಮುಂದೆ ಹೊರಟೋಗ್ಬಿಟ್ರು. ಆ ಕಡೆ ಯಾವ ಗಡಿಯೆಲ್ಲ ಮಾತಾಡಿದ್ರೋ ಏನೋ, ದೊಡ್ಡವರು ಬಾಯಲ್ಲಿ ಬಂದರೂ ಸತ್ಯ ಆಗತ್ತೆ, ದೊಡ್ಡವ್ರ ಮುಂದೆ ಹೇಳಿದ್ರು ಸತ್ಯ ಆಗತ್ತೆ. ಅದು ವಿಶೇಷ, ದೊಡ್ಡವ್ರ ಮುಂದೆ ಒಂದು ಮಾತಾಡಿದ್ರೆ ಸತ್ಯ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಅದಕ್ಕೇನೆ ನಮ್ಮ ಮಂತ್ರಾಲಯಕ್ಕೋ ಮಡಕೆ ಇಡಕ್ಕೋ ದೊಡ್ಡ ದೊಡ್ಡ ಸ್ಥಳದಲ್ಲಿ ಪಾರಾಯಣ ಯಾತಕ್ಕೆ ಮಾಡ್ತಾರೆ ಅಂದರೆ ಸಿದ್ಧಿ ಬರಲಿ ಅಂತ ಮಾಡ್ತಾರೆ. ದೊಡ್ಡವ್ರ ಮುಂದೆ ಒಪ್ಪಿಸಿಬಿಟ್ರೆ ಅದಕ್ಕೊಂದು ಮಹತ್ವ ಬರುತ್ತೆ. ಒಳ್ಳೆಯದಾದರೂ ಅನಂತ, ಕೆಟ್ಟದಾದರೂ ಅನಂತಾನೆ. ಆ ಕ್ಷಣಕ್ಕೆ ಏನಾಯಿತು, ಹೊಟ್ಟೆ ಸಣ್ಣ ಹೊಟ್ಟೆ ಶುರುವಾಗಿಬಿಡ್ತಾಗಲೇ ಆ ಕ್ಷಣಕ್ಕೆ ಶುರುವಾಯಿತು. ಒಂದು ಮಾತು ಹೇಳ್ತಾರೆ, ನಾವು ಮಾಡಿದ ಪಾಪಗಳು ಫಲ ಕೊಡಬೇಕಾದ್ರೆ ಅದಕ್ಕೂ ಕೆಲವು ಇದೆಯಂತೆ, ಡಿಫರೆಂಟ್ ವೆರೈಟಿಗಳಿವೆಲ್ಲ, ಒಂದೇ ರೀತಿ ಫಲ ಕೊಡೋದಿಲ್ಲ. ಅತ್ಯುತ್ತಮ ತಕ್ಷಣ ಫಲ ಕೊಡಬೇಕು ಅಂತಿದ್ರೆ ಜ್ಞಾನಿಗಳಿಗೆ ದ್ರೋಹ ಮಾಡಿದರೆ ಇಮಿಡಿಯೇಟ್ ಫಲ, ಜ್ಞಾನಿಗಳಿಗೆ ಸೇವೆ ಮಾಡಿದರೆ ಇಮಿಡಿಯೇಟ್ ಫಲ. ಅದು ಆಶ್ಚರ್ಯ, ಎರಡು ಒಟ್ಟಿಗೆನೆ. ಒಳ್ಳೆ ಸೇವೆ ಮಾಡಿದರೆ ಸತ್ಫಲನೂ ಇಮಿಡಿಯೇಟ್. ಮಂತ್ರಾಲಯಕ್ಕೂ ಎಲ್ಲ ಹೋಗಿ 3 ದಿವಸ 7 ದಿವಸಕ್ಕೆ ವಾಪಸ್ ಬಂದ್ಬಿಡ್ತಾರೆ, ಕೆಲಸ ಆಯ್ತು ಅಂತೇಳಿ. 3 ದಿವಸ 7 ದಿವಸಗಳಿಗೆ ಸಿದ್ಧಿ ಕೊಡತಕ್ಕಂತಹ ಅನುಗ್ರಹ ಅವರು ಮಾಡ್ತಾರೆ. ಕೆಟ್ಟದಾಗೋದು ಹಾಗೇನೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ವಿಷ್ಣು ರಹಸ್ಯದ ಶ್ಲೋಕ ಇದು. ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ಅತ್ಯಂತ ಹೆಚ್ಚಿನ ಪುಣ್ಯ ಪಾಪಗಳಿಂದ ತಕ್ಷಣವೇ ಈಗಲೇ ಫಲ ಸಿಕ್ಬಿಡುತ್ತಂತೆ. ಶುರುವಾಯ್ತು ಹೊಟ್ಟೆ ನೋವು, ದಿವಸ ದಿವಸಕ್ಕೆ ಜಾಸ್ತಿ ಆಯ್ತಾ ಹೋಯಿತು. ಅವರು ನಿಧಾನವಾಗಿ ಔಷಧಿ ಉಪಚಾರ ಶುರು ಮಾಡಿದರು. ಏನು ಕಡಿಮೆ ಆಗ ಲಕ್ಷಣ ಇಲ್ಲ, ಮಿತಿಮೀರ ಸಂಭವ ಬಂತು. ಆಗ ಅವರು ಯೋಚನೆ ಮಾಡಿದ್ರು, ಯಾಕೆ ಹೀಗಾಯಿತು ಅನ್ನೋ ಯೋಚನೆಯನ್ನು ಮಾಡಿದ್ರಂತೆ. ಎಲ್ಲೂ ಸಿಗ್ತಾ ಇಲ್ಲ, ಉತ್ತರನೇ ಸಿಗ್ತಾ ಇಲ್ಲ. ಅದಕ್ಕೆ ಹೇಳುತ್ತಾರೆ, ಕೆಲವು ಕಾಯಿಲೆಗಳಿಗೆ ಈ ಲೋಕದ ಔಷಧಿ ಸಾಕು, ಆದರೆ ಮಹತ್ತರವಾದ ಪಾಪದ ಹಿನ್ನೆಲೆಯಲ್ಲಿ, ಸೋತ್ತಮ ದ್ರೋಹದ ಹಿನ್ನೆಲೆಯಲ್ಲಿ ಏನಾದರೂ ವ್ಯಾಧಿಗಳು ಬಂದರೆ ಅದು ಲೋಕದ ಔಷಧಿಗಳು ಎಂದು ವಾಸಿಯಾಗೋದಿಲ್ಲವೇ ಇಲ್ಲ. ಅವರು ಗಾಬರಿಯಾದರು, ದೇವರ ಸೇವೆಗೆ ಅಂತ ಶುರು ಮಾಡಿದರು. ನಾವು ಗಮನಿಸಬೇಕು, ದೇಹದ ಆರೋಗ್ಯ ಅನ್ನೋದು ಸಾಮಾನ್ಯ ಆಸ್ತಿಯಲ್ಲ. ನಾವು ಏನೇ ಮಾಡಬೇಕಾದ್ರೆ ಆರೋಗ್ಯ ಸರಿ ಇದ್ರೇ ಮುಂದಿನ ಪ್ರಶ್ನೆ ಇದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದೇಹ ಎಂಬುದು ಸಾಮಾನ್ಯವಾದದ್ದಲ್ಲ, ಧರ್ಮಾರ್ಥ ಕಾಮ ಮೋಕ್ಷಾಣಂ ಸಾಧನಂ ದೇಹ ತುಷ್ಟೀಯತ್. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ 4 ಪುರುಷಾರ್ಥಗಳು. ಈ ಪುರುಷಾರ್ಥಗಳ ಸಾಧನೆ ಮಾಡಬೇಕು ಅಂತಿದ್ರೆ ದೇಹ ಇರಬೇಕು ಮೊದಲು ನಮಗೆ. ಸಾಧನ ಶರೀರ ಅಂತ ಅದಕ್ಕೇನೆ ಕರೆದಿರೋದು. ಧರ್ಮ ಸಾಧನ ಶರೀರ, ಅರ್ಥ ಸಾಧನ ಶರೀರ, ಮೋಕ್ಷ ಸಾಧನ ಶರೀರ, ಇದು ಶರೀರದ ಹಿರಿಮೆ. ಇದು ಅಂಥ ಸಾಧನೆಯನ್ನ ಸಾಧನೆ ಮಾಡತಕ್ಕಂಥ ಶರೀರ ಹೀಗೆ ಹಾಳಾದರೆ ಏನು ಗತಿ ಅಂತ ತೀವ್ರವಾದಂತಹ ಆರಾಧನೆ ಶುರು ಮಾಡಿದ್ರಂತೆ. ಪ್ರಾಣದೇವರ ಆರಾಧನೆಯೂ ಮಾಡ್ತಾರೆ, ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡ್ತಾರೆ. ಅಂದರೆ ರಾಯರ ವೃಂದಾವನದ ಸೇವೆಯ ಫಲ ಆಗಾಗಲೇ ಜಗಜ್ಜನಿತವಾಗಿತ್ತಾಗಲೇನೆ. ವಿಜಯದಾಸರ ಕಾಲಕ್ಕೇನೆ ಪ್ರಸಿದ್ಧಿ ಬಂದಾಗಿತ್ತು, ವೃಂದಾವನದ ಮಹಿಮೆ ಪ್ರಸಿದ್ಧಿ ಬಂದಾಗಿತ್ತು. ಅಲ್ಲಿ ಹೋದ್ರಂತೆ ರೋಗಹರಣೆ ಕೃಪಾಸಾಗರ ರಾಘವೇಂದ್ರ ಪರಿಪಾಲಿಸೋ ಒಂದು ದೇವರನಾಮ ಇದೆ, ಅದು ಅವರಿಗೆ ಸೂಚನೆ. ಪ್ರಾಣದೇವರ ಸೇವೆ ಮಾಡಿದ್ದಕ್ಕೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣ ವತ್ಸಲನೆ ನಾ ಕಾಣೆ ನಿನ್ನುಡಿದು ಸಾಕು ಬವರ. ಅಪಮೃತ್ಯುವನ್ನು ಪರಿಹಾರ ಮಾಡಿ ಅಂತ ಇವ್ರನ್ನ ಪ್ರಾರ್ಥನೆ ಮಾಡ್ತಾರೆ, ಅವರನ್ನ ಪ್ರಾರ್ಥನೆ ಮಾಡ್ತಾರೆ. ಹರಿ ವಾಯುಗಳನ್ನ, ವಾಯುಗುರುಗಳನ್ನ ಯಾರು ಆರಾಧನೆ ಮಾಡ್ತಾರೋ ಅವರೆಂದೂ ಅವರನ್ನು ಕೈ ಬಿಡೋದೇ ಇಲ್ಲ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮಾರ್ತಿ ಮಂಧೇ ತಮಸಿ ವಿಧತತಾಂ ಸಂಸ್ತವೇ ನಾಶ್ಮಿ ಶಕ್ತಃ. ವಾಯುಸ್ತುತಿಯ ಶ್ಲೋಕ ನಮಗೆ ಅರ್ಥವಾದರೆ ಜಗನ್ನಾಥಾಸರ ಕಥೆ ಕೇಳಿದವರೆಲ್ಲ ಕೂಡ ವಾಯುಸ್ತುತಿಯನ್ನು ತಪ್ಪದೇ ಹೇಳ ಅಭ್ಯಾಸ ಮಾಡಬೇಕು. ಅತ್ಯಂತ ಜಟಿಲವಾದ ರೋಗವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ, ಯಾವ ಔಷಧಿಯೂ ಮಾಡದೇ ಇರತಕ್ಕಂಥ ಕಾರ್ಯವನ್ನು ವಾಯುಸ್ತುತಿ ಮಾಡುತ್ತೆ. ಅವರ ಕಥೆಯಿಂದ ಅವರಿಗೆ ಈ ಹೊಟ್ಟೆ ನೋವು ಬಂದ ಉಪಕಾರ, ನಮಗೇನು ಉಪಕಾರ ಅಂದರೆ ನಮಗೆಲ್ಲ ಒಂದು ಉಪಾಯವನ್ನು ತೋರಿಸ್ತೆ ಅಂತ ಆಯ್ತು ಅವರು. ಆಗ ಅವರಿಗೆ ಸೂಚನೆ ಆಯ್ತಂತೆ, ನೋಡಿ ಒಂದು ಕೆಟ್ಟದ್ದನ್ನು ಮಾಡಿ ಪರಿಣಾಮ ತಂದ್ಕೊಳ್ಳೋದು ಸುಲಭ, ಅದನ್ನು ಕಳ್ಕೊಳ್ಳೋದಷ್ಟು ಸುಲಭ ಅಲ್ಲ. ಸುಟ್ಕೊಡ್ತಾನೆ, ಒಂದು ಕ್ಷಣ ಸುಟ್ಕೊಂಡ್ಬಿಡ್ತಾನೆ, ಒಂದು ಕ್ಷಣ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅಷ್ಟೇನೆ ಹಾಯ್ ಅಂತಾನೆ. ಅದು ವಾಸಿ ಆಗ್ಬೇಕಾದ್ರೆ ತಿಂಗಳುಗಟ್ಟಲೇ ಬೇಕು, ಕಲೆ ಅಂತೂ ವರ್ಷಗಟ್ಟಲೇ ಬೇಕು ಹೋಗ್ಬೇಕಾದ್ರೆ. ಒಂದು ಒಂದೇ ಒಂದು ಸೆಕೆಂಡ್, ಎರಡು ಮೂರು ಸೆಕೆಂಡಿನ ಅನಾಹುತ ಅಷ್ಟು ದಿವಸ ಮಾಡುತ್ತೆ. ಈ ಕೆಂಡ ಮುಟ್ಟಿದ ದೊಡ್ಡವರು ಜ್ಞಾನಿಗಳು ಅಂದ್ರೆ ಕೆಂಡಕ್ಕಿಂತ ಡೇಂಜರಸ್ ಅಂತ ಹೇಳ್ತಾರೆ. ಈ ಕೆಂಡ ಮುಟ್ಟಿದ್ರೆ ಕೆಲಸತ್ತೆ ಜನ್ಮ ಪೂರ್ತಿ ಕಾಡತ್ತೆ, ಸುಟ್ಟ ಕಲೆ ಅವ್ರದ್ದು ಜನ್ಮ ಜನ್ಮಾಂತರಕ್ಕೂ ಕಾಡತ್ತೆ ಅಂತ ಹೇಳ್ತಾರೆ. ಸೋತಮ ದ್ರೋಹ ಜನ್ಮ ಜನ್ಮಾಂತರಕ್ಕೂ ಕಾಡತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ದೊಡ್ಡವರ ಆಗ್ರಹವನ್ನು ಎಂದೆಂದೂ ಸಂಪಾದನೆ ಮಾಡಬಾರದು. ಮಾಡಿದರೆ ಎಂಥ ಮಹಾನುಭಾವರಿಗೂ ಹೇಗೆ ಅದು ಅನೇಕ ದಿವಸಗಳ ಕಾಲ ದುಷ್ಪರಿಣಾಮ ಬೀಳುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಸೂಚನೆ ಕೊಟ್ಟರಂತೆ ದಾಸರೇ. ನೀವು ಅದನ್ನು ಸಾಮಾನ್ಯವಾಗಿ ಜಾಣರ ಲಕ್ಷಣ ಏನು ಅಂದರೆ ವಸ್ತುವನ್ನು ಕಳದಲ್ಲೇ ಹುಡುಕೋದು ಅಭ್ಯಾಸ, ಕಳದಲ್ಲೇ ಹುಡುಕೋದು ಅಭ್ಯಾಸ. ನೀವು ಅದನ್ನು ಹುಡುಕಿ ಅಂದ್ರಂತೆ. ನಮ್ಮಲ್ಲೂ ಹಾಗೇನೆ, ಮೆಜೆಸ್ಟಿಕ್ನಲ್ಲಿ ಉಂಗ್ರ ಕಳ್ಕೊಂಡು ಹೈಮಂತಗಳಲ್ಲಿ ಹುಡುಕಿದ್ರೆ ಯಾಕೆ ಸಿಗಬೇಕದು? ಎಲ್ಲಿ ಕಳೆದ್ರೆ ಅಲ್ಲಿ ತಾನೇ ಹುಡುಕಬೇಕು, ಅಲ್ಲಿ ಹುಡುಕಿ ಅಂದ್ರಂತೆ. ತಕ್ಷಣ ಇವರು ಯೋಚನೆ ಮಾಡುತ್ತಾರೆ, ಯೋಚನೆ ಶುರು ಮಾಡಿತು, ಎಲ್ಲಿಂದ ಹೊಟ್ಟೆ ನೋವು ಎಲ್ಲ ಯೋಚನೆ ಮಾಡಿದರು. ಉತ್ತರ ಸಿಕ್ತು ಎಂದು ಅವತ್ತು ತಾವು ಹೇಳಿದ್ರು, ಅವತ್ತು ಹೊಟ್ಟೆ ನೋವು ಬಂತು. ಓ, ವಿಜಯದಾಸರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ ಅವರ ಹತ್ರ ಹೋದರು. ಇವರು ಅವರ ಹತ್ರ ಕಳಿಸಿಕೊಟ್ರು. ಅವರೇನು ಮಾಡಿದರಂತೆ, ಅವ್ರು ಹೇಳುತ್ತಾರೆ ನಮ್ಮಿಂದ ನಿಮಗೆ ಇದು ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮಿಂದ ನಿಮಗೆ ಬಂದಿಲ್ಲ, ಇದಕ್ಕೆ ಕಾರಣ ನಮ್ಮ ಕೋಪ, ನಾ ಕೋಪ ಮಾಡಿಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಆ ಕೋಪ ಮಾಡಿಕೊಳ್ಳೋರು ಜ್ಞಾನಿಗಳಾಗದೇ ಇಲ್ಲ, ಆದ್ದರಿಂದ ನಾನು ಕೋಪ ಮಾಡಿಕೊಂಡೇ ಇಲ್ಲ. ಕೋಪ ಮಾಡಿಕೊಂಡಿದ್ದು ಯಾರು ಅಂದರೆ ನಮ್ಮ ಶಿಷ್ಯರು ಗೋಪಾಲದಾಸರು ಮಾಡಿಕೊಂಡಿದ್ದಾರೆ, ಅದಕ್ಕೆ ನಿಮಗೆ ಹಾಗಿದೆ ಅಂದ್ರಂತೆ. ಹಾಗೆ ಗೋಪಾಲದಾಸರು ಜ್ಞಾನಿಗಳಲ್ವೇ ಅಂತ ಪ್ರಶ್ನೆ ಬಂತಾಗ, ಕೋಪ ಮಾಡಿಕೊಂಡವ್ರು ಜ್ಞಾನಿಗಳಲ್ಲ ಅಂದರೆ ಗೋಪಾಲದಾಸರು ಕೋಪ ಮಾಡಿಕೊಂಡ ಜ್ಞಾನಿಗಳಲ್ವೇ ಅಂದರೆ, ಶಾಸ್ತ್ರ ಹೇಳುತ್ತದೆ ವೈಯಕ್ತಿಕವಾದ ಹಿನ್ನೆಲೆಯಲ್ಲಿ ಕೋಪ ಮಾಡಿಕೊಂಡ್ರೆ ಅವ್ರು ಜ್ಞಾನಿಗಳಲ್ಲ. ವಿಜಯದಾಸರಿಗೆ ಅವಮಾನವಾಗಿದ್ದು ಕೋಪ ಮಾಡಿಕೊಂಡ್ರಲ್ಲ, ಅದು ಜ್ಞಾನಿಗಳ ಲಕ್ಷಣ. ಅದು ದೊಡ್ಡವರಿಗೆ ದ್ರೋಹವಾದಾಗ ಕೋಪಗೊಂಡ್ರೆ ಅದು ಜ್ಞಾನಿಗಳ ಲಕ್ಷಣ, ತಮಗೆ ದ್ರೋಹವಾದಾಗ ಕೋಪಗೊಂಡ್ರೆ ಅದು ಅಜ್ಞಾನಿಗಳ ಲಕ್ಷಣ. ಆದ್ರಿಂದ ವಿಜಯರಾಯರಿಗಾದ ದ್ರೋಹ ಅಂತ ಕೋಪ ಮಾಡಿಕೊಂಡಿದ್ರು. ದೇತೀರ್ಥರು ಹಾಗೆ ಮಾಡ್ತಾರೆ, ವಿದ್ಯಾರಣ್ಯರು ಬರ್ತಾರೆ ನೋಡ್ತಾರೆ ಆಚಾರ್ಯ ಗ್ರಂಥಗಳನ್ನು ನೋಡಿ ಏನಿದೆಲ್ಲ ಬಾಲವಾಕ್ಯೇನ ಕಿಮ್ಮೆ ಅಂದ್ರಂತೆ. ಬಾಲವಾಕ್ಯೇನ ಕಿಮ್ಮೆ, ಇದೇನು ಬಾಲಕರ ವಾಕ್ಯ ಅಂದ್ರಂತೆ. ತಕ್ಷಣ ಜಯತೀರ್ಥರ ಬಗ್ಗೆ ಜಯತೀರ್ಥದಲ್ಲಿ ಬರೀತಾರೆ, ಕ್ರುದ್ಧ ಬಾರಿಸಿಟ್ಟು ಬಂತಂತವರಿಗೆ, ಬಾಲಬುದ್ಧಿ ಸ್ತಮೇವ ಅಂತ ಹೇಳ್ತಾರೆ. ಇದು ಬಾಲವಾಕ್ಯ ಅಲ್ಲ, ನೀನು ಬಾಲಬುದ್ಧಿಯವನು ಅಂತ ಹೇಳಿದ್ರಂತೆ. ಯಾತಕ ಭಾರಿ ಕೋಪ ಬಂತು ಅಂತ ಹೇಳಿ ಜಯತೀರ್ಥ ವಿಜಯದ ಮಾತು. ಜಯತೀರ್ಥರು ದೊಡ್ಡ ಜ್ಞಾನಿಗಳು, ಅವರಿಗೆ ಕೋಪ ಯಾತಕ್ಕೆ ಬಂತು? ಗುರುಗಳ ನಿಂದೆಯಿಂದ ಕೋಪ ಬಂತು. ಗೋಪಾಲದಾಸರ ಹತ್ರ ಹೋದ್ರಂತೆ, ಅವರ ಹತ್ರ ಹೋಗಿ ಅಂತ ಕಳಿಸಿಕೊಟ್ರಂತೆ. ಕಥೆ ದೊಡ್ಡದು, ಅದೆಲ್ಲ ಹೇಳೋದು ಕೊಟ್ಟಿಲ್ಲ. ಹರಿಕಥಾನುಸಾರ ಬರೆದವರು ಜಗನ್ನಾಥದಾಸರಾದ್ದರಿಂದ ಅವರ ಪರಿಚಯವಾಗಿ ನಾಲ್ಕು ಮಾತು ಹೇಳುತ್ತಿರೋದಷ್ಟೇನೆ. ಅವರು ಗೋಪಾಲದಾಸರ ಹತ್ರ ಹೋಗಿ ಅಂದ್ರಂತೆ, ಮೊದಲು ನೋಡಿದರೆ ಹೊಟ್ಟೆ ನೋವು ನೆಟ್ಟ ನಿಲ್ಲಕ್ಕೆ ಬರ್ತಾ ಇಲ್ಲ, ಅವರಿಗೆ ಬಗ್ಗಿ ಓಡಾಡಬೇಕಾಗಿದೆ. ಇದೊಂದು ಸ್ವಾರಸ್ಯನೇ. ಅವರು ಜ್ಞಾನಿಗಳ ದ್ರೋಹ ಮಾಡಿದ್ದಕ್ಕೆ ಏನಾಯಿತು? ಹೊಟ್ಟೆ ನೋವು ಬಂತು. ಹೊಟ್ಟೆ ನೋವಿಗೂ ಇದಕ್ಕೇನು ಸಂಬಂಧ ಅಂತ ಪ್ರಶ್ನೆ. ದ್ರೋಹ ಮಾಡೋಕ್ಕೇನು ಕಾರಣ? ಮುಂದೆ ಅವರೇ ಹೇಳ್ತಾರೆ, ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ. ಇದು ಅವರದ್ದೇ ಮಾತು ಹರಿಕಥಾಮೃತ ಸಾರದಲ್ಲಿ. ದೊಡ್ಡವರಿಗೆ ಹರಿದಾಸರಿಗೆ ನಾವು ಭಕ್ತಿಯಿಂದ ನಮಸ್ಕಾರ ಮಾಡದೆ ಹೋದರೆ ದೇವರು ನಮ್ಮನ್ನು ಕಟ್ಟಿಹಾಕಿ ಬಿಡ್ತಾನೆ ಭವಗುಣದಿಂದ ಅಂತ ಹೇಳ್ತಾರೆ. ಅವರದ್ದೇ ಅನುಭವ ಅದು. ಅಹಂಕಾರ ಅಂತ ಬಂದಾಗ ಏನ್ ಮಾಡ್ತಾನೆ ಗೊತ್ತ? ಮನುಷ್ಯ ನೆಟ್ಟ ನಿಂತ್ಕೋತಾನೆ, ಉದ್ದಾಲಕರ ಶ್ವೇತಕೇತು ಬಂದು ನಿಂತ್ಕೊಂಡು ಸ್ತಬ್ಧ ಏಯಾಯ. ಅವನು ಬಗ್ಸ ಹೇಗೆ ಬಗ್ಗಿಸ್ಬೇಕು? ಹೊಟ್ಟೆ ನೋವು ಕೊಟ್ಟ ತಕ್ಷಣ ಬಗ್ಗಿ ಬಿಡ್ತಾರೆ. ಇದು ಆಶ್ಚರ್ಯ. ಹೊಟ್ಟೆ ನೋವು ಕೊಟ್ಟ ತಕ್ಷಣ ಇನ್ನೇ ಕಾಲು ಬಂದ್ರೆ ಅಷ್ಟು ಬಗ್ಗೋದಿಲ್ಲ, ಹೊಟ್ಟೆ ನೋವು ಬಂದ್ರೆ ಪೂರ್ತಿ ಬಗ್ಗಿ ಬಿಡ್ತಾನೆ ಮನುಷ್ಯ. ಅಷ್ಟೇ ಅಲ್ಲ, ಮತ್ತೆ ಹೇಳೋದಿಲ್ಲ, ಅದು ಹೋಗೋವರು ಹೇಳೋದಿಲ್ಲ, ಹಾಗೆ ಬಗ್ಗಿಸ್ತಾನೆ ಪರಮಾತ್ಮ. ಆದ್ರೆ ಹೊಟ್ಟೆ ನೋವು ಬರೋದಕ್ಕೂ ತಲೆ ಬಗ್ಗಿಸ್ಲಕ್ಕೂ ತುಂಬಾ ಸಂಬಂಧ ಇದೆ. ಅದಕ್ಕೆ ಪರಮಾತ್ಮ ಹೊಟ್ಟೆ ನೋವು ಅವರಿಗೆ ಕೊಟ್ಟಿದ್ದು ಆ ರೀತಿಯಾಗಿತ್ತು. ಅಂಥವ್ರು ನಡ್ಕೊಂಡು ಹೋಗ್ಬೇಕು, ಹಿಂಗ ಹಿಂದೆ ಇವತ್ತು ವಾಹನ ಮಾಡಿ ತಕ್ಷಣ ಹೋಗಿಬಿಡುವುದು ಅವತ್ತಾಗಿಲ್ಲ. ಎಷ್ಟು ಕಷ್ಟಪಟ್ಕೊಂಡು ಹೋಗಬೇಕಾಗಿತ್ತು ಪಾಪ. ಅದು ಉತ್ತುನವರು, ಇನ್ನೊಂದು ಕುಗ್ರಾಮ ಅದು. ಅವರಿಂದಾಗಿ ಸುಗ್ರಾಮ, ಬಾಹ್ಯ ವ್ಯವಸ್ಥೆ ಮಾತ್ರ ಕುಗ್ರಾಮನೇ. ಅಲ್ಲಿ ಹೋಗಬೇಕಾದ್ರೆ ಕಲ್ಲು ಮುಳ್ಳುಗಳ ದಾರಿ ಇಚ್ಚಿತ್ತು. ಇವತ್ತೇ ಆಗಿದೆ ದಾರಿ, ಅವತ್ತೇ ಆಗಿರಬೇಕದು. ಇವತ್ತು ಕೂಡ ದಾರಿ ಅನ್ನೇನು ಸರಿ ಇಲ್ಲ, ಅವತ್ತಂತೂ ಭಾರಿ ಕಷ್ಟ. ಅಲ್ಲಿಗೆ ಹೋದ್ರಂತೆ ಗೋಪಾಲದಾಸರಿಗೆ ವಿಜಯದಾಸರು ಸೂಚನೆ ಕೊಟ್ಟಿದ್ರಂತೆ. ಆಕೆ ಅವರು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಕಾಯ್ತಾ ಇದ್ರಂತೆ ಬರ್ತಾರೆ ಅಂತ ಹೇಳಿಬಿಟ್ಟು ನೋಡಿದರೆ ಉದ್ಧಾರ ಆಗಲೇ ಕೊಟ್ಟವರು ಇವರು, ಅವರು ಸ್ವಾಗತ ಮಾಡಲಿಕ್ಕೆ ಕಾಯ್ತಿದ್ದಾರಂತೆ. ಉಪನಿಷತ್ತಿನ ಸಂದೇಶ ಅದು. ಪ್ರಮಾಯಂತು ಬ್ರಹ್ಮಚಾರಿಣ ಸ್ವಾಹ, ದಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಶಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಪರಮಾತ್ಮ ಯೋಗ್ಯ ಶಿಷ್ಯರನ್ನ ನನ್ನ ಹತ್ರ ಬರೋ ಹಾಗೆ ಮಾಡು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಯೋಗ್ಯ ಶಿಷ್ಯರು ಬರದೇ ಹೋದರೆ ತತ್ವಪ್ರಸಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಶಿಷ್ಯರು ಬರ ಹಾಗೆ ಮಾಡೋದು ದೇವರನ್ನು ಪ್ರಾರ್ಥನೆ ಮಾಡ್ತಾರಂತೆ. ಒಳ್ಳೆ ಭಾಗ್ಯ, ಅಲ್ಲಿಗೆ ಬಂದರು, ಬಂದು ಎಲ್ಲ ಸ್ವಾಗತ ಮಾಡಿದರು, ಇದು ಮಾಡಿದರು, ಊಟಕ್ಕೆ ಹೇಳಿ ಅಂತ ಹೇಳಿದರು, ವ್ಯವಸ್ಥೆ ಮಾಡಿದರು. ಅವರಿಗೆ ತಿನ್ನಲಿಕ್ಕೆ ಜೋಳದ ರೊಟ್ಟಿ ಮಾಡಿಕೊಟ್ರಂತೆ, ಎರಡು ಜೋಳದ ರೊಟ್ಟಿಯನ್ನು ಇಟ್ಟು ತಿನ್ನಲಿಕ್ಕೆ ಅಂತ ಕೊಟ್ರಂತೆ. ಕೊಡೋದಕ್ಕಿಂತ ಮುಂಚೆ ಧನ್ವಂತ್ರಿ ನಾಮಕ ಭಗವಂತನ ಸ್ತೋತ್ರ ಮಾಡಿದ್ರಂತೆ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ, ಧನ್ವಂತ್ರಿ ನಾಮಕ ಭಗವಂತನನ್ನ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಎಲ್ಲ ರೋಗಗಳು ಪರಿಹಾರವಾಗ್ತದೆ ಅಂತ ಹೇಳಿದ್ದಾರೆ. ಧನ್ವಂತರಿಯನ್ನ ಆರಾಧನೆ ಮಾಡೋದರಿಂದ ರೋಗ ಯಾತಕ್ಕೆ ಪರಿಹಾರವಾಗ್ತದೆ ಅಂದರೆ, ಧನ್ವ ಅಂದ್ರೆ ಪಾಪ ಅಂತ ಅರ್ಥ. ಧನ್ವ ಅಂದ್ರೆ ಪಾಪ, ಅದನ್ನು ಪರಿಹಾರ ಮಾಡೋ ರೂಪಕ್ಕೆ ಧನ್ವಂತರಿ ಅಂತ ಹೆಸರು. ಪರಮಾತ್ಮ ಎಲ್ಲ ರೂಪಗಳು ಎಲ್ಲ ನಾಮಗಳು ಹಾಗೆ, ಪರಮಾತ್ಮ ವಿಶೇಷ ಸಂಕಲ್ಪ, ಧನ್ವಂತರಿ ರೂಪದಿಂದ ಈ ರೀತಿ ಮಾಡ್ತೇನೆ. ಪಾಪ ಹೋದ ರೋಗ ಹೋಗುತ್ತಂತೆ, ಎಲ್ಲ ರೋಗಗಳಿಗೆ ಪಾಪ ಮೂಲ. ಮೊದಲು ಪಾಪನೇ ಹೋದರೆ, ಒಲೆ ಉರಿತಿರ್ಬೇಕಾದ್ರೆ ಸೌದೆ ತೆಗೆದ್ರೆ ಆರಲೇಬೇಕದು, ಒಂದು ಮೂಲ ಕಾರಣ ತೆಗೆದ್ರೆ ಈ ಕಾರ್ಯ ನಾಶ ಆಗಬೇಕಲ್ಲ. ಆ ರೀತಿಯಾಗಿ ಅವರು ಬರೀ ಪ್ರಾರ್ಥನೆ ಮಾಡ್ತಾರೆ. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಇವಂತ ಒಳ್ಳೆ ಮಂತ್ರದಂತ ಮಾತದು. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಈ ಮೂರಿದ್ರೆ ಮಾತ್ರ ಸಾಧನೆ ಮಾಡಕ್ ಬರುತ್ತೆ, ಇಲ್ಲದ್ರೆ ಮಾಡಕ್ ಬರೋದಿಲ್ಲ. ಈ ಮೂರಲ್ಲಿ ಎಲ್ಲನೂ ಸರಿಯಾಗಿ ಉಳಿಸಿಕೊಡ್ಬೇಕು. ಆ ಮೂರು ಯಾವಾಗ ಹೋಗುತ್ತೆ ಮೂರು ಅಂತ ಪ್ರಶ್ನೆ. ಮೂರಿದ್ರೆ ಸಾಧನೆ, ಮೂರು ಹೋದ್ರೆ ಸಾಧನೆ ಹೋಯಿತು. ಮೂರು ಯಾವಾಗ ಹೋಗುತ್ತೆ ಅಂದ್ರೆ, ಘೋರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ, ದರಿದ್ರರಾಗುವರು ಈ ಮೂರು ವಿಧದಿ. ಘೋರ ವ್ಯಭಿಚಾರ, ಪರನಿಂದೆ, ವಿತ್ತಾಪಹಾರ ಮಾಡಿದ ದೋಷದಿ, ದರಿದ್ರರಾಗುವರು ಈ ಮೂರು ವಿಧದಿ. ವ್ಯಭಿಚಾರದಿಂದ ಆರೋಗ್ಯ ಹೋಯಿತು, ವಿತ್ತಾಪಹಾರದ ದಾರಿದ್ರ್ಯ ಬಂತು, ಪರನಿಂದೆಯಿಂದ ಆಯುಷ್ಯ ಹೋಯಿತು. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಮೂರು ನಾಶವಾಗುತ್ತೆ. ಇನ್ನೊಬ್ಬರ ಸ್ವತ್ತನ್ನು ಕದ್ರೆ ನಮ್ಮ ಐಶ್ವರ್ಯ ಹೋಗುತ್ತೆ, ದೊಡ್ಡವ್ರನ್ನ ಬೈದ್ರೆ ಆಯುಷ್ಯ ಹೋಗುತ್ತೆ, ವ್ಯಭಿಚಾರಾದಿಗಳನ್ನ ಮಾಡಿದ್ರೆ ಆರೋಗ್ಯ ಹೋಗುತ್ತೆ. ಇವರು ಮಾಡಿದ್ರೆ ಪರನಿಂದೆ ಮಾಡಿದ್ದಾರೆ, ಈಗ ಅದಕ್ಕೆ ಆಯುಷ್ಯ ಹೋಗಿಬಿಟ್ಟಿದೆ. ಆದ್ದರಿಂದ ದೇವರೇ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿ ಎಲ್ಲರು ಕೊಟ್ಟರಂತೆ. ಅವರಿಗೊಂದು ಕ್ಷಣ ಯೋಚನೆ, ಅವರಿಗೆ ಗಂಜಿ ಕುಡಿದ ಬಾಯಿಯೊಳಗೆ ಈ ಕಡುಬು ತುರುಕಿದಾಗಾಯಿತು ಅಂತ ಜೈತೀರ್ಥರು ನ್ಯಾಯಸೂತಿಯಲ್ಲಿ ಬರೀತಾರೆ. ಗಂಜಿನೇ ಹೋಗೋದಿಲ್ಲ ಅವನ ಬಾಯಿ, ಕಡುಬು ಬಿಟ್ಟರೆ ಎಷ್ಟು ಸಂಕಟ ಆಗ್ಬೋದು ಅವನಿ ಪಾಪ. ಕಡುಬು ಎಷ್ಟೋ ವಾಸಿ, ರೊಟ್ಟಿ ಇನ್ನೂ ಡೇಂಜರಸ್, ಅದು ಸಿಹಿ ಕೂಡ ಇರೋದಿಲ್ಲ. ಅದು ತಿನ್ಲಕ್ಕೆ ಕೊಟ್ರೆ ಏನ್ ಮಾಡಬೇಕು? ಗುರು ಮಳೆ ಭಾರ ಹಾಕಿದ್ರು ತಿಂದ್ರಂತೆ. ಇದನ್ನೇ ಪವಾಡ ಅಂತ ಕರೀದ. ಅದಕ್ಕೇನೆ ಯಾವುದು ನಂಬಲಿಕ್ಕೆ ಸಾಧ್ಯ ಇಲ್ಲ ನಂಬಾಗ ಮಾಡಿದ್ರೆ ಪವಾಡ ಅಂತ ಕರೀತಾರೆ. ಅದನ್ನು ಕೊಟ್ರೆ, ಅದು ಗುರುಭಕ್ತಿ ಇತ್ತಲ್ಲ, ತಿನ್ಲಕ್ಕೆ ಶುರು ಮಾಡಿದ್ರು. ನೀರು ಕುಡಿದ್ರು ಹೊಟ್ಟೆ ನೋವು ಜಾಸ್ತಿ ಆಗೋ ವಾತಾವರಣ ಇದ್ರೆ ತಿಂತ ತಿಂತ ಹೋದ್ರು. ಅವತ್ತು ಯಾವಾಗ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ರು, ಲೈಟ ಬರ್ಲಕ್ ಬರ್ಲಕ್ ಶುರುವಾಗಿ ಜಾಸ್ತಿ ಆಗಿತ್ತು. ಯಾವಾಗ ತಿನ್ಲಕ್ಕೆ ಶುರು ಮಾಡಿದ್ರು, ಎರಡು ರೊಟ್ಟಿ ತಿನ್ನೋ ಹೊತ್ತಿಗೆ ಹೊಟ್ಟೆ ನೋವು ಪೂರ್ತಿ ಹೋಯ್ತಂತೆ. ಇದು ಮ್ಯಾಜಿಕ್ ಇತ್ತು, ಹೊಟ್ಟೆ ನೋವು ಜಾಸ್ತಿ ಆಗಬೇಕಾಗಿತ್ತು ನ್ಯಾಯವಾಗಿ. ಆ ತಿಂದ್ರು ಹೊಟ್ಟೆ ನೋವು ಇಲ್ಲವೇ ಇಲ್ಲ, ಅವತ್ತು ಹೋಗಿದ್ದು ಮತ್ತೆ ಬರಲೇ ಇಲ್ಲ ಅಂತ ಹೇಳಿದ್ದಾರೆ. ಅವತ್ತು ಹೋಗಿದ್ದು ಹೊಟ್ಟೆ ಮತ್ತೆ ಬರಲೇ ಇಲ್ಲ, ಇದು ರೊಟ್ಟಿ ತಿಂದಿದ್ದಕ್ಕೆ ಹೋಗಲಿಲ್ಲ, ಗುರುಗಳ ಅನುಗ್ರಹವಾಗಿದ್ದಕ್ಕೆ ಹೋಯಿತು ಅಂತೇಳಿ. ಅದು ಮೀಡಿಯಂ ಅಷ್ಟೇ, ಇದು ಗುರುಗಳ ಅನುಗ್ರಹಕ್ಕೆ ಅದೊಂದು ದಾರಿ ಆಯ್ತೆ ಹೊರತು ಬೇರೆ ಇಲ್ಲ. ಆ ಹೊಟ್ಟೆ ನೋವು ಹೋಗ್ತಿರ್ಲಿಕ್ಕೇನೆ ಅವರಿಗೆ ಹೊಸ ಒಂದು ಪ್ರಪಂಚ ಕಾಡಿಸ್ತು. ಒಂದು ಮಾತಂದೇ ಹೊಟ್ಟೆ ನೋವು ಬಂತು, ಇಲ್ಲಿ ಬಂದೇ ಹೊಟ್ಟೆ ನೋವು ಹೋಯ್ತು. ಮಂದಿ ಇಬ್ಬರನ್ನು ಸ್ಮರಣೆ ಮಾಡ್ತಾರೆ ಅವರು, ರತನ ದೊರಕಿತಲ್ಲ ನನಗೆ, ರತನ ದೊರಕಿತಲ್ಲ ವಿಜಯರಾಯನ ರತ್ನ ಅಂತ ಕೊಂಡಾಡ್ತಾರೆ. ಗೋಪಾಲದಾಸರಾಯ ನಿನ್ನಯ ಪಾದ ನಾ ಪೊಂದಿದೇನೋ ನಿಶ್ಚಯ, ಗೋಪಾಲದಾಸರಾಯ ನಿನ್ನಯ ಪಾದ ನಾ ಪೊಂದಿದೇನೋ ನಿಶ್ಚಯ. ಎರಡಕ್ಕೂ ಅವರ ಮಾತುಗಳೇ ಸಾಕ್ಷಿ. ಯಾವಾಗ ಅದು ಹೊರಟು ತಕ್ಷಣ ಕೇಳಿಕೊಂಡಿದ್ದ, ನಾನು ಹರಿದಾಸನಾಗಬೇಕು ಅನ್ನೋ ಭಾವನೆ ಬಂತವ್ರೆ. ಇದು ಒಂದು ಪರಿಣಾಮ. ಇದು ನಾವು ದೊಡ್ಡವರಿಂದ ಅನುಗ್ರಹ ಪಡೆದ ಮೇಲೆ ನಾವು ವಾಪಸ್ ಹೋಗ್ಬಿಡ್ತೇವೆ ಸಾಮಾನ್ಯ, ಅಷ್ಟೇ ಮುದುವೆ ಕತೆ. ಅವ್ರು ಹಾಗೆ ಮಾಡಲಿಲ್ಲ, ನಿಮ್ಮ ಸಿದ್ಧಿಯನ್ನು ಕಂಡು ಆಶ್ಚರ್ಯವಾಗಿದೆ, ನಾನು ನಿಮ್ಮಂತೆ ಹರಿದಾಸನಾಗಬೇಕು ಅಂತ ಯೋಚನೆ ಮಾಡಿದ್ರು. ಒಬ್ಬ ಇಂಜಿನಿಯರ್ ನೋಡ್ತಾನೆ, ಇಂಜಿನಿಯರ್ ಆಗಬೇಕು ಅಂದ್ಕೊಳ್ತಾನೆ. ಡಾಕ್ಟರ್ ನೋಡ್ತಾನೆ, ಡಾಕ್ಟರ್ ಆಗಬೇಕು ಅಂದ್ಕೊಳ್ತಾನೆ. ಜ್ಞಾನಿಗಳನ್ನು ನೋಡ್ತಾನೆ, ಇವರಂತ ಆಗಬಾರ್ದು ಅನ್ಕೊಂಡ್ಬಿಡ್ತಾನೆ. ಇದೇ ಪದ್ಧತಿ ಆಗೋದು. ಎಲ್ಲರೂ ನೋಡಿ ಆಗಬೇಕು ಅನ್ಕೋತಾನೆ, ಇವ್ರು ನೋಡಿ ದಯವಿಟ್ಟು ಆಗಬಾರ್ದು ಅಂತ ತಿಳ್ಕೊತಾರೆ. ಎಷ್ಟು ಭ್ರಾಂತಿ ಇದು! ನಿಜವಾಗ್ಲೂ ಇಷ್ಟು ಜನ ರಾಯರ ಮಠಕ್ಕೆ ಹೋಗ್ತಾರಲ್ಲ, ಅವ್ರು ಮೊದಲು ಅನ್ಕೋಬೇಕಾದ್ದೇನು, ಇಂಥವರಂತೆ ಪವಿತ್ರ ಜೀವನ ನಾನೂ ಬಾಳಬೇಕು ಅನ್ನೋ ಭಾವನೆ ಸಾಮಾನ್ಯವಾಗಿ ಜನಕ್ಕೆ ಬರೋದೇ ಇಲ್ಲ. ಅವರಿಂದ ಏನು ಕೊಡ್ತಾರೋ ತಗೊಂಡು ಹೋಗ್ಬಿಡಬೇಕು ಅನಿಸುತ್ತೆ ಹೊರತು ಅವರಂತೆ ಬದುಕಬೇಕು. ಆ ಭಾವನೆ ಬಂದರೆ ಮನುಷ್ಯ ಬದುಕಿ ಹೋಗ್ತಾನೆ. ಅವ್ರಿಗೆ ಹಾಗಾಯ್ತು, ನಾನು ದರಿದಾಸರನ್ನು ಮಾಡಿಕೊಳ್ಳಿ ಅಂತ ಕೇಳಿರೋರು ಹೇಳ್ತಾರೆ, ನನಗೆ ರೋಗ ವಾಸಿ ಮಾಡ್ಲಿಕ್ಕೆ ಹೇಳಿದ್ರೆ ಹೊರತು ದಾಸ ದೀಕ್ಷೆ ಕೊಡ್ಲಿಕ್ಕೆ ಹೇಳಲಿಲ್ಲ. ಇವತ್ತಂತೂ ಅವ್ರು ಬೇಡ ಅಂದ್ರೆ ಕರೆ ಕೊಟ್ಬಿಡ್ತಾರ ಅಂತ ಕಾಲ ಇವತ್ತು. ಎಣಿಸ್ತಾವು ಎಷ್ಟು ಜನ ಕೊಟ್ಟೇನೆ, ಒಂದು ಎರಡು ಮೂರು ನಾಲ್ಕು ಎಣಿಸಿಬಿಡ್ತಾರೆ ರೆಡಿ ಅಂತೇಳಿ, ಎಷ್ಟು ಸಂಖ್ಯೆ ಆಯಿತು ಅಂತೇಳಿ. ಗೋಪಾಲದಾಸರು ಮನಸ್ಸು ಮಾಡಿದ್ರೆ ತಕ್ಷಣ ಜಗನ್ನಾಥದಾಸರ ಸಾಕ್ಷಾತ್ ಶಿಷ್ಯರು ಮಾಡ್ಕೋಬಹುದಾಗಿತ್ತು, ಮಾಡ್ಕೊಳ್ಳಿಲ್ಲ ಅವರು. ಯಾತಕ್ಕೆ ಅಂದರೆ, ಯಾರಿಗೆ ಯಾರಿಂದ ಅನುಗ್ರಹವಾಗಬೇಕು ಅಂತ ಭಗವತ್ ಸಂಕಲ್ಪ ಇದೆಯೋ ಅವರಿಂದನೇ ಆಗಬೇಕು ಅಂತ ನಿಯಮ ಅದು ಒಂದು. ಅವರ ಹೆಸರು ಮುಖ್ಯ ಆಗಿರಲಿಲ್ಲ, ಅವರಿಗೆ ದೇವರ ಸಂಕಲ್ಪ ಮುಖ್ಯವಾಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ನಿಮಗೆ ಅಂಕಿತ ಕೊಡೋದು ನಾನಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ, ಅದು ಒಂದು ಪವಾಡನೇ ಆಗಬೇಕು ಮತ್ತೆ ಅವರಿಗೆ. ಅದೊಂದು ಪವಾಡವೇ ಆಗಬೇಕು. ನೀವಿನ್ನ ಪಾಂಡುರಂಗನ ಹತ್ರ ಹೋಗಿ, ಭೀಮರಥ ನದಿಗೆ ಹೋಗಿ ಅಂತ ಕಳಿಸಿಬಿಡ್ತಾರೆ. ಜಗನ್ನಾಥದಾಸರು ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ತದೆ, ಭೀಮಾ ನದಿಯಲ್ಲಿ ನೀರಿಲ್ಲದೆ ಎಷ್ಟೋ ವರ್ಷ ಆಗೋಗಿತ್ತು, ಈಗ ನೋಡಿದ್ರೆ ನೀರು ತುಂಬಿ ಹರಿತಾ ಇದೆ, ಜಾಸ್ತಿ ಆಗೋಗ್ಬಿಟ್ಟಿದೆ ರೆಡಿ ಅಂತ ಹೇಳ್ಬಿಟ್ಟು. ಭೀಮರಥಿ ನದಿಯೊಳಗೆ ಎಷ್ಟೋ ಥರ ತೋದ್ರೆ ಹೊಲ ಗದ್ದೆ ಊರ, ನಾವು ದೇವರಿಗೆ ಮುಂದೆ ಹೋದ್ರೆ ಗುಲ್ಬರ್ಗಕ್ಕೆ ಹೋಗ್ಬೇಕಾದ್ರೆ ಅದರಲ್ಲಿ ಎಷ್ಟೋ ಥರ ಶೆಡ್ ಕಟ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗೋಗ್ಬಿಟ್ಟಿದೆ. ನದಿ ಇತ್ತು ಬೋರ್ಡ್ ಹಾಕ್ಬೇಕಷ್ಟೇ. ಈಗ ನೋಡಿದರೆ ಅಂಥ ಭಯಂಕರವಾದ ಪ್ರವಾಹ ಅದು. ಈ ಕಾಲದಲ್ಲಿ ಇಷ್ಟು ಕಂಡಾಗ ಅವಸ್ಥೆ ಆಗಿರ್ಬೇಕು ಅವೆಲ್ಲ ಕೂಡ. ಅದು ಚಂದ್ರಭಾಗ ನದಿಗೆ ಹೋದರು. ಚಂದ್ರಭಾಗ ಬೇರೆ ಅಲ್ಲ, ಭೀಮಾ ನದಿ ಬೇರೆ ಅಲ್ಲ. ಭೀಮಾ ನದಿಗೇನೆ ಪಂಡರಪುರದಲ್ಲಿ ಚಂದ್ರಭಾಗ ಅಂತ ಕರೀತಾರೆ ಅಷ್ಟೇ. ಊರನ್ನ ಅರ್ಧ ಚಂದ್ರಾಕಾರವಾಗಿ ಸುತ್ತೋದ್ರಿಂದ ಅದಕ್ಕೆ ಹೆಸರು. ನಾ ಚಕ್ರತೀರ್ಥ ಅಂತ ಹೇಳಿ, ಚಕ್ರತೀರ್ಥ ಬೇರೆ ಅಲ್ಲ, ತುಂಗಭದ್ರನೇ ಚಕ್ರತೀರ್ಥ ಅದು. ಆ ಜಾಗಕ್ಕೆ ಮಾತ್ರ ಚಕ್ರತೀರ್ಥ ಅಂತ ಕರೆಯೋದು, ಅದು ನದಿನೇ ಬೇರೆ ಅಲ್ಲ. ಆ ಸ್ಪಾಟ್ ಚಕ್ರತೀರ್ಥ ಅಂತ ಕರೀತಾರೆ. ಅಲ್ಲಿ ಚಂದ್ರಭಾಗ ಅಂತ ಹೆಸರು. ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಅಂತ ಮುಳುಗು ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲ ಆರಂಭದ ಸ್ನಾನ ಎಲ್ಲ ಮುಗಿತು. ಇನ್ನೇನು ಕೊನೆಯ ಮುಳುಗು ಹಾಕಿ ಹೇಳಬೇಕು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಬೇಕು. ಹೇಳಕ್ಕೆ ಅಂತ ಹೋದರೆ ತಲೆ ಮೇಲೆ ಒಂದು ಕಲ್ಲೊಂದು, ತಕ್ಷಣ ತೆಗೆದು ನೋಡಿದ್ರಂತ ಅದನ್ನ ನೋಡ್ತಿರ್ಲಿಕ್ಕೆ ಆಶ್ಚರ್ಯ. ಜಗನ್ನಾಥ ವಿಠಲ ಅಂತ ಬರೆದಿತ್ತಾರೆ, ಜಗನ್ನಾಥ ವಿಠಲ ಅಂತಿತ್ತು. ಕಲ್ಲೋಡ್ಲಿಲ್ಲ, ದೇವರನ್ನೇ ನೋಡಿಬಿಟ್ರು ಆ ಕಾಲಕ್ಕೆ. ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಅವತ್ತು ತೆಗೆದ ಬಾಯಿ ಮುಚ್ಚಲೇ ಇಲ್ಲ ಪುಣ್ಯಾತ್ಮರು. ಅವತ್ತರಿಂದ ಹಾಡಿದ್ದು ಹಾಡಿದ್ದು ಹಾಡಿದ್ದೆ ಹಾಡಿದ್ದೆ. ನಾ ಕೂಸಿಮಗ ದಾಸ ಅಂತ ಇನ್ನೊಬ್ರು ಬೈದರೆ ನಾನು ಅವರ ದಾಸಾನೋ ದಾಸ ಅಂತ ಮುಂದೆ ಬದುಕ್ತಾರೆ. ಅವತ್ತಿನಿಂದ ಹಾಡಿದ್ದು ಹೊಗಳಿದ್ದು ದೇವರನ್ನ ಕೊಂಡಾಡಿದ್ದು ಸಾಕ್ಷಾತ್ಕಾರವನ್ನೇ ಮಾಡಿಕೊಂಡು, ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಹಿರಿಮೆ ಶ್ರೀ ಜಗನ್ನಾಥದಾಸರದಾಯಿತು. ಅದಕ್ಕೆ ವಿಜಯದಾಸರ ಕರುಣೆ, ಗೋಪಾಲದಾಸರ ಕರುಣೆ, ಎಲ್ಲದೂ ಸೇರಿ ಬಂದಿದ್ದರ ಪ್ರಭಾವ. ದೊಡ್ಡ ಜ್ಞಾನಿಗಳಾದರು, ಮೊದಲೇ ವಿದ್ವಾಂಸರು, ಈಗ ಅನುಗ್ರಹ ಬೇರೆ. ಎಲ್ಲ ಸೇರಿ ಅವರು ಬಾರದ ಕೃತಿಗಳೆಲ್ಲ ಅತ್ಯಂತ ಅಮೂಲ್ಯವಾದ ಕೃತಿಗಳು. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನೂ ಪರಮ ಪಾಪಿಷ್ಠ ನಾನು. ಇಂಥ ಮಾತುಗಳಲ್ಲಿ ಎಷ್ಟೆಷ್ಟು ತತ್ವಗಳನ್ನು ಹೇಳ್ತಾರೆ ಅವರು. ಶೇಷ ಪರ್ಯಂಕ ಶಯನ ವಿಷಯದ ಅಭಿಲಾಷೆ ಬಿಡಿಸನ್ನ ಕಾಯೋ ರಾಘವೇಂದ್ರ ಇತಿ ಸಾರ್ವಭೌಮ ದುರಿದೌಹ ದೂರತೆ ನಮೋ ನಮೋ. ಬರೀ ಶುದ್ಧ ಸಂಸ್ಕೃತ ಅದು ನೋಡಿದ್ರೆ, ಕನ್ನಡ ಕಂಡ ಕಂಡ ಶುದ್ಧ ಸಂಸ್ಕೃತದ ಹಾಡನ್ನು ಹಾಡ್ತಾರೆ. ವಾಯುದೇವರ ಮೇಲೆ, ಗುರುಗಳ ಮೇಲೆ, ದೇವರ ಮೇಲೆ ಅನೇಕ ವಿಧವಾದ ಸ್ತೋತ್ರ ರಚನೆ ಮಾಡ್ತಾ ಮಾಡ್ತಾ ಅನೇಕ ದಿವಸದಲ್ಲಿ ಕಳೆದಿದೆ. ಅಷ್ಟೊತ್ತಿಗೆ ಅವರಿಗೆ ಸ್ವಪ್ನದಲ್ಲಿ ಸೂಚನೆಯಾಯಿತಂತೆ, ನೀವು ಮತ್ತೊಂದು ಕೃತಿಯನ್ನು ಬರೀಬೇಕು. ವ್ಯಾಸರಾಜರು, ಪುರಂದರದಾಸರು ಎಲ್ಲ ಬಂದು ದರ್ಶನ ಕೊಟ್ಟು ಹೇಳಿದರಂತೆ ಅವರಿಗೆ, ನೀವು ಇತ್ತೊಂದು ಕೃತಿಯನ್ನು ಬರೀಬೇಕು, ಹರಿಕಥಾಮೃತ ಸಾರವನ್ನು ಬರೆಯಬೇಕು ಅಂತ ಹೇಳಿದ್ದಾರೆ. ದಾಸವರ್ಯರ ದಯವೋ ವ್ಯಾಸ ವಿಠಲೋಪಾಸಕ, ವ್ಯಾಸರಾಯರ ದಯವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರದಾಸರಾಯರ ದಲವೋ ತಿಳಿಯದು ಓದಿಕೆ ಇಡದಲೆ. ಕೇಶವನ ಗುಣಮಣಿಗಳನ್ನು ಶ್ರೀ ಪ್ರಾಣೇಶಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ. ಫಲಶ್ರುತಿ ಸಂಧಿಯಲ್ಲಿ ಹರಿಕಥಾಂಸಾರ ಬರಬೇಕಾದ್ರೆ ವ್ಯಾಸತೀರ್ಥರ ಒಲವೋ ವಿಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ತಿಳಿಯದು. ಇದರ ಅನುಗ್ರಹದಿಂದ ಅವರು, ವ್ಯಾಸರಾಯರ ಅನುಗ್ರಹದಿಂದ ಎಲ್ಲ ವ್ಯಾಸ ಸಾಹಿತ್ಯದವರು ಬಂದರು. ಪುರಂದರದಾಸರ ಉಲ್ಲೇಖದಿಂದ ದಾಸ ಸಾಹಿತ್ಯದವರು ಬಂದರು. ಹರಿದಾಸ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯಗಳ ಸಂಗಮವಾಗಿ ಅವರ ಹರಿಕಥಾಮೃತ ಸಾರ ಮೂಡಿಬಂತು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಪಲ್ಲವಿ ಅದು, ಇಡೀ ಪ್ರತಿ ಸಂಧಿಗೂ ಕೂಡ ಪಲ್ಲವಿ. ಅದರಿಂದ ಪ್ರಾರಂಭ ಮಾಡಿ 32 ಸಂಧಿಗಳಲ್ಲಿ ಕೃತಿಯನ್ನು ಬರೀತಾ ಹೋಗ್ತಾರೆ. ಅವರ ಸಂಧಿಗಳು 32 ಅಂತ ಜ್ಞಾಪಕ ಇಟ್ಟುಕೊಂಡ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿಲಯದ ಒಟ್ಟು ಶ್ಲೋಕಗಳ ಸಂಖ್ಯೆ, ಒಟ್ಟು ಸಂಧಿ ಸರ್ಗಗಳ ಅಧ್ಯಾಯಗಳ ಸಂಖ್ಯೆ 32. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದನ್ನ ಸುಮಧ್ವ ವಿಜಯದಲ್ಲಿ ಸುಧಾ ಅಂತ ಕರೆದಿದ್ದಾರೆ. ಇತಿಹಾಸ ಪುರಾಣಾಬ್ಧೇಹೆ ಭವಚಿತ್ತಾದ್ರಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನ ಸೇವತೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಸುಧಾ ಅಮೃತ ಅಂತ ಕರೆದಿದ್ದಾರೆ. ಅದಕ್ಕೆ ಹರಿಕಥಾಮೃತ 32 ಅಧ್ಯಾಯ ಇದೆ, ಅಮೃತನ ಹೆಸರು ಬಂತು, ಸರಿ ಹೋಯಿತು. ಇನ್ನೊಂದು ಕಡೆಗೆ ನ್ಯಾಯಸುಧಾ ಬಹಳ ಪ್ರಸಿದ್ಧವಾದಂಥ ಕೃತಿ. ನ್ಯಾಯಸುಧಾ, ಸುಧಾ ಅಂದ್ರೆ ಅದು ಅಮೃತನೇ. ಪ್ರಮೇಯಗಳಲ್ಲಿ ಇಲ್ಲೂ ಪ್ರಮೇಯಗಳು, ಎರಡು ಹೆಸರು ಜ್ಞಾಪಕ ಬರೋ ಹಾಗೆ ಹರಿಕಥಾಮೃತ ಸಾರ ಅಂತ ಹೆಸರಿಟ್ಟು ಹರಿಕಥಾಮೃತ ಸಾರ. 32 ಅಧ್ಯಾಯ ಇದು. ಷಟ್ಪದಿ ಭಾವಿನಿ ಷಟ್ಪದಿಯನ್ನು ಆರಿಸಿಕೊಂಡಿರೋದಕ್ಕೆ ಭಾವಿನಿ ಷಟ್ಪದಿಯನ್ನು ಆರಿಸಿಕೊಂಡಿದ್ದಾರೆ. ಸಂಸ್ಕೃತ ಕಾವ್ಯಗಳಿಗೆ ಹೇಗೆ ಕೆಲವು ವೃತ್ತಗಳು ಬಹಳಷ್ಟು ಪ್ರಸಿದ್ಧವೋ, ಕನ್ನಡದಲ್ಲಿ ನಿರೂಪಣೆಗೆ ಭಾವಿನಿ ಷಟ್ಪದಿ ಬಹಳ, ಇಡೀ ಕುಮಾರದಾಸ ಭಾರತ ಇರೋದೆಲ್ಲ ಭಾವಿನಿ ಷಟ್ಪದಿಯಲ್ಲೇನೆ. ಆ ಭಾವಿನಿ ಷಟ್ಪದಿ ಬಹಳ ಪಾಪ್ಯುಲರ್ ಆಗಿರೋ ಷಟ್ಪದಿ, ಅದನ್ನು ಆರಿಸಿಕೊಂಡು ಅದರಲ್ಲಿ ಬರಲಿಕ್ಕೆ ಶುರು ಮಾಡುತ್ತಾರೆ. ಶ್ರೀರಮಣೆ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ಯಮಗೆ ಮಂಗಳವ. ನರಸಿಂಹದೇವರ ಆರಾಧನೆಯಿಂದ ಪ್ರಾರಂಭ. ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ, ಇದು ಪದ ಮೊದಲ ಪದ್ಯ. ಇದು ನರಸಿಂಹದೇವರ ಪ್ರಾರ್ಥನೆಯಿಂದನೇ ಪ್ರಾರಂಭ. ನರಸಿಂಹದೇವರ ಹೆಸರೇ ಯಾತಕ್ಕೆ ಹೇಳಬೇಕು ಅಂದ್ರೆ ಆಚಾರ್ಯರು ಹೇಳುತ್ತಾರೆ, ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯಿ. ನಮಗೆ ಅಡ್ಡಿ ಆತಂಕಗಳನ್ನು ಗೆಲ್ಲಬೇಕು ಅಂತಿದ್ರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಅಂತ ಹೇಳುತ್ತಾರೆ. ಗಣೇಶನ ಸ್ಮರಣೆಯಿಂದ ಆಗುತ್ತೆ, ಎಲ್ಲ ಹೋಗೋದಿಲ್ಲ. ಈಗ ಗಣೇಶ ಸರ್ವೋತ್ತಮ ದೇವತೆ ಎಲ್ಲ, ನರಸಿಂಹದೇವರ ಸ್ಮರಣೆ ಮಾಡಿ ಎಲ್ಲ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ನರಸಿಂಹೋ ಅಖಿಲಾಜ್ಞಾನ ಮತದ್ಭಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಮಾಯಾವಾದ ಖಂಡನದ ಮಂಗಲ ಶ್ಲೋಕ ಆಚಾರ್ಯರು ಮಾಡಿದ್ದು ನರಸಿಂಹದೇವರ ಮೇಲೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನರಸಿಂಹದೇವರ ಸ್ತೋತ್ರದಿಂದ ಪ್ರಾರಂಭವಾದಂಥ ಕೃತಿ ನಿರ್ವಿಘ್ನವಾಗಿ ಮುಗಿಬೇಕು. ಆ ರೀತಿ ಬರೀತಾ ಹೋದರಂತೆ. ಅದು ಒಂದೆರಡು ಸಲ ಬರೆದ ಕೃತಿಯಲ್ಲ, ಅನೇಕ ವರ್ಷಗಳ ಕಾಲ ಬರೆದಿದ್ದವರು. ಆ ಬರೆಯ ಸ್ಫೂರ್ತಿ ಆಗಿರಬೇಕು ಅಂದ್ರೆ ಆ ಕ್ಷಣಕ್ಕೆ ಒಂದು ಮುಂದೆ ಹೋಗ್ತಾ ಇರಬೇಕು. ಆ ರೀತಿಯಾಗಿ ಕೂತು ಬರೆದ ಗ್ರಂಥ ಅಲ್ಲ ಅದು. ಆ ಕಾಲಕ್ಕೆ ಭಾವನೆ ಬರಬೇಕು, ಸ್ಫೂರ್ತಿ ಬರಬೇಕು, ಬರೀಬೇಕು. ಮುಂದೆ ಗೊತ್ತಾಗುತ್ತೆ ನಮಗೆ ಹೇಗೆ ಅಂಥೇಳಿ. ಅದರಲ್ಲಿ ಹರಿಕಥಾಮೃತ ಸಾರವನ್ನು ಹೇಳುತ್ತೇನೆ, ನೀವೆಲ್ಲ ಕೇಳಬೇಕು. ಹರಿಕಥಾಮೃತ ಸಾರವನ್ನು ಹೇಳುತ್ತೇನೆ. ಹರಿಕಥಾಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ಹರಿಕಥಾಮೃತ ಸಾರ ಅಂತ ಹೆಸರು ನೋಡಿಬಿಟ್ಟು ನಮಗೆ ಹರಿಕಥೆಗಳು ತುಂಬಾ ಇರಬೇಕು, ಅದರೊಳಗೆ ತುಂಬಾ ಕಥೆಗಳಿದ್ದ ಕಾಣುತ್ತೆ ಅಂತ ತಿಳ್ಕೊಂಡು ಹೋದ್ರೆ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಒಂದು ಕಥೆನೂ ಸಿಗೋದಿಲ್ಲ ಅದರೊಳಗೆ. ಒಂದು ಕಥೆ ಕೂಡ ಯಾರೋ ಪುಸ್ತಕ ತಗೊಂಡ್ಬಿಟ್ಟ ಆಮೇಲೆ ಒಂದು ಕಥೆನೇ ಇಲ್ವಲ್ಲ ಅಂತ ಕೇಳಿದರೆ ಒಂದು ಕಥೆನೂ ಇಲ್ಲ ಅದರೊಳಗೆ. ಅದು ಕಥೆ ಹೇಳ್ತೇನೆ ಅಂತ ಹೇಳಿಲ್ಲ ಅವರು, ಹರಿಕಥಾಮೃತ ಸಾರ, ಆ ಕಥೆಗಳ ಸಾರವನ್ನು ಹೇಳ್ತೇನೆ ಅಂತ ಹೇಳಿದರು. ಕಥೆಗಳ ಸಾರವನ್ನು ಹೇಳುತ್ತೇನೆ, ಹೇಗೆ ಹೇಳ್ತಾರೆ ಮುಂದೆ ನೋಡುತ್ತೇವೆ. ಅಜಯ್, ಹರಿಕಥಾ ಅಂಬೋದಕ್ಕೆ ಇನ್ನೊಂದು ಅರ್ಥ ಕಥೆ ಅಂತ ಅರ್ಥ ಅಲ್ಲ. ಕಥೆ ಅಂದ್ರೆ ಮಹಾತ್ಮ್ಯ ಅಂತ ಅರ್ಥ, ಮಹಿಮೆ ಅಂತ ಅರ್ಥ. ಮಹಿಮೆಗಳನ್ನು ಹೇಳುತ್ತೇವೆ, ಮಹಿಮೆ ಅಂದ್ರೆ ಪವಾಡ ಅಂತ ಹೇಳೋದಿಲ್ಲ, ಆತನ ಹಿರಿಮೆ ಹೇಳುತ್ತೇನೆ ಅಂತ ಅರ್ಥ. ಆಚಾರ್ಯ ಉಪಯೋಗಿಸಿದ ಪದ ಅದು. ಭೈಮೀತನುರ್ ಮರುತಾಹ ಕಥಾ ಪರಸ್ಯ, ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುತ್ತಾರೆ, ನಾನು ಭಗವಂತನ ಕಥೆಗಳನ್ನು ಹೇಳುತ್ತೇನೆ. ಅದೇ ಪದ ಉಪಯೋಗಿಸ್ತಾರೆ, ಹರಿಕಥಾಮೃತ ಸಾರ. ನಮ್ಗೆ ಇನ್ನೊಂದು ಆಶ್ಚರ್ಯ, ನಾರಾಯಣ ಕಥಾಮೃತ ಸಾರ ಅನ್ಬಾರದೆ, ಕೃಷ್ಣ ಕಥಾಮೃತ ಅಂತ ಹೇಳಬಾರದೆ, ರಾಮಕಥಾಮೃತ ಅಂತ ಹೇಳಬಾರ, ಹರಿಕಥಾಮೃತ ಅಂತ ಯಾಕನ್ಬೇಕು ಈ ಮಧ್ಯೆ? ಇಂಥ ಪ್ರಶ್ನೆಗಳು ಹಾಕೊಂಡ್ರೆ ನಮಗೆ ಶಾಸ್ತ್ರ ಚೆನ್ನಾಗಿ ಅರ್ಥ ಆಗೋದು. ಇವತ್ತು ನಾವು ಕಡಿದೆ ಹೋದರೆ ಹೇಗೆ ಬೆಣ್ಣೆ ಬರೋದಿಲ್ವೋ, ನಾವು ಮಥನ ಮಾಡದೆ ಹೋದರೆ ಶಾಸ್ತ್ರಾರ್ಥ ಗೊತ್ತಾಗೋದಿಲ್ಲ. ಏನೋ ಹೆಸರಿಟ್ಟಿದ್ದಾರೆ ಓದ್ಕೊಂಡು ಹೋಗಿ ಅಂದ್ರೆ ಅವರು ಏನೋ ಮಾಡಿದ್ರು ನಾವು ಏನೋ ಓದ್ತೇವೆ ಅಂತ ಆಗುತ್ತಷ್ಟೇ. ಅದು ಸರಿ, ಡಾಕ್ಟರ್ ಏನೋ ಕೊಟ್ಬಿಟ್ಟು ವಾಸಿ ಆಗಿಬಿಡುತ್ತಾ? ಸರಿಯಾಗಿ ಔಷಧಿ ಕೊಟ್ಟರೆ ವಾಸಿ ಆಗೋದು ಕಷ್ಟ, ಏನೋ ಕೊಟ್ಟರೆ ಹಾಗೆ ವಾಸಿ ಆಗುತ್ತೆ. ಸರಿಯಾದ ಕೊಡಬೇಕು. ವೈದ್ಯನಾದವನು ಸಕಾರಣವಾಗಿ ಔಷಧಿಯನ್ನು ಹೇಗೆ ಕೊಡ್ತಾನೋ, ಜ್ಞಾನಿಗಳು ಒಂದೊಂದು ಪದ ಹಾಗೆ ಉಪಯೋಗಿಸ್ತಾರೆ. ಹರಿ ಅಂತ ಯಾಕೆ ಉಪಯೋಗಿಸ್ಬೇಕು ಅಂದ್ರೆ ಹೇಳ್ತಾರೆ, ನಾವೆಲ್ಲರೂ ಭಗವಂತನನ್ನ ಆರಾಧನೆ ಮಾಡಬೇಕು. ಮತ್ತು ಆರಾಧನೆ ಮಾಡಬೇಕಾದ್ರೆ ಮುಖ್ಯವಾದ ಆರಾಧನೆ ಯಾವಾಗ ಸಾರ್ಥಕ ಅಂದ್ರೆ, ಬಿಂಬರೂಪಿಯಾದ ಪರಮಾತ್ಮನ ಆರಾಧನೆ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಬಿಂಬರೂಪಿಯ ಮೂಲಕ ಆರಾಧನೆ ಮಾಡಿದರೆ ಮಾತ್ರ ಮುಂದೆ ನಮಗೆ ಬಿಂಬದರ್ಶನ ಆಗಬೇಕು. ಈ ಮಧ್ಯೆ ಬರೀ ದೇವರು ನೋಡಿದ್ರೆ ಮೋಕ್ಷ ಇಲ್ಲ, ಅನೇಕರಿಗೆ ಗೊತ್ತಿಲ್ಲ. ಬರೀ ದೇವರು ನೋಡಿದ್ರೆ ಮೋಕ್ಷ ಇಲ್ಲ. ಆಚಾರ್ಯ ಹೇಳುತ್ತಾರೆ, ಸ್ವಯೋಗ್ಯ ಹರಿದರ್ಶನೆ, ತನ್ನ ಬಿಂಬರೂಪಿಯಾದ ಭಗವಂತ ರೂಪ ಕಂಡರೆ ಮಾತ್ರ ಮೋಕ್ಷನೇ ಹೊರತು ಇಲ್ಲದವರು ಅಪರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ ಅದನ್ನ. ಅಂತ ಬಿಂಬರೂಪ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಹೇಗೆ ಉಪಾಸನೆ ಮಾಡಬೇಕಾಗಿದ್ರೆ ಬಿಂಬರೂಪ ಗೊತ್ತಿಲ್ಲ, ಬಿಂಬರೂಪ ಉಪಾಸನೆ ಮಾಡಬೇಕಾದ್ದೇ ವಿಧಿ, ಏನ್ ಮಾಡಬೇಕು ಅದಕ್ಕೆ? ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಎಲ್ಲಿವರಿಗೂ ಬಿಂಬರೂಪ ಗೊತ್ತಿಲ್ವಲ್ಲ ಅಲ್ಲಿವರೆಗೂ ಕೂಡ ಹರಿ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳುತ್ತಾರೆ. ಹರಿಗೆ ಬಿಂಬರೂಪದ ಹೆಸರು ಹರಿ ಅಂತ ಹೆಸರು, ಅದು ಗೊತ್ತಾದ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಅಲ್ಲಿವರೆಗೂ ಹರಿ ಅಂತಾನೆ ಉಪಾಸನೆ ಮಾಡಬೇಕು ಅಂತ ವಿಧಿ. ಆದ್ದರಿಂದ ಹರಿಕಥಾಮೃತ ಸಾರ, ಅವರವರ ಬಿಂಬರೂಪದ ಭಗವಂತನ ಮಹಿಮೆ ಹೀಗಿರುತ್ತೆ ಅಂತ ತಿಳಿಸ್ತಕ್ಕಂಥ ದೊಡ್ಡ ಉದ್ದೇಶದಿಂದ ಹೆಸರಿಟ್ಟಿದ್ದಾರೆ ಹರಿಕಥಾಮೃತ ಸಾರ. ಅದಕ್ಕೆ ನಮ್ಮ ಪದ್ಧತಿ ಬಂತು. ಹರಿಯನ್ನ ಪದನ ಆಕಸ್ಮಿಕ ಉಪಯೋಗಿಸಿದ್ದಲ್ಲ, ನ್ಯಾಯಿಸದೆ ಪ್ರಾರಂಭವಾಗೋದು ಅದರಿಂದನೇ. ಶ್ರೀಯಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಅಂತಿಟ್ಟೆ, ಹರಯೇ ನಮಃ ಅಂತ ಹೇಳುತ್ತಾರೆ ಆಚಾರ್ಯರು. ಪ್ರಾದುರ್ಭೂತೋ ಹರಿರ್ವ್ಯಾಸಃ, ವಿರಿಂಚಿ ಭವಪೂರ್ವ ಕೈಹಿ ಅಡುವ್ಯಾಖ್ಯಾನದ ಹೇಳಬೇಕಾದ್ರೆ ಹರಿಯನ್ನ ಪದ ಉಪಯೋಗಿಸಿದ್ದಾರೆ. ಅದೇ ರೀತಿಯಲ್ಲಿ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ, ಹರಿಶಬ್ದ ಬಹಳ ಪ್ರಸಿದ್ಧವಾದಂಥ ಶಬ್ದ ಅದು. ಇದೆಲ್ಲ ಯೋಚನೆ ಮಾಡಿದರೆ ಹರಿಶಬ್ದಕ್ಕೆ ಬಹಳ ಮಹತ್ವ ಇದೆ. ಅದೆಲ್ಲ ಯಾತಕ್ಕೆ ಹರಿದಿನ ಅದನ್ನು ಕೇಳಿದ್ದೆ, ಹರಿದಿನ ಏಕಾದಶಿ, ಹರಿದಿನ ಅನ್ನೋ ಪದ ಗೊತ್ತಾಗುತ್ತಲ್ಲ. ಆ ದೃಷ್ಟಿಯಿಂದ ಹರಿದಿನ ಅದು ಏಕಾದಶಿ ಬೇರೆ ಹೆಸರಿಡಬಾರದೆ ಹರಿದಿನ ಅಂತಾನೆ ಹೇಳಬೇಕು. ಅದಕ್ಕೆ ಅದಕ್ಕೊಂದು ಕಾರಣ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಿಂಬರೂಪಿಯಾದ ಭಗವಂತನನ್ನ ಆರಾಧನೆ ಮಾಡಿಸಲಿಕ್ಕೆ ಅತ್ಯಂತ ಮುಖ್ಯವಾಗಿರತಕ್ಕಂಥ ಪದ ಹರಿ. ಅಂತ ಹರಿ ಕಥಾಮೃತ ಸಾರ ಅಂತ ಹೆಸರಿಟ್ಟು. ಹರಿಕಥೆ ಹೇಗಿರುತ್ತೆ ಅಂದ್ರೆ ಅಮೃತ, ಅದು ಅಮೃತ ಕೇಳಿದ್ರೆ ಅದಷ್ಟಾನಂದ ಯಾವುದರಿಂದನೂ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹರಿಕಥೆಯನ್ನು ಕೇಳಿದ್ರೆ ಆನಂದ ಎಷ್ಟಾಗುತ್ತೆ ಅಂದ್ರೆ ಅದು ಅಂತ ಆನಂದವನ್ನು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಶ್ರೀನಿವಾಸ ತೀರ್ಥರು ದೊಡ್ಡ ಟಿಪ್ಪಣಿಕಾರರು, ಅವರು ಹೇಳುತ್ತಾರೆ ಯಾವ ಆನಂದನ ಕಂಪೇರ್ ಮಾಡಬೇಕು ಗೊತ್ತೇ. ಹರಿಕಥೆಯನ್ನು ಕೇಳಿದಾಗ ಆನಂದ ಉಂಟಾಗುತ್ತಲ್ಲ, ಆನಂದಕ್ಕೆ ಹೋಲಿಕೆ ಯಾವುದನ್ನು ಕೊಡಬೇಕು ಅಂದ್ರೆ ಮೋಕ್ಷದ ಆನಂದ ಹೊರತು ಯಾವ್ದು ಕೆಟ್ಟರು ಸಾಲದು ಅಂತ ಹೇಳುತ್ತಾರೆ. ಮೋಕ್ಷದ ಆನಂದ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಬೇಕು ಅಂತಿದ್ರೆ ಭಗವಂತನ ಕಥೆಯನ್ನೇ ಕೇಳಿ, ಅವಾಗ ಒಂಚೂರು ಆನಂದವಾಗುತ್ತಲ್ಲ, ಅದು ಮೋಕ್ಷದ ಆನಂದಕ್ಕೆ ಎಕ್ಸಾಂಪಲ್. ಆಗ್ಲಿಲ್ವೋ ಮೋಕ್ಷ ಗ್ಯಾರಂಟಿ ಹೋಗೋದಿಲ್ಲ ಅಂತ ತಿಳ್ಕೊಂಡ್ಬಿಡಿ ಅಂತ. ನಿಮ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ಯೋಚನೆ ಇಲ್ಲ. ಅದಕ್ಕೆ ಭಗವಂತನ ಮಹಿಮೆ ಅನ್ನೋದು ಅದರಷ್ಟು ತಾರಕ ಯಾವುದೂ ಅಲ್ಲ. ಜನಕರಾಜನೇ ಗೊತ್ತಿತ್ತು ಅದು. ಹರಿಕಥೆ ಕೇಳ್ತಾ ಕೂತಿದ್ದಾನೆ, ಸಾಕ್ಷಾತ್ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಸುದ್ದಿ ಬಂತು, ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಸುದ್ದಿ ಬಂತು. ಪುಣ್ಯಾತ್ಮ ಎದ್ದು ಹೋಗ್ಲಿ ಅಲ್ಲೇ ಕೂತಿದ್ದಾನೆ ಕೇಳ್ಕೊತಾನೆ. ಆ ಬೆಂಕಿಗಿಂತ ಆನಂದವಾಗಿದೆ ಅಂತ ಹೇಳಿ, ಬೆಂಕಿ ಭಯ ನನಗೇನು ಇಲ್ಲ, ಭಗವಂತನ ಕಥೆ ಕೇಳ್ತಾ ಕೂತಿದ್ದೇನೆ, ನನಗೇನು ಆಗೋದಿಲ್ಲ, ದೃಢವಾದ ನಂಬಿಕೆಯಿಂದ ಇದ್ದಿದ್ದಕ್ಕೆ ದೇವರು ವಿಶೇಷ ಅನುಗ್ರಹ ಮಾಡ್ತಾರೆ ಜನಕರಾಜ. ಆತನ ಹೆಸರು ಭಗವದ್ಗೀತೆಯಲ್ಲಿ ಬಂತು ಅದಕ್ಕೋಸ್ಕರ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕರಾಜ ಚಕ್ರವರ್ತಿ ದೊಡ್ಡ ಮಹಾನುಭಾವ, ಅಂಥವನಿಗೆ ಹರಿಕಥೆ ಅಂತ ಹೇಳಿದ್ರೆ ರಾಜ್ಯಭಾರಕ್ಕಿಂತ ದೊಡ್ಡದಾಯ್ತು. ಅವನಿಗೆ ತನ್ನ ಚಕ್ರಾಧಿಪತ್ಯಕ್ಕಿಂತ ದೊಡ್ಡದು ಹರಿಕಥಾ ಶ್ರವಣ. ಇದು ನಮ್ಗೆ ಅರ್ಥವಾದ್ರೆ ಯಾರು ಮುಂದೆ ಅದನ್ನೇ ದಾಸರೇ ಹೇಳುತ್ತಾರೆ, ಹರಿಕಥೆಯಿಂದ ಏನೇನಾಗತ್ತೆ ಅಂತ ಅವರೇ ಹೇಳುತ್ತಾರೆ. ಹರಿಕಥಾಮೃತ ಸಾರ, ಎಲ್ಲ ಹರಿಕಥಾಮೃತ ಹೇಳೋದಕ್ಕೆ ಹೊರಟಿಲ್ಲ, ಸಾರವನ್ನು ಮಾತ್ರ ಕೊಡ್ತೇವೆ ಅಂತ ಹೇಳುತ್ತಾರೆ. ಹರಿಕಥಾ ಅಮೃತ ಸಾರ, ಅದಕ್ಕಿನ್ನೂ ಅನೇಕ ಅರ್ಥ ಉಂಟು. ಹರಿಯ ಇದಕ್ಕೆ ವಿಷಯ, ಆತನ ಮಹಾತ್ಮ್ಯಗಳನ್ನು ಹೇಳ್ತಾ ಇದ್ದೇವೆ. ಫಲ ಏನು ಅಂದ್ರೆ ಅಮೃತ, ಮೋಕ್ಷವೇದಕ್ಕೆ ಫಲ ಅಂತ ಅರ್ಥ. ಮೋಕ್ಷವೇದಕ್ಕೆ ಫಲ, ಯಾವುದೇ ಗ್ರಂಥಕ್ಕೆ ಒಂದು ಫಲ ಇಲ್ಲದೆ ಹೋದರೆ ಅದನ್ನ ಅಧ್ಯಯನ ಮಾಡಬಾರದು ಅಂತ ಹೇಳುತ್ತಾರೆ. ದುಷ್ಫಲ ಇದ್ರಂತೂ ಖಂಡಿತ ಮಾಡಬಾರದು, ಸಾಮಾನ್ಯ ಫಲ ಇದ್ರೂ ಮಾಡಬಾರದು, ಶ್ರೇಷ್ಠ ಫಲ ಇದ್ರೆ ಮಾತ್ರ ಮಾಡಬೇಕು. ಹರಿಕಥಾಮೃತ ಸಾರ ಸರಿಯಾಗಿ ಓದಿದ್ರೆ ಆಚಾರ ಶಾಸ್ತ್ರ ಓದ್ತಕ್ಕಂಥ ಬುದ್ಧಿ ಬಂದು ಮುಂದೆ ಮೋಕ್ಷನೇ ಸಿಗೋದ್ರಿಂದ ಹರಿಕಥಾಮೃತ ಸಾರ ಅನ್ನೋ ಹೆಸರು ಸಾರ್ಥಕವಾದ ಹೆಸರು. ಅದು ಮುಂದೆ ನಾವು ಎಲ್ಲಿಂದ ಹೇಳ್ತೇವೆ ಗೊತ್ತೇನೆ. ಇದಕ್ಕೆ ನಾನು ದೊಡ್ಡ ಪಂಡಿತ ಹೇಳ್ತೇನೆ ಅಂತ ಅವ್ರು ಹೇಳೋದಿಲ್ಲ. ನಾನು ಭಾರಿ ದೊಡ್ಡ ಪಂಡಿತ, ಅದಕ್ಕೆ ಹೇಳ್ತಾ ಇದ್ದೇನೆ ಇಲ್ಲ. ಗುರುಗಳ ಕರುಣದಿಂದ ಆತನಿತು ಪೇಳುವೆ. ಅವ್ರು ಗೊತ್ತಿತ್ತು ಅವ್ರಿಗೆ ದೊಡ್ಡ ಪಂಡಿತನಾಗಿದ್ದೆ. ಏನು ಮಾಡಿದಾಗ ದೊಡ್ಡವರು ಕೂಸಿ ಭಗದಾಸ ಅಂತ ಬೈದೆ ಅಷ್ಟೇನೆ. ದೊಡ್ಡ ಪಂಡಿತನಾಗಿದ್ದೆ ನಾನು, ಹರಿಕಥಾಂಸಾರ ಹೇಳಲಿಲ್ಲಾಗ ಅವ್ರ ಅನುಗ್ರಹ ಮಾಡಿ ಹರಿಕಥಾಂಸಾರ ಹೇಳ್ತಾ ಇದ್ದೆ. ಅದು ಪಾಂಡಿತ್ಯದಿಂದ ಬಂದ ಮಾತಲ್ಲ ಇದು. ಮುಂದೆ ಅವರೇ ಹೇಳ್ತಾರೆ, ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ನಾನು ಯುಕ್ತಿಯಿಂದ ಮಾತಾಡ್ತಾ ಇಲ್ಲ, ಶಾಸ್ತ್ರದ ಮಾತನ್ನು ಆಡ್ತಾ ಇದ್ದೇನೆ, ದೊಡ್ಡವರ ದಯೆಯಿಂದ ಆಡ್ತಾ ಇದ್ದೇನೆ ಹೊರತು ನನ್ನ ಸ್ವಂತ ಮಾತುಗಳಲ್ಲ ಅಂತ ಹೇಳುತ್ತಾರೆ. ಗುರುಗಳ ಕರುಣದಿಂದ ಆಪರಿತು ಪೇಳುವೆ, ಅದು ಶಾಸ್ತ್ರದಲ್ಲಿ ಹೇಳುತ್ತಾರೆ. ಎಷ್ಟು ಗೊತ್ತಿದ್ರೂ ಕೂಡ ಹೇಳಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಎಷ್ಟು ಗೊತ್ತಿದ್ರೂ ಕೂಡ ಬೆರಲಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದು ಹೊರಬರ ಏನಾಗಬೇಕು, ಅದಕ್ಕೆ ಗುರುಗಳ ಕರುಣ ಬೇಕು. ಗುರುಗಳ ಕರುಣೆ ಇಲ್ಲದೆ ಹೋದರೆ ಎಂದೂ ಸಾಧನೆ ಮಾಡಕ್ಕೆ ಬರೋದಿಲ್ಲ. ಈ ಮಾತನ್ನು ಬರೀಬೇಕಾದ್ರೆ ಜೈತೀರ್ಥರ ಮಾತನ್ನು ಮನಸ್ಸಲ್ಲಿಟ್ಟುಕೊಂಡು ಬರೀತಾರ ಅವರು. ಜಗನ್ನಾಥದಾಸ್ ದೊಡ್ಡ ಸುಧಾ ವಿದ್ವಾಂಸರವರು ಜೈತೀರ್ಥರ ಮಾತನ್ನು ಹಾಗೆ ಕನ್ನಡದಲ್ಲಿ ಇಟ್ಟಿದ್ದಾರೆ. ಜೈತೀರ್ಥರು ಹೇಳ್ತಾರೆ, ನಾನಿವತ್ತು ದೊಡ್ಡವನಾಗಿರೋದು ಓದಿದ್ರಿಂದ ಅಲ್ಲ ಅಂತ ಹೇಳಿಬಿಡ್ತಾರೆ. ನ ಶಬ್ದಾಬ್ಧವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾನು ವ್ಯಾಕರಣದ ದೊಡ್ಡ ಪಂಡಿತ ಅಂತ ನನಗೆ ಗೌರವ ಬರ್ತಾ ಇಲ್ಲ, ನಾನು ಮೀಮಾಂಸಾ ದೊಡ್ಡ ಪಂಡಿತ ಅಂತ ಗೌರವ ಬರ್ತಾ ಇಲ್ಲ. ಯಾತಕ್ಕೆ ಅಂದರೆ ವ್ಯಾಕರಣ ಬರೆದ ಪಾಣಿನಿಗೆ ಅಷ್ಟು ಗೌರವ ಸಿಗಲಿಲ್ಲ ಜೈತೀರ್ಥರು ಸಿಕ್ಕಷ್ಟು. ಪಾಣಿನಿ ಅಷ್ಟಾಧ್ಯಾಯಿ ಬರೆದ ಪಾಣಿನಿಗೆ ಜೈತೀರ್ಥರ ಗೌರವ ಸಿಗಲಿಲ್ಲ ಅಂದಮೇಲೆ ವ್ಯಾಕರಣದ ಗೌರವ ಅಲ್ಲ ಇದು, ಮೀಮಾಂಸದಿಂದ ಬಂದ ಗೌರವ ಅಲ್ಲ ಇದು, ತರ್ಕಶಾಸ್ತ್ರದಿಂದ ಬಂದ ಗೌರವ ಅಲ್ಲ ಇದು. ಮಧ್ವಾಚಾರ್ಯರ ಗುರುಗಳಿದ್ದಾರಲ್ಲ, ಅವರ ಕರುಣೆ ನನ್ನ ಮೇಲೆ ಇದೆಯಲ್ಲ, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದನ್ನೇ ವಿಜಯದಾಸರು ಮಧ್ವರಾಯರ ಕರುಣ ಪಡೆಯದವ ಧರೆಯೊಳಗೆ ಇದ್ದರೇನೋ ಇಲ್ಲದಿದ್ದರೇನು. ಆಚಾರ್ಯರ ದಯವೊಂದು ಇಲ್ಲದೆ ಹೋದರೆ ಅವನ ಜೀವನ ವ್ಯರ್ಥ, ಎಲ್ಲ ಇದ್ದು ಏನೂ ಇಲ್ಲ ಅಂತಾಗುತ್ತೆ, ಇದೊಂದಿದ್ರೆ ಎಲ್ಲ ಬರುತ್ತೆ ಅಂತ ಹೇಳುತ್ತಾರೆ. ಇದು ಒಂದಿದ್ರೆ ಎಲ್ಲ ಬರುತ್ತೆ. ಇದು ನಾವು ಸಾಧನೆಯಲ್ಲಿ ಗಮನಿಸಬೇಕಾದ ಅಂಶ ಇದೆ. ಹರಿಗುರುಗಳ ಅನುಗ್ರಹಕ್ಕಿಂತ ದೊಡ್ಡ ಸಿದ್ಧಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಉಳಿದೆಲ್ಲ ಫಾಲೋ ಮಾಡುತ್ತೆ ಅದನ್ನು. ಅದು ಮಾತ್ರ ವಿಶೇಷವಾದಂಥ ಸಿದ್ಧಿಯಿಂದನೇ ಬರಬೇಕು. ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಆಪನಿತು ಅಂದರೆ ಯಥಾಮತಿ, ಸಂಸ್ಕೃತದಲ್ಲಿ ಯಥಾಮತಿ ಅಂತ ಪದ. ನನ್ನ ತಿಳಿದಷ್ಟು ಹೇಳುತ್ತೇನೆ. ಈ ಮಾತನ್ನು ಇಬ್ಬರು ಉಪಯೋಗಿಸೋದಿಲ್ಲ. ಒಬ್ಬರು ಸಾಕ್ಷಾತ್ ವೇದವ್ಯಾಸ ದೇವರು, ಅವರು ಸಾಕ್ಷಾತ್ ನಾರಾಯಣ, ಅವ್ರು ಹೇಳೋ ಕಾರಣನೇ ಇಲ್ಲ. ಇನ್ನೊಬ್ಬರು ಆಚಾರ್ಯರು, ಅವ್ರು ಹೇಳೋದಕ್ಕೆ ಹೋದ್ರಂತೆ, ಶಕ್ತಿ ತಾತ ಉಪಯೋಗಿಸಿದ್ರಂತೆ. ವೇದವ್ಯಾಸ ಹಾಗೆ ಪದ ಉಪಯೋಗಿಸ್ಬೇಡಿ ನೀವು ಅದನ್ನು, ಲೇಸತಾತಿ ಅಂತ ಹೇಳಿಬಿಡ್ತಾರೆ. ಅವರಿಬ್ಬರು ಬಿಟ್ಟು ಉಳಿದವರೆಲ್ಲ ಯಥಾಮತಿ ಅಂತ ಹೇಳ್ತಕ್ಕಂಥವರೇ. ಯಾಕೆಂದರೆ ಜ್ಞಾನ ಪ್ರಪಂಚ ಅನ್ನೋದು ಪೂರ್ತಿ ಯಾರಿಗೂ ತೆರೆಯೋದೇ ಇಲ್ಲ. ಮತ್ತು ಆಕಾಶದ ಕೊನೆ ಕಂಡವರು ಯಾರಾದರೂ ಇದ್ದಾರೆ ಏನು ಜಗತ್ತಿನ ನೋಡಿ? ಯಾರೂ ಸಿಗಲಿ. ಅದು ಆಕಾಶ ಏನು ಗೊತ್ತು? ವಿಷ್ಣು ಪಾದ ಅಷ್ಟೇ. ಇದು ವಿಷ್ಣು ಹೇಗಿರ್ಬೇಕು ಲೆಕ್ಕ ಹಾಕಿ? ಆಶಾಕ ವಿಷ್ಣುಪಾದ, ವಿಷ್ಣುಪಾದದ ಕೊನೆನೆ ಯಾರು ಮುಟ್ಟಿಲ್ಲ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ವಿಷ್ಣುವಿನ ಕೊನೆ ಯಾರು ಕಾಣ್ತಾರೆ? ಅದಕ್ಕೋಸ್ಕರ ನಭಪತಂತಿ ಆತ್ಮಸಮಂ ಪತತ್ರಿಣಃ ತಥಾಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಭಾಗವತದಲ್ಲಿ ಬರತಕ್ಕಂಥ ಶ್ಲೋಕ. ಪಕ್ಷಿಗಳು ಎಲ್ಲ ಒಂದೇ ರೀತಿ ಹಾರೋದಿಲ್ಲ. ಯಾವ ಪಕ್ಷಿನೂ ಆಕಾಶದ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಸ್ವಲ್ಪ ಸ್ವಲ್ಪ ಸೊಳ್ಳೆನೂ ಹಾರುತ್ತೆ, ನೊಣನೂ ಹಾರುತ್ತೆ, ಕಾಗೆ ಗುಬ್ಬಿನೂ ಹಾರುತ್ತೆ, ಗರುಡನೂ ಹಾರುತ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಈಗ. ಅದರಲ್ಲೂ ತಾರತಮ್ಯ, ನಮ್ಮಲ್ಲಿ ತಾರತಮ್ಯದ ಮತ ಎಲ್ಲರ ಒಂದೇ ರೀತಿ ಹರಲಕ್ಕೆ ಬರೋದಿಲ್ಲ. ಅವರ ಯೋಗ್ಯತೆ ತಕ್ಕಷ್ಟು ಮಾತ್ರ. ನಾ ತಿಳಿದಷ್ಟು ಹೇಳ್ತೇನೆ ಅಂತ ಹೇಳೋದಕ್ಕೆ ಆಪನೀತು ಪೇಳುವೆ. ಇನ್ನೊಂದು ಅರ್ಥ, ಚೆನ್ನಾಗಿ ಹೇಳ್ತೇನೆ ಅಂತ ಅರ್ಥ. ಚೆನ್ನಾಗಿ ಹೇಳ್ತೇನೆ ಅಂತ ಹೇಳಿದ್ರಿಂದ ತಪ್ಪಾಗಿ ಹೇಳೋದಿಲ್ಲ. ತಿಳಿದಷ್ಟು ಹೇಳ್ತೇನೆ, ಸರಿಯಾಗಿ ಹೇಳ್ತೇನೆ. ಪೇಳುವೆ ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಇದನ್ನು ಭಕ್ತಿಯಿಂದ ಕೇಳಬೇಕು. ಆದರದಿ ಕೇಳುವುದು ಯಾರು ಕೇಳಬೇಕು? ಪರಮ ಭಗವದ್ಭಕ್ತರು ಕೇಳಬೇಕು. ಬೇರೆಯವರಿಗೆ ಅರ್ಥವಾಗೋದಿಲ್ಲ ಅಂತ ಹೇಳ್ತಾರೆ. ಭಗವದ್ಭಕ್ತರಲ್ಲದವರಿಗೆ ಹರಿಕಥಾಮೃತಸಾರ ತಿಳಿಯೋದಿಲ್ಲ. ಆದ್ರಿಂದ ಭಕ್ತಿ ಇದ್ದವರು ಕೇಳಬೇಕೆ ಹೊರತು ಬೇರೆಯವರು ಕೇಳಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಒಳ್ಳೆ ಖೀರ್ ಮಾಡಿಟ್ಟಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿದೆ, ಕಾಸಿ ಅಲ್ವಾ, ತಿಂತಾನೆ, ಬಾಯಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ರೋಗಿಷ್ಟ ಅವನು, ಅವನು ಗಂಜಿ ಸೇರೋದಿಲ್ಲ, ಇನ್ನೇನು ತಿಂತಾನೆ. ಮತ್ತೆ ಇದು ಭಕ್ಷ್ಯದ ದೋಷ ಅಲ್ಲ, ಆ ನಾಲಿಗೆಯಲ್ಲೇ ದೋಷ ಇದೆ. ನಿರೋಗಿಯಾದವನಿಗೆ ಆರೋಗ್ಯ, ಒಳ್ಳೆ ಪದಾರ್ಥಗಳು ಹೇಗೆ ರುಚಿಸುತ್ತೋ ಹಾಗೆ ಬೇರೆಯವರು ರುಚಿಸೋದಿಲ್ಲ. ಪರಮ ಭಗವದ್ಭಕ್ತರು ಅಂದರೆ ಅಲ್ಲಿ ನಾಲಿಗೆ ಸರಿಯಾಗಿದ್ದರೆ ಹೇಗೆ ರುಚಿ ಗೊತ್ತಾಗುತ್ತೋ, ಇಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಹರಿಕಥಾಮೃತ ಸಾರ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಅಭಕ್ತರಿಗೆ ಅಲ್ಲ ಅಂತ ಹೇಳ್ತಾರೆ. ಅಭಕ್ತರಿಗೆ ಅಲ್ಲ, ಇದು ಭಕ್ತರಿಗೆ ಮಾತ್ರ. ಮುಂದೆ ಅವರ ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂದರೆ, ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬ ಬಲ್ಲುದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಗೆ ಹರಿಕಥಾಮೃತವು ಸೊಗಸುಗುವುದೇ ಅಂತ ಅವರೇ ಕೇಳ್ತಾರೆ. ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬ ಬಲ್ಲುದೆ. ಒಳ್ಳೆ ಕಬ್ಬು ಫಸ್ಟ್ ಕ್ಲಾಸ್ ಆಗಿದೆ, ತಿನ್ಲಕ್ಕೆ ಕೊಡ್ತಾರೆ. ಏನು ನೆತ್ತಲತ್ತೇನೆ, ಏನು ಉಪಯೋಗ ಇಲ್ಲ ಅದರಿಂದ. ಬಿ ದಂತ, ದಂತ ಹಲ್ಲೇ ಇಲ್ಲ ಅವನಿಗೆ. ಹಲ್ಲಿಲ್ಲದವನಿಗೆ ಕಬ್ಬಿನ ರಸ ಹೇಗೆ ಸಿಗುತ್ತೋ ಅವನಿಗೆ ಪಾಪ. ಅದೇ ರೀತಿಯಲ್ಲಿ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮರೆದವಾಗೆ, ಯಾರಿಗೆ ವಿಷಯ ವೈರಾಗ್ಯ ಬಂದಿಲ್ಲ, ಲೌಕಿಕ ಸುಖವನ್ನೇ ಭಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವರು ಎಂದು ಹರಿಕಥಾಮೃತ ಸಾರ ಹಿಡಿಸೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದು ಅರಸಿಕರಿಗಿದು ಪೇಳುವುದಲ್ಲ. ಮುಂದೆ ಹೇಳ್ತಾರೆ, ಅರಸಿಗರಿಗೆಲ್ಲ ಹೇಳಬಾರ್ದಿದ್ದನ, ಪರಮ ಭಗವದ್ಭಕ್ತರಿದನ್ನು ಆಧಾರದಿ ಕೇಳುವುದು. ದೇವರಲ್ಲಿ ಒಳ್ಳೆ ಭಕ್ತಿ ಇರ್ತಾ ಹೊಂದಿರ್ತಾರಲ್ಲ, ಅವರು ಮಾತ್ರ ಕೇಳಬೇಕೆ ಹೊರತು ಉಳಿದವರು ಕೇಳೋದ್ರಿಂದ ಏನು ಉಪಯೋಗ ಇಲ್ಲ. ಬಹಳ ಇಂಪಾರ್ಟೆಂಟ್ ಇದು. ನಮ್ಮ ಶಾಸ್ತ್ರ ಹೇಳುತ್ತೆ, ಶಾಸ್ತ್ರವನ್ನ ಕಂಡವರಿಗೆ ಹೇಳಬೇಡಿ, ಅನಾವಿಷ್ಕುರ್ವನ್ನು ಅನ್ವಯಾತೋಮ್ ಅಂತ ಹೇಳುತ್ತೆ. ಕಂಡವರಿಗೆಲ್ಲ ಶಾಸ್ತ್ರ ಹೇಳಬಾರದು, ಯಾಕಂದ್ರೆ ವೇಸ್ಟ್ ಆಗುತ್ತೆ. ರತ್ನವನ್ನು ಕಂಡವ್ರ ಕೈಯಲ್ಲಿ ಕೊಟ್ರೆ ಅದು ಮರ್ಯಾದೆ ಹೋಗುತ್ತೆ ಆಮೇಲೆ, ಹಾಗೆಲ್ಲ ಕೊಡಬಾರದು. ಅರ್ಹತೆ ಇದ್ದವರು ಮಾತ್ರ ಕೂಡನೆ ಟಿ ವಿ ಪ್ರೆಸೆಂಟ್ ಮಾಡಿ ಏನು ಉಪಯೋಗ ಅದರಿಂದ? ಯಾವಾಗ ಎಂಥ ಕಾಲ ಟಿ ವಿ ಕೊಟ್ಟರು ಗಂಡೆ ಕಾಣದಲ್ಲಿ ಏನು ಉಪಯೋಗ ಇಲ್ಲ ಅವನಿಗೆ. ಕಿವಿ ಇಲ್ಲದವನಿಗೆ ಸಂಗೀತ ಹೇಳಿದ್ದು ಅವನ ಮುಂದೆ ಹೇಳಿದ್ದು ಹೇಳಿದ್ದೇನೆ. ಅವನು ತೂಗಿಸ್ತಾನೆ ನಿದ್ದೆ ಮಾಡ್ತಾ ಇರುತ್ತೆ, ಏನು ಉಪಯೋಗ ಇಲ್ಲ. ಅವ್ರು ಸಂಗೀತಕ್ಕೆ ಅವಮಾನ ಮಾಡಿದಾಗುತ್ತೆ. ಕಿವಿ ಇಲ್ಲದವನಿಗೆ ಸಂಗೀತ ಹೇಗೋ, ಕಣ್ಣಿಲ್ದವನಿಗೆ ರೂಪಜ್ಞಾನ ಹೇಗೋ, ಹಾಗೆ ಭಕ್ತಿ ಇಲ್ಲದವನಿಗೆ ಹರಿಕಥಾಮೃತ ಸಾರ ಪ್ರಯೋಜನಕ್ಕೆ ಬರೋದಿಲ್ಲ. ನಮ್ಮ ಶಾಸ್ತ್ರ ವಿಚಿತ್ರ, ಎಲ್ಲರಿಗೂ ಹೇಳಿ ಯಾರಿಗೂ ಹೇಳಬೇಡಿ, ಎರಡೆರಡು ಹೇಳ್ತಾರೆ. ಮತ್ತೆ ಎಲ್ಲರಿಗೂ ಹೇಳಿ ಯಾರಿಗೂ ಹೇಳಬೇಡಿ, ನಾವು ಎರಡನ್ನು ಮಾತ್ರ ಫಾಲೋ ಮಾಡಿಬಿಟ್ಟು ಯಾರಿಗೂ ಹೇಳಬೇಡಿ ಅಷ್ಟೇ ತಿಳ್ಕೊಂಡ್ಬಿಟ್ಟಿದ್ದೇವೆ. ಯಾರಿಗೂ ಹೇಳಬಾರ್ದು. ಅದಕ್ಕೆ ನಾವು ಓದಿರ್ತಾನೆ ಹೇಳೋದು, ಓದೋದೇ ಬೇಡ. ಈ ಸ್ಥಿತಿ ಬಂದು ಹೋಯ್ತು ಕೊನೆಗೆ. ಹೇಳಿದ್ರೆ ಓದಿರ ಅಸ್ಮಾತ್ ಹೇಳಿಬಿಟ್ರೆ ಕಷ್ಟ ಅಲ್ಲ, ಓದೋ ಹೋದ್ರಾಯ್ತು ಅಂತ ತಿಳ್ಕೊಂಡಿದ್ದೇವೆ. ಶಾಸ್ತ್ರ ಹೇಳುತ್ತದೆ ಎರಡೂ ಸರಿಯಾದದ್ದೇ. ಅದು ಎಲ್ಲರಿಗೂ ಹೇಳಿ ಯಾರಿಗೂ ಹೇಳಬೇಡಿ, ಎಲ್ಲರಿಗೂ ಹೇಳಿ ಭಕ್ತರೆಲ್ಲರಿಗೂ ಹೇಳಿ, ಒಬ್ಬರು ಭಕ್ತರನ್ನು ಕೈಬಿಡಬೇಡಿ, ತಪ್ಪದೇ ಹೇಳಿ. ಯಾರಿಗೂ ಹೇಳಬೇಡಿ, ಅಯೋಗ್ಯರಿಗೆ ಒಬ್ರಿಗೂ ಹೇಳಬೇಡಿ. ಅದು ಶಾಸ್ತ್ರದ ಅರ್ಥ. ಅಯೋಗ್ಯ ಒಬ್ಬನು ಕೂತಿದ್ರು ಶಾಸ್ತ್ರಾರ್ಥ ಇಲ್ಲ. ಯೋಗ್ಯರು ಎಷ್ಟು ಜನ ಕೂತಿದ್ರು ಅವನಿಗೆ ತಿಳಿಯಷ್ಟು ಹೇಳಬೇಕು. ಅದಕ್ಕೆ ಆಚಾರ್ಯ ಗ್ರಂಥಗಳು ಹೇಗೆ ಅಂದ್ರೆ, ಬಾಲಸಂಘಮಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ತೀರ ಬಿಗಿನರಿಗೂ ಅರ್ಥ ಆಗಬೇಕು. ಆ ರೀತಿ ಹೇಳಬೇಕು. ದೊಡ್ಡ ವಿದ್ವಾಂಸನಿಗೆ ಕೂಡ ಇನ್ನು ಯೋಚನೆ ಮಾಡಷ್ಟು ಇರಬೇಕು, ಹಾಗೆ ಹೇಳಬೇಕು. ಮತ್ತು ಅಯೋಧ್ಯರಿ ಮಾತ್ರ ಹೇಳಲೇಬಾರದು. ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು, ಇದನ್ನು ಕೇಳಬೇಕಾದ್ರೆ ಕ್ಯಾಶುವಲಿ ಕೇಳಬೇಡಿ, ಆದರದಿ ಕೇಳುವುದು. ಆದರ ಅಂದರೆ ಭಕ್ತಿ ಅಂತ ಅರ್ಥ. ಆದರೋ ಭಜನಂ ಭಕ್ತಿ, ಆಚಾರ್ಯರ ಮಾತು. ಭಕ್ತಿಯಿಂದ ಕೇಳ, ಭಕ್ತರು ಭಕ್ತಿಯಿಂದ ಕೇಳಬೇಕು. ಮತ್ತೆ ನಾನು ಆದರದಿ ಕೇಳುವೆ, ಈಗಲೇ ವಾಪಸ್ ತಗೋಬೇಕು ಮತ್ತೆ ಅದನ್ನು. ಆದರದಿ ನಾನು ಹೇಳ್ತೇನೆ, ಆದರದಿ ನೀವು ಕೇಳಬೇಕು. ಇದು ಆಚಾರ್ಯರ ಮಾತೆ. ಆಚಾರ್ಯ ಹೇಳ್ತಾರೆ, ಪರಮಾದರತಃ ಕೃತವಾನ್ ಮುನಿಹಿ ಪರಮಾದರತಃ ದ್ವಾಸ್ತ. ನಾನು ಪರಮಾದರದಿಂದ ಬರೆದಿದ್ದೇನೆ, ಪರಮಾದರದಿಂದ ಕೇಳಿ ಅಂತ ಹೇಳಿದ್ದಾರೆ. ಇದನ್ನ ಯಾತಕ್ಕೆ ಹೇಳ್ತೇನೆ ಮಧ್ಯೆ ಮಧ್ಯೆ ಅಂದರೆ, ದಾಸರು ಏನೇನು ಬರೀತಾರೆ ಅದಿಷ್ಟು ಆಚಾರ್ಯರು ಹೇಳಿರಬೇಕು, ವೇದವ್ಯಾಸರು ಹೇಳಿರಬೇಕು. ಅದನ್ನು ನಮಗೆ ತಿಳಿಯಾಗಿ ಹೇಳ್ತಾರೆ ಹೊರತು ಸ್ವಂತ ಹೇಳ್ತೇನೆ ಅಂತ ಅವ್ರು ಹೇಳೋದಿಲ್ಲ. ಸ್ವಂತ ಹೇಳ್ತೇನೆ ಅಂತ ಯಾರು ಹೇಳ್ತಾರೋ ಅವ್ರು ನೀವೇ ಇಟ್ಟುಕೊಳ್ಳಿ, ನಮಗೆ ಬೇಕಾಗಿಲ್ಲ ಅಂತ ಹೇಳಿಬಿಡ್ಬೇಕು. ಹೇಗೆ ಗೊತ್ತೇನು ನೋಡಿ, ಈ ರೂಪ ಯಾವುದು ಗೊತ್ತಾ, ಸ್ವಂತ ನಂದೇ ಇದು, ನನ್ನ ಮನೆಯಲ್ಲೇ ಪ್ರಿಂಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಹೇಗೋ ಹಾಕಿ. ನನ್ನ ಕೈಯಾರ ಪ್ರಿಂಟ್, ನಂದೇ ಪ್ರಸ್ತಲ್ಲಿ ಪ್ರಿಂಟ್ ಮಾಡಿದ್ದೇನೆ ಅಂದ್ರೆ ಮಹಾರಾಯ ಮೊದಲೇ ಹೇಳಿ, ಒಳ್ಳೆ ನೀನೇ ಇಟ್ಕೊಂಡು ಹೇಳಿಬಿಡ್ಬೇಕು. ಇದು ಸರ್ಕಾರದ ದುಡ್ಡು ಕರೆನ್ಸಿ ಅಂದ್ರೆ ಬೆಲೆ, ನಾನೇ ಪ್ರಿಂಟ್ ಮಾಡಿದ್ದೇನೆ ಅಂದ್ರೆ ಜೈಲಿಗೆ ಹಾಕ್ಬೇಕು ನಾನು. ಅದು ಶಾಸ್ತ್ರ ವಿಚಾರ ಸ್ವಂತ ಹೇಳ್ತೇನೆ ಅಂತ ಯಾರು ಹೇಳಿದ್ರೆ ಅವ್ರು ಮಿಸ್ಗೈಡ್ ಮಾಡ್ತಾರೆ ಅಂತ ಅರ್ಥ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು. ಒಂದು ಮಾತು ಮಾತಿಗೆ ಆಧಾರ ತೋರಿಸ್ಬೇಕು ನೀವು ಅದಕ್ಕೆ. ಹೀಗೆ ಹೇಳುತ್ತೆ ವೇದದಲ್ಲಿ, ಹೀಗಿದೆ ಪುರಾಣದಲ್ಲಿ, ಹೀಗಿದೆ ಅಂತ ಹೇಳದೆ ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ನಿಮ್ಮ ಹಣ ಅಕೌಂಟ್ ಮಾಡ್ಬೇಕಲ್ಲ, ಆ ಥರ ಎಲ್ಲಿಂದ ಬಂದು ದುಡ್ಡು ಇದು, ಪೈಸೆ ಪೈಸೆ ಅಕೌಂಟ್ ಮಾಡ್ಬೇಕು. ಆಕಾಶದಿಂದ ಬಿತ್ತು ಅಂದ್ರೆ ಹೇಳ್ಕೊಂಡು ಏನು ಆಕಾಶಕ್ಕೆ ಹೋಗೊಂಡು ಕಳಿಸಿಬಿಡ್ತಾರೆ ಆಮೇಲೆ ಹೇಳಬಾರ್ದಾಗೆಲ್ಲ ಕೂಡ. ಅದನ್ನು ಸಂಪಾದನೆ ಮಾಡಿ ಅಕೌಂಟ್ ಮಾಡ್ಬೇಕಲ್ಲ. ಹಾಗೆ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು, ಪರಮಾದರದಲ್ಲಿ ಹೇಳ್ತೇನೆ. ಕೇಳೋರಿಗೆಲ್ಲ ಇವತ್ತು ತುಂಬಾ ಜನ ಡಿಸಿಪ್ಲಿನ್ ಇರೋದಿಲ್ಲ. ದಾಸ ಹೇಳ್ತಾರೆ, ಆದರದಿ ಕೇಳುವು ಅಂತ ಹೇಳಿದ್ರಿಂದ ವಿತ್ ಆಲ್ ಕಮಿಟ್ಮೆಂಟ್ ಕೇಳಬೇಕು ಅಂತ ಅರ್ಥ. ಕ್ಯಾಶುವಲ್ ಕೇಳಬಾರದು, ಆಲ್ ಕಮಿಟ್ಮೆಂಟ್ ಕೇಳಬೇಕು. ಕೇಳಬೇಕಾದ್ರೆ ಹೇಳೋರಿಗೆ ಅಷ್ಟು ಜವಾಬ್ದಾರಿ ಇರುತ್ತೆ, ಕೇಳೋರಿಗೆ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆದ್ದರಿಂದ ಆ ರೀತಿ ಕೇಳಿ, ಆ ರೀತಿ ನಾನು ಹೇಳ್ತೇನೆ, ಆ ರೀತಿ ನೀವು ಕೇಳಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಇಲ್ಲೂ ತುಂಬಾ ಸ್ವಾರಸ್ಯ ಇದೆ. ಗುರುವಿನ ಕರುಣೆ ಅಂತ ಹೇಳೋದಿಲ್ಲ, ಗುರುಗಳ ಕರುಣೆ ಅಂತ ಹೇಳುತ್ತಾರೆ. ಬಹುಚರ ಯಾತಕ್ಕೆ ಅದಕ್ಕೆ? ನಮಗೆ ಗೊತ್ತು, ಒಬ್ಬ ಗೋಪಾಲದಾಸರಿದ್ದಾರೆ, ವಿಜಯದಾಸರಿದ್ದಾರೆ, ವರದೇಂದ್ರ ಸ್ವಾಮಿ ಪೂರ್ವಾಶ್ರಮದಲ್ಲಿದ್ದವರು, ಇದು ಎಷ್ಟು ಜನ ಗುರುಗಳಿದ್ದಾರಲ್ಲ, ಎಲ್ಲರೂ ಗುರುಗಳು ಬೇಕಲ್ಲ, ಅದಕ್ಕೋಸ್ಕರ ಗುರುಗಳ ಕರುಣದಿಂದ ಆಪನಿತು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಸ್ವಾರಸ್ಯ ಏನು ಗೊತ್ತೇನು, ದೇವರೊಬ್ಬನೇ, ಗುರುಗಳು ತುಂಬಾ ಜಾಸ್ತಿಯಂತೆ. ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹೇಳ್ತೇವೆ. ಶ್ರೀ ಗುರವೇ ನಮಃ ಅಂತ ಹೇಳೋದಿಲ್ಲ, ಗುರುಭ್ಯೋ ನಮಃ ಅಂತ ಹೇಳುತ್ತೇವೆ. ಗುರುಗಳ ಸಂಖ್ಯೆ ತುಂಬಾ ಜಾಸ್ತಿ. ಒಬ್ಬ MSc ಮಾಡಿದ್ದಾನೆ, KG ಕ್ಲಾಸ್ನಿಂದ ಶುರು ಗುರುಗಳು ಅವನಿಗೆ. KG ಕ್ಲಾಸು, ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಎಲ್ಲ ದಾಟಿ ಕೊನೆಯೇಗೆ ಅವನು ಪಾಸ್ ಆಗ್ತಾನೆ. ಮತ್ತು ಒಬ್ಬ ಎಷ್ಟು ಆಗ ಎಂದ ಹೇಳಿದ MSc ಯಾವ ಜಗತ್ತಿನಲ್ಲಿ ಯಾರು ಪಾಠ ಮಾಡೋಕ್ಕಾಗೋದಿಲ್ಲ. ನಮ್ಮ ಲೌಕಿಕ ಗುರುಗಳು, ನಮ್ಮ ಲೌಕಿಕ ಅಧ್ಯಯನಕ್ಕೆ ನೂರಾರು ಗುರುಗಳಾಗೋಗ್ಬಿಡ್ತಾರೆ. ಇನ್ನು ಶಾಸ್ತ್ರಾಧ್ಯಯನಕ್ಕಂತೂ ಸಂತಿಮೇ ಗುರವೋ ಬ್ರಹ್ಮನ್ ಅಂತ ಭಾಗವತಲ್ಲಿ ಬರುತ್ತೆ. ತುಂಬಾ ಗುರುಗಳಿಂದ ಮಾತ್ರ ಜ್ಞಾನ ಬರುತ್ತೆ, ಒಬ್ಬ ಗುರುಗಳಿಂದ ಜ್ಞಾನ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಒಬ್ಬರು ಗುರುಗಳು ಬೇಡ ಅಂತ ನಾವು ಇದ್ದೇವೆ, ಇದು ಬಹಳ ಆಶ್ಚರ್ಯ. ಒಬ್ಬ ಗುರುವಿಂದ ಜ್ಞಾನ ಬರೋದ್ರೆ ಶಾಸ್ತ್ರ ಹೇಳುತ್ತದೆ ತುಂಬಾ ಜನ ಗುರುಗಳು ಬೇಕಂತೆ. ಅನ್ನೋದು ಯಾಕೆ ಗೊತ್ತಾ, ಯಾವ ಗುರುಗಳು ಕೂಡ ಪೂರ್ಣ ಜ್ಞಾನವನ್ನು ಮಾಸ್ಟರ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವರು ತಿಳಿದಷ್ಟು ಅವ್ರು ಹೇಳಬೇಕು, ನಾವು ತಿಳಿದಷ್ಟು ನಾವು ಕೇಳಬೇಕಷ್ಟೆ. ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಅಷ್ಟೇ ಅಲ್ಲ, ಗುರುಗಳ ಕರುಣದಿಂದ ಹೇಳುವೆ, ಗುರುಗಳ ಕರುಣದಿಂದ ಕೇಳಬೇಕು. ನಮಗೂ ಎಚ್ಚರಿಕೆ. ಮತ್ತೆ ಗುರುಗಳ ಕರುಣೆಯಿಂದ ನಾನು ಹೇಳ್ತೇನೆ, ಗುರುಗಳ ಕರುಣೆಯಿಂದ ನೀವು ಕೇಳಬೇಕೇ ಹೊರತು, ಇದು ಸುಮ್ಮನೆ ಕೇಳದೆ ಬರತಕ್ಕಂತ ಶಾಸ್ತ್ರ ವಿಚಾರ ಅಲ್ಲ. ಇದು ಬೇರೆ ಯಾವ ಮತದಲ್ಲೂ ಕಾನ್ಸೆಪ್ಟ್ ಇಲ್ಲ. ದೇವರ ಅನುಗ್ರಹ, ಗುರುಗಳ ಅನುಗ್ರಹ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಮಧ್ಯ ಮತದಲ್ಲಿ ಮಾತ್ರ ಇರತಕ್ಕಂಥ ಕಾನ್ಸೆಪ್ಟ್ ಅದು. ಬೇರೆ ಎಲ್ಲ ಮತದಲ್ಲೂ ಕೂಡ ಜ್ಞಾನದಿಂದ ಮೋಕ್ಷ ಆಟೋಮೆಟಿಕ್ ಅಂತ ಹೇಳಿಬಿಟ್ರು ಅವರು. ಜ್ಞಾನದಿಂದ ಮೋಕ್ಷ ಆಟೋಮೆಟಿಕ್ ಆಚಾರ್ಯ ಹೇಳ್ತಾರೆ, ಎಂದೆಂದೂ ಸಾಧ್ಯ ಇಲ್ಲ. ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ದೇವರ ಅನುಗ್ರಹ ಇಲ್ಲದೆ ಹೋದರೆ ಎಂದೂ ಮೋಕ್ಷ ಸಿಗೋದಿಲ್ಲ. ಎಷ್ಟೇ ಜ್ಞಾನ ಇರಲಿ, ದೇವರ ಅನುಗ್ರಹ ಮಾಡದೆ ಹೋದರೆ ಮೋಕ್ಷ ಇಲ್ಲ. ಈ ಅನುಗ್ರಹದ ಕಾನ್ಸೆಪ್ಟ್ನಿಂದ ಅರ್ಥ ಮಾಡಿಕೊಂಡ್ರೆ ಮಧ್ಯ ಸಿದ್ಧಾಂತದ ಭಾರಿ ದೊಡ್ಡ ಕಾಣಿಕೆ ಅದು. ಒಂದು ನಮ್ಮ ಜೀವನ ಬದುಕಿರೋದೇ ಅದರಿಂದ, ಇವತ್ತು ಬದುಕಿರೋದೇ ಆ ಹಿನ್ನೆಲೆಯೊಳಗೆ. ಅನುಗ್ರಹ ಇಲ್ಲದೆ ಹೋದರೆ ಯಾರೂ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮನೆಯಲ್ಲೂ ಬೇಕು ನಮಗೆ, ಬಡಿಸೋರು ಅನುಗ್ರಹ ಮಾಡದೆ ಹೋದ್ರೆ ಕೂತಿರ್ಬೇಕು ಹಾಗೆ ಎಲ್ಲರೂ ಕೂಡ. ಇವತ್ತು ಅಡಿಗೆವನು ಬರಲೇ ಇಲ್ಲ, ಕೃಷ್ಣಾರ್ಪಣೆ ಎಲ್ಲ ಸಾವಿರ ಕಾಯ್ಬೇಕಷ್ಟೇನೆ. ಅದು ದುಡ್ಕೊ ಬರೋದಿಲ್ಲ, ಏನ್ ಮಾಡ್ತೀರಿ ನೀವು? ನಿಮ್ಮ ಮನೆಯನ್ನು ಬರೋದಿಲ್ಲ, ಮುಗಿದ ಕಥೆಯಲ್ಲಿ ಲಕ್ಷ ಕೊಟ್ಟರು ಬರೋದಿಲ್ಲ, ಏನ್ ಮಾಡ್ತೀರಾಗ? ಅವನು ಬರಬೇಕೇ ಹೊರತು ನಾವಾಗಿ ಎತ್ಕೊಂಡ್ಬಂದು ಹಾಕ್ಲಿಕ್ಕೆ ಬರಲ್ಲ. ಅದನ್ನ ತರಕಾರಿ ಮಾಡೋ ಹೆಂಗಸು ನಮಗೆ ಕೊಡೋದಿಲ್ಲ, ನವರಿ ಮುಖ ಕಂಡ್ರೆ ಆಗಲ್ಲ ಅಂದ್ರೆ ಮುಗಿದ ಕಥೆಯಲ್ಲಿಗೆ. ನಿಮಗೆ ನಾನು ಸೊಪ್ಪು ಕೊಡೋದಿಲ್ಲ, ಈಗ ರಥ ಕೂಡ ಅಲ್ಲ, ಅವ ಬೇಡ ಎಷ್ಟು ಕಟ್ಟು ರಥ ಎಲ್ಲಾರು ಹೋಗ್ಲಿಬಿಡು ಅಂತ ಹೇಳ್ಬೋದು. ಕೂಡ ನಿಮಗೆ ಸೊಪ್ಪು ಕೊಡೋದಿಲ್ಲ, ನಾನು ಒಂದು ಮನೆ ಗಲಾಟೆ ಮಾಡ್ಕೊಂಡಿದ್ದೀರಿ, ನಿಮ್ಗೆ ನಾನು ಕೊಡೋದಿಲ್ಲ, ನೀವು 1 ಕೋಟಿ ರೂಪಾಯಿ ಕೊಟ್ಟರು ಕೊಡೋದಿಲ್ಲ, ಏನ್ ಮಾಡ್ತದೆ, ದುಡ್ಡು ಕೊಡ್ಲಕ್ಕಾಗೋದಿಲ್ಲ. ಅದಕ್ಕೀಗ ಅನುಗ್ರಹ ಇಲ್ಲದೆ ಹೋದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದೊಳಗೆ ನಾನು ಅನ್ನೋ ಪದ ಹೋಗ್ಬಿಡುತ್ತೆ. ನಾನು ಬೇಕಾದ ಮಾಡ್ತೇನೆ ಸಾಧ್ಯನೇ ಇಲ್ಲ. ಗುರುಗಳ ಅನುಗ್ರಹ ನಮಗೆ ಬೇಕೇ ಬೇಕು ಒಳ್ಳೆಯ ಸಾಧನೆಗೆ. ಅನುಗ್ರಹದ ಹಿನ್ನೆಲೆ ಇಲ್ಲದೆ ಜಗತ್ತಿನಲ್ಲಿ ಯಾವ ಸಿದ್ಧಿನೂ ಬರೋದಿಲ್ಲ ಅನ್ನೋ ಎಚ್ಚರಿಕೆ ನಮಗೆ ಎಚ್ಚರಿಕೆ ಬರಹ ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ ಭಕ್ತರು ಇದನಾದರದಿ ಕೇಳುವುದು. ಪರಮ ಭಗವದ್ ಭಕ್ತರು ನಾನು ಹೇಳುವೆ, ಪರಮ ಭಗವದ್ ಭಕ್ತರು ಕೇಳಬೇಕು. ಒಬ್ಬ ಪ್ರವಚನಕಾರ 100 ಜನ ಶ್ರೋತೃಗಳು ಅದನ್ನು ಹೇಳುತ್ತಿದ್ದಾರೆ. ಹೇ ನಾನು ಹೇಳುವೆ ಏಕವಚನ, ಪರಮ ಭಗವದ್ ಭಕ್ತರು ಕೇಳಬೇಕು, ಬಹುಜನಗಳು ಕೇಳಬೇಕು ಅಂತ ಹೇಳುವ ಮೂಲಕವಾಗಿ ಹೆಚ್ಚು ಜನಗಳಿಗೆ ಪ್ರಯೋಜನ ಪಡಿಬೇಕು ಅನ್ನೋ ಸಂದೇಶವನ್ನು ಕೊಡುತ್ತಾರೆ. ಮೊದಲನೇ ಪದ್ಯ, ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪು ಜಮಗೆ ಮಂಗಳವ. ನಾರಸಿಂಹನೇ ನರಸಿಂಹದೇವರೇ ನಮಿಪೆ ನಮಸ್ಕಾರವನ್ನು ಮಾಡ್ತೇನೆ, ಯಮಗೆ ನಮಗೆ ಮಂಗಳವ ಮಂಗಳವನ್ನು ಕರುಣಿಪುದು ಕರುಣಿಸು. ನರಸಿಂಹನೇ ನಮಸ್ಕಾರವನ್ನು ಮಾಡ್ತೇನೆ, ಮಂಗಳವನ್ನು ಕರುಣಿಸು. ಬಹಳ ಸುಲಭವಾದ ಅರ್ಥವಾಗುವ ಮಾತದು. ನರಸಿಂಹದೇವರು ಹೇಗಿದ್ದಾರೆ? ಮುಂದಿನ ಪ್ರಶ್ನೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಒಂದೇ ಪದ ಅದಿಷ್ಟು ಕೂಡ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಪರಮಾತ್ಮನ ಪಾದ ಹೇಗಿದೆ ಗೊತ್ತೇನು? ಚರಣ ಸರೋಜ, ಕಮಲದಂತೆ ಇದೆ. ಪರಮಾತ್ಮನ ಪಾದ ಕಮಲದಂತೆ ಇದೆ, ಪಾದ ಕಮಲ ಅಂತ ಹೇಳಿದ್ದಾರೆ. ಪರಮಾತ್ಮನ ಪಾದ ಕಮಲದಂತೆ ಇದೆ. ಕಮಲಕ್ಕೆ ಯಾತಕ್ಕೆ ಹೋಲಿಸ್ತಾರೆ ಅಂತ ಕೇಳಿದರೆ, ಕಮಲ ಅಂತ ಸುಮ್ಮನೆ ಹೇಳಿದರೆ ಕೆಂಪು ಕಮಲ ಅಂತಾನೆ ಅರ್ಥ. ನೀಲಕಮಲ ಅಡ್ಜೆಕ್ಟಿವ್ ಹಾಕಬೇಕು ಅದಕ್ಕೆ. ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಗೀತಾ ಅಂದರೆ ಭಗವದ್ಗೀತಾ ಹೇಗೋ, ವ್ರತ ಅಂದರೆ ಏಕಾದಶಿ ಹೇಗೋ, ಹಾಗೆ ಇವತ್ತು ಕಮಲ ಅಂದರೆ ಕೆಂಪು ಕಮಲ ಅಂತಾನೆ ಅರ್ಥ. ಪರಮಾತ್ಮನ ಪಾದ ಕೆಂಪು ಕಮಲದಂತೆ ಇದೆ. ಕೆಂಪು ಕಮಲದಂತಿದೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಶಾಸ್ತ್ರ ಹೇಳುತ್ತದೆ ಪಾದ ಕೆಂಪಾಗಿರಬೇಕು ಅಂತ ಹೇಳ್ತಾರೆ. ಪಾದ ಕೆಂಪಿರಬೇಕು, ಅಂಗೈ ಅಂಗಾಲು ಇವೆಲ್ಲ ಕೆಂಪಿರಬೇಕಂತೆ. ಇರೋದಿಲ್ಲ ಅಂತ ಗೊತ್ತಾದ್ರೆ ಬಣ್ಣ ಹಚ್ಕೊಂಡ್ಬಿಡ್ತಾರೆ ಅಷ್ಟೇ ಹೊರತು ಅದು ಕೆಂಪಿರಬೇಕು ಅಂತ ನಿಯಮ ಅದು. ಅದಾಗಿ ಕೆಂಪಿದ್ರೆ ಅದು ಲಕ್ಷಣ ಅಂತ ಕರೀತಾರೆ. ಅದಾಗಿ ಕೆಂಪಿದ್ರೆ ಲಕ್ಷಣ ಅದು. ಪರಮಾತ್ಮನ ಪಾದ ಕಡು ಕೆಂಪಿದೆ ಮೊದಲನೇದು. ಚಾರುಚರಣ ಸರೋಜ, ಮತ್ತೆ ಚಾರುಚರಣ ಮನೋಹರವಾದ ಪಾದ, ಮನೋಹರವಾದ ಪಾದ, ಮನೋಹರವಾದ ಕೆಂಪು ಕಮಲದಂತೆ ಇದೆ. ಅದು ಇನ್ಹೇಗಿದೆ? ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಮನೋಹರವಾದ ಅಪೂರ್ವವಾದ ಚರಣ. ಆ ಚರಣವನ್ನು ಯಾರು ಪೂಜೆ ಮಾಡ್ತಾರೆ ಅಂದರೆ ಮಹಾಲಕ್ಷ್ಮೀದೇವಿ ಪೂಜೆ ಮಾಡ್ತಾ ಇದ್ದಾರೆ. ಜಗತ್ತೆಲ್ಲ ಮಹಾಲಕ್ಷ್ಮಿ ಪೂಜೆ ಮಾಡುತ್ತೆ, ಮಹಾಲಕ್ಷ್ಮಿ ಪರಮಾತ್ಮನ ಪೂಜೆ ಮಾಡ್ತಾಳೆ, ಅದು ವಿಶೇಷ. ಇವತ್ತು ಲಕ್ಷ್ಮೀ ಪೂಜೆ ನನಗೆ ಗೊತ್ತು, ಲಕ್ಷ್ಮೀದೇವಿ ಹರಿಪೂಜೆ ಮಾಡ್ತಾಳೆ ಎಂಬುದು ಬೇಸಿಕ್ ಪ್ರಿನ್ಸಿಪಲ್ ಅದು. ಒಂದು ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ, ಶ್ರೀರಮಣಿ ಮಹಾಲಕ್ಷ್ಮಿ ಅವರು ತಮ್ಮ ಕೈಯಿಂದ ಪೂಜೆ ಮಾಡ್ತಾರಂತೆ. ಪರ ಲಕ್ಷ್ಮೀದೇವಿ ಯಾವ ಕಮಲನ ಹಾಕೋದಿಲ್ಲ ಅಂತ ಪರಮಾತ್ಮನ ಪಾದದ ಮೇಲೆ, ಯಾಕೆ ಅವರ ಕೈಯೇ ಕಮಲವಾಗಿದೆ ಅಂತ ಹೇಳುತ್ತಾರೆ. ಶ್ರೀರಮಣಿ ಕರಕಮಲ ಪೂಜಿತ, ನೋಡಿ ಅವ್ರ ಕೈ ಕೆಂಪಿದೆ, ಕರಕಮಲ ಅವು ಪಾದಕಮಲ. ಪರಮಾತ್ಮನ ಪಾದಕಮಲವನ್ನ ಮಹಾಲಕ್ಷ್ಮೀದೇವಿ ತಮ್ಮ ಕೈಯ ಕಮಲದಿಂದ ಪೂಜೆ ಮಾಡ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮೀ ನೃತಿಯಾದ ನಾರಾಯಣನ ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಅಂತ ತೋರಿಸ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ. ಶ್ರೀ ಲಕ್ಷ್ಮೀದೇವಿ ಹೇಳಬೇಕಾದ್ರೆ ಶ್ರೀರಮಣಿ ಕರಕಮಲ ಅಂತ ಅಷ್ಟೇ ಹೇಳಿಬಿಟ್ರು. ಲಕ್ಷ್ಮೀದೇವಿಯ ಕೈ ಕಮಲದಂತೆ ಇದೆ. ಪರಮಾತ್ಮನ ಪಾದನ ಹಾಗೆ ಹೇಳಿಬಿಟ್ರೆ ಇಬ್ಬರದು ಈಕ್ವಲ್ ಆಗಿಬಿಡುತ್ತೆ ಆಮೇಲೆ. ಅದು ಪರಮಾತ್ಮನ ಪಾದ ಚಾರುಚರಣ ಸರೋಜ, ಭಾರಿ ಚೆನ್ನಾಗಿರ್ತಕ್ಕಂಥ ಕಮಲ ಅಂತ ಹೇಳಿದ್ದಾರೆ. ಅಲ್ಲಿ ತಾರತಮ್ಯ ತೋರಿಸಬೇಕು. ಲಕ್ಷ್ಮೀದೇವಿಯ ಕರಕಮಲಕ್ಕಿಂತ ಪರಮಾತ್ಮನ ಪಾದಕಮಲ ಹೆಚ್ಚು ಮನೋಹರ. ಸಾಮಾನ್ಯವಾಗಿ ಪಾದಕ್ಕಿಂತ ಕೈಗೆ ಮಹತ್ವ ಜಾಸ್ತಿ ಅಂತ, ಕೈಗಿಂತ ಲಕ್ಷ್ಮೀದೇವಿ ಕೈಗಿಂತ ಪರಮಾತ್ಮನ ಪಾದವೇ ಮಹತ್ವಪೂರ್ಣ ಅಂತ ಹೇಳಿದರೆ ಎಂಥ ಪರಮಾತ್ಮ! ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಅಂತಿಂತ ವ್ಯತ್ಯಾಸ ಇಲ್ಲ, ಅನಂತ ಪಟ್ಟು ದೊಡ್ಡವರು ಮಹಾಲಕ್ಷ್ಮಿ ಅಂತ ಅರ್ಥ ಆಗಬೇಕು ನಮಗೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ. ಅವರು ಕೈ ಮುಟ್ಟಿ ಪೂಜೆ ಮಾಡ್ತಾರಂತೆ ಮಹಾಲಕ್ಷ್ಮೀ ದೇವಿ. ಮತ್ತೆ ಯಾರ್ಯಾರು ಸ್ತೋತ್ರ ಮಾಡ್ತಾರೋ ಗೊತ್ತೇನು? ಬ್ರಹ್ಮ ಇಂದ್ರ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಇಷ್ಟು ಜನರು ಸ್ತೋತ್ರ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಮಹಾಲಕ್ಷ್ಮೀ ದೇವಿ ಪಾದಕಮಲವನ್ನು ಮುಟ್ಟಿ ಪೂಜೆ ಮಾಡ್ತಾ ಇದ್ದಾರೆ, ಇವರೆಲ್ಲ ಸ್ತೋತ್ರ ಮಾಡ್ತಾ ನಿಂತ್ಕೊಂಡಿದ್ದಾರೆ. ದಾಸರ ಎಷ್ಟು ಎಚ್ಚರಿಕೆಯಿಂದ ಬರೀತಾರೆ ನೋಡಬೇಕು. ಪರಮಾತ್ಮನ ಪಾದವನ್ನು ಮುಟ್ಟಿ ಪೂಜೆ ಮಾಡೋ ಹಕ್ಕು ಮಹಾಲಕ್ಷ್ಮೀ ದೇವಿದು. ಆದರೆ ದೂರ ನಿಂತು ಸ್ತೋತ್ರ ಮಾಡೋಕ್ಕೆ ಇವ್ರಿಗೆ ಅಷ್ಟೇ ಹೊರತು ಇವ್ರು ಮುಟ್ಟಿ ಪೂಜೆ ಮಾಡಾಗಿಲ್ಲ. ಎಷ್ಟು ತಾರತಮ್ಯ ಇದೆ ಇಬ್ಬರಿಗೂ ಕೂಡ. ದೇವರ ಪಾದವನ್ನ ಮುಟ್ಟಿ ಪೂಜೆ ಮಾಡ್ತಾರೆ, ಇವರೆಲ್ಲ ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ತಾರತಮ್ಯ. ಮತ್ತೆ ಬ್ರಹ್ಮ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ, ಅದು ಮೊದಲನೇ ಬ್ರಹ್ಮದೇವ ನಿಂತಿದ್ದಾರೆ, ವಾಯುದೇವ ನಿಂತಿದ್ದಾರೆ. ಅವ್ರ ಹಿಂದೆ ಹೀಗೆ ನಿಂತ್ಕೋತಾರೆ, ಸೇವಾಕರ್ತರಲ್ಲಿ ಮಾಡ್ತಾರಲ್ಲ ಪ್ರಧಾನ ಸೇವಾಕರ್ತರು ಮುಂದೆ, ಅವರ ಹಿಂದೆ ತಾರತಮ್ಯ ಇದ್ದಾಗೆ ವಾಯುದೇವರಷ್ಟು ಸೇವೆ ಮಾಡಿದವರು ಯಾರೂ ಇಲ್ಲ. ಅದರಿಂದಾಗಿನೆ ಅವರಿಗೆ ಮುಂದೆ ಬ್ರಹ್ಮದೇವರ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಜೊತೆಗೆ ವಾಯುದೇವರು ನಿಂತಿದ್ದಾರೆ, ಅವರ ಪತ್ನಿಯರಿದ್ದಾರೆ. ಈ ಕ್ರಮದಲ್ಲಿ ದೇವತೆಗಳಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಖ ವಿನೂತ, ಮುಖದಿಂದ ವಿಶೇಷವಾಗಿ ನೂತ, ಅವರ ಕರಕವನದಿಂದ ಪೂಜಿತ, ಕರಕವನದಿಂದ ಪೂಜಿತ. ಇಲ್ಲಿ ನೋಡಿದ್ರೆ ಮುಖದಿಂದ ವಿನೂತ, ಕೈಯಿಂದ ಪೂಜಿತ, ಬಾಯಿಂದ ವಿನೂತ. ಅಲ್ಲೂ ಸರಸ್ಯ ಇದೆ. ಮತ್ತೆ ಕೈಯಿಂದ ಪೂಜೆ, ಬಾಯಿಂದ ಸ್ತೋತ್ರ. ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಇವರು ಮುಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಇದೆ. ನಾವು ಯಾರು ಅಭಿಷೇಕ ಮಾಡಿದ್ರೆ ದೇವರ ಅಭಿಷೇಕ ಅಲ್ಲ, ಶಂಖದಿಂದ ಮಾಡಿದ್ರೆ ದೇವರ ಅಭಿಷೇಕ. ಶಂಖದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ, ಅದಕ್ಕೇನೆ. ಸೊ ನಾವು ಪೂಜೆ ಅಭಿಷೇಕ ಮಾಡಿದ್ದಲ್ಲ, ಮಹಾಲಕ್ಷ್ಮಿ ಅಭಿಷೇಕ ಮಾಡಿದ್ರು ಅಂತ ಅರ್ಥ. ಮತ್ತೆ ಎಷ್ಟು ನಾವು ಗಂಟೆ ಬಾರಿಸಿದ್ರು ಕೂಡ, ಮಂಗಳಾರತಿ ಮಾಡಿದ್ರು ಕೂಡ, ಅದು ಹೀಗಿಡ್ಕೊಂಡೆ ಮಂಗಳಾರತಿ ಮಾಡಬೇಕು. ಯಾಕೆ? ಕರಾಗ್ರೆ ವಸತೆ ಲಕ್ಷ್ಮೀ, ಲಕ್ಷ್ಮೀದೇ ಮಂಗಳಾರತಿ ಮಾಡ್ತ, ನಾವಲ್ಲ ಮಂಗಳಾರತಿ ಮಾಡ, ನಾವು ಮಾಡಿ ನಮ್ಮ ಮಂಗಳಾರತಿ ಆಗುತ್ತೆ ಹೊರತು ಲಕ್ಷ್ಮೀ ದೇವರು ಮಂಗಳಾರತಿ ಆಗೋದಿಲ್ಲ. ಲಕ್ಷ್ಮೀದೇವಿ ಮಾಡ್ತಾರೆ ಅಷ್ಟೇನೆ. ಅಭಿಷೇಕ ಅವರೇ ಮಾಡಬೇಕು, ಮಂಗಳಾರತಿ ಅವರೇ ಮಾಡಬೇಕು, ಪ್ರತಿಯೊಂದು ಅವರೇ ಮಾಡಬೇಕು. ಈ ಮಾತಾಡ್ತು ಇನ್ನೂ ಗೊತ್ತಿಲ್ಲ. ನೈವೇದ್ಯ ಮಾಡಬೇಕಾದ್ರೆ ಪರಿವೇಶೇ ತೀಶಂ ಶ್ರೀಹಿ, ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾರೆ, ನಾವು ಬಡಿಸ್ತಾ ಇಲ್ಲ, ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾರೆ ಅಷ್ಟೇನೆ. ಪ್ರತಿಯೊಂದು ಹಾಗೆ ಚಿಂತನೆ ಮಾಡಬೇಕಂತೆ. ಆಗ ನಮಗೆ ಮುಖ್ಯವಾಗಿ ಲಕ್ಷ್ಮೀದೇವಿಗೆ ಇರತಕ್ಕಂತ ಪೂಜಾಧಿಕಾರ ಜಗತ್ತಲ್ಲಿ ಬೇರೆ ಯಾರಿಗೂ ಇಲ್ಲ. ಲಕ್ಷ್ಮೀದೇವಿ ಹಿರಿಮೆ ಎಷ್ಟು ದೊಡ್ಡದಾದರೆ ಅವರಿಂದ ಪೂಜಿತನಾದ ನಾರಾಯಣ ಹೇಗಿರಬೇಕು? ಈ ಕಲ್ಪನೆ ಬಂದರೆ ಹೊಸ ಪ್ರಪಂಚ ಅದು. ದೇವರ ಅತ್ಯದ್ಭುತವಾದ ಚಿತ್ರವನ್ನು ಕೊಡತಕ್ಕಂತಹ ಸ್ತುಪದ್ಯ ಇದೆ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಬ್ರಹ್ಮ ಸಮೀರ ವಾಣಿ ವೀಂದ್ರ ಭವೇಂದ್ರ ಮುಖವಿನೂತ. ಬ್ರಹ್ಮದೇವರಿದ್ದಾರೆ, ಸಮೀರ ಈರ ಅಂತ ಹೇಳಿದ್ರೆ ವಾಯುದೇವರು, ಸಮೀರ ಅಂದ್ರೆ ವಾಯುದೇವರೇನೆ. ನಮ್ಮನ್ನು ಈರ ಅಂದ್ಬಿಟ್ರೆ ನಮ್ಮ ಪದ ನಮ್ಮ ಬ್ರಾಹ್ಮಣ ಪದನೆಲ್ಲ ತಿಳ್ಕೊಂಡ್ವಿ, ಈರಪ್ಪ ಈರಣ್ಣ ಅಂತ ಗಾಬರಿ ಆಗ್ಬಿಡ್ತೀವಿ ನಮಗೆ. ಏ ಯಾರೋ ರಾಮದಾಮಿ ತಿಳ್ಕೊಂಡ್ಬಿಡುತ್ತೆ. ಸಂಸ್ಕೃತ ಪದ ಅದು ಈರ, ಅದು ಪ್ರೇರಕ ಅಂತ ಅರ್ಥ. ಪ್ರಾ ಈರ ನಮಗೆ ಅರ್ಥ ಆಗ್ತದೆ, ಈರ ಅರ್ಥ ಆಗೋದಿಲ್ಲ. ಪ್ರಾ ಪ್ಲಸ್ ಈರ ಪ್ರೇರ, ಪ್ರೇರಕ ಪ್ರೇರಣೆ ಮಾಡುವವರು ಅಂತ ಅರ್ಥ. ಸಮೀರ ಸಮ್ಯಕ್ ಈರೈತೀತಿ ಸಮೀರ, ಅವರಷ್ಟು ಪ್ರೇರೇಪಣೆ ಮಾಡಕ್ಕೆ ಬೇರೆ ದೇವತೆಗಳು ಬರೋದಿಲ್ಲ, ಆದ್ರಿಂದ ಸಮೀರ ಅಂತ ಅವರಿಗೆ ಹೆಸರು. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೂತ. ವಾಣಿ ಅಂದ್ರೆ ಇಬ್ಬರು ಅರ್ಥ, ಸರಸ್ವತಿ ಭಾರತಿ ಇಬ್ರು ಬಂದ್ಬಿಟ್ರು. ದಾಸರ ಹೇಗೆ ಮಾಡ್ತಾರೆ ನೋಡಿದ್ರೆ, ಬ್ರಹ್ಮ ಸಮೀರ ಇಬ್ಬರು ಹೇಳ್ತಾರೆ, ಸರಸ್ವತಿ ಇಬ್ಬರು ವಾಣಿ ಅಂತ ಅಷ್ಟೇ ಹೇಳ್ಬಿಡ್ತಾರೆ. ಬ್ರಹ್ಮ ಸಮೀರ ವಾಣಿ ಅಷ್ಟೇ, ಸರಸ್ವತಿ ಭಾರತಿ ಅಂತ ಹೇಳೋದಿಲ್ಲ. ವಾಣಿ ಅನ್ನೋದು ವಿಚಿತ್ರ ಪದ, ಅದು ಸರಸ್ವತಿ ಅಂತೂ ಅರ್ಥ, ಅದಕ್ಕೆ ಭಾರತಿ ಅಂತೂ ಅರ್ಥ. ವಾಗ್ವಾಣಿ ಭಾರತಿ ಅಂತ ಅಮರಕೋಶ, ಅದಕ್ಕೆ ಇಬ್ಬರು ಬಂದ್ಬಿಡ್ತಾರೆ ಅದರೊಳಗೆ. ವಾಗ್ವಾಣಿ ಭಾರತಿ ಆದ್ದರಿಂದ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ಶೇಷದೇವರು, ವೀಂದ್ರ ವಿ ಅಂದ್ರೆ ಪಕ್ಷಿ, ವೀಂದ್ರ ಅಂದ್ರೆ ಪಕ್ಷಿರಾಜ ಗರುಡ, ಭವೇಂದ್ರ ಭವೇಂದ್ರಕ್ಕೆ ಎರಡರ್ಥ, ಏಕಾದಶ ರುದ್ರರಿದ್ದಾರೆ ಎಲ್ಲರೂ ಭವರು, ಮುಖ್ಯ ರುದ್ರದೇವರು ಪಾರ್ವತಿಪತಿ, ಅದಕ್ಕೆ ಭವೇಂದ್ರ ಅಂತ ಹೆಸರವಾಗಿ. ಅಥವಾ ಭವ ಅಂದ್ರೆ ರುದ್ರದೇವರು, ಇಂದ್ರ ಅಂದ್ರೆ ಇಂದ್ರದೇವರು, ಎರಡು ರೀತಿ ಅರ್ಥ ಮಾಡೋದಕ್ಕೂ ಬರುತ್ತೆ. ಭವ ಇಂದ್ರ ಮುಖ ವಿನೂತ, ಅವರೆಲ್ಲರಿಂದ ಮುಖ ವಿನೂತ, ಅವರ ಬಾಯಿಂದ ಹಾಡಲ್ಪಡತಕ್ಕಂಥವನು ನೀನು. ಇವರೇ ಅದು ಬರೀ ಸಾಮಾನ್ಯ ಸ್ತೋತ್ರ ಅಲ್ಲ, ವಿನೂತ ವಿಶೇಷ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವರು ವಿಶೇಷ ಪೂಜೆ ಅವರು ಮಾಡ್ತಾರೆ, ವಿಶೇಷ ಸ್ತೋತ್ರ ಇವರು ಮಾಡ್ತಾ ಇದ್ದಾರೆ. ಹೋ ಈತೇನ್ ಮಾಡ್ತಾನೆ ಪರಮಾತ್ಮ? ನೀರಜ ಭವ ಅಂಡೋದಯ ಸ್ಥಿತಿ ಕಾರಣನೇ, ನೀರಜ ಭವ ಅಂಡೋದಯ ಸ್ಥಿತಿ ಕಾರಣನೇ. ಆ ಪದ ಸರಿಗತಾನುಸಾರ ಸರಿಯಾಗಿ ಓದಿಬಿಟ್ರೆ ಹೊಸ ಹೊಸ ಪದ ಪ್ರಯೋಗ ಮಾಡ್ತಾರೆ ದಾಸರಾಯರು, ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾಲೆಜ್ ಇಂಪ್ರೂವ್ ಮಾಡ್ತಾರೆ ಬೇಕಾದಷ್ಟು. ನೀರಜ ಭವಾಂಡ, ಯಾವ ಒಂದೇ ಡಿಸ್ಟ್ ಪದ ಎಲ್ಲೂ ಯಾವ ಡಿಸ್ಟ್ರೂ ಸಿಗೋದಿಲ್ಲ. ನೀರಜ ಭವಾಂಡ ಅಂತ ಹುಡುಗಿ ಎಲ್ಲೆಲ್ಲೂ ಸಿಗೋದಿಲ್ಲ. ಅದು ನೀರ ಸಿಗ್ತದೆ, ನೀರಜ ಸಿಗ್ತದೆ, ಭವ ಬೇರೆ ಕಡೆ ಸಿಗ್ತದೆ, ಅಂಡ ಇನ್ನೊಂದು ಕಡೆ ಸಿಗ್ತದೆ, ಉದಯ ಮತ್ತೊಂದು ಕಡೆ ಸಿಗ್ತದೆ, ಎಲ್ಲ ಕ್ಲಬ್ ಮಾಡಿಬಿಡ್ತಾರೆ. ನೀರಜ ನೀರ ಅಂದ್ರೆ ಜಲ, ನೀರಜ ಜಲಜ, ನೀರಜ ಭವ ಜಲಜ ಭವ ಬ್ರಹ್ಮದೇವರು ಪ್ಲಸ್ ಅಂಡ ಬ್ರಹ್ಮಾಂಡ, ನೀರಜ ಭವಾಂಡ ಬ್ರಹ್ಮಾಂಡ. ಅದರ ಉದಯ ಸ್ಥಿತಿ ಕಾರಣನೇ, ಅದಕ್ಕೆ ಉದಯ ಸೃಷ್ಟಿ ಸ್ಥಿತಿ ಸ್ಥಿತಿ ಅದಕ್ಕೆಲ್ಲ ಮಾಡತಕ್ಕಂಥವನೇ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನಮಗೆ ಅನೇಕ ಪ್ರಶ್ನೆ ಬರುತ್ತೆ, ಬರೀ ಬ್ರಹ್ಮ ಅಂತ ಹೇಳಬಾರದೆ, ಯಾಕೆ ನಮ್ಮನ್ನು ಗೋಳಾಡಿಸ್ತಾರೆ ಅಂತ ಕೇಳಿದರೆ, ಬ್ರಹ್ಮಾಂಡ ಅಂತ ನಮಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ಹೇಳುತ್ತಾರೆ. ನೀರಜ ಭವ, ಬ್ರಹ್ಮದೇವರು ಯಾರು? ಕಮಲದಲ್ಲಿ ಹುಟ್ಟಿದವರು. ಕಮಲ ಎಲ್ಲಿಂದ ಬಂತು? ಪರಮಾತ್ಮನ ನಾಭಿಯಿಂದ ಬಂತು. ಸೊ ಬ್ರಹ್ಮದೇವರು ಯಾರಾದರಾಗ? ಪರಮಾತ್ಮನ ಮಕ್ಕಳಾದರು. ಅದನ್ನು ಹೇಳಬೇಕಾಗಿದೆ. ಬ್ರಹ್ಮದೇವರು ಪರಿಚಯ ಮಾಡಿಕೊಡ್ತಾನೆ, ಪದ ಉಪಯೋಗಿಸಿಬಿಡ್ತಾರೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ, ಕೈವಲ್ಯದಾಯಕ ಮೋಕ್ಷ ಕೊಡತಕ್ಕಂಥವನೇ, ನಾರಸಿಂಹನೇ ನಮಿಪೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ನೀರಜ ಭವಾಂಡೋದಯ ಅಂಥೇಳಿ ಒಟ್ಟಿಗೆ ಹೇಳಿಬಿಟ್ರು, ಉದಯ ಸ್ಥಿತಿ ಒಟ್ಟಿಗೆ ಹೇಳ್ತಾರೆ, ಕೈವಲ್ಯ ಬೇರೆ ಮಾಡಿಬಿಡ್ತಾರೆ. ಸೇರಿಸಿ ಹೇಳ್ಬೋದಾಗಿತ್ತು, ಹೇಳೋದಿಲ್ಲ, ಬೇರೆ ಮಾಡ್ತಾರೆ ಅದನ್ನು. ಅದಕ್ಕೊಂದು ಕಾರಣ ಇದೆ. ಮತ್ತೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಆ ವ್ಯತ್ಯಾಸ ಏನು ಅಂದರೆ, ಸೃಷ್ಟಿ ಸ್ಥಿತಿ ಲಯಗಳನ್ನು ತಾನೂ ಮಾಡ್ತಾನೆ, ಮತ್ತೊಬ್ಬರ ಕೈಲೂ ಮಾಡಿಸ್ತಾನೆ, ಅದು ವಿಶೇಷ. ಇನ್ನೊಬ್ಬರ ಕೈಲೂ ಮಾಡಿಸ್ತಾನೆ, ಆದರೆ ಕೈವಲ್ಲೇ ಮಾತ್ರ ತಾನು ಡೈರೆಕ್ಟಾಗಿ ಕೊಡ್ತಾನೆ, ಅದಕ್ಕೋಸ್ಕರ ಬೇರೆ ಮಾಡಿಬಿಡ್ತಾರೆ ಅದು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸೃಷ್ಟಿ ಸ್ಥಿತ್ಯಾದಿಗಳಂತೆ ಕೈವಲ್ಲೇ ಕೊಡೋದಲ್ಲ. ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಡ್ರಾಫ್ಟ್ ಯಾರು ಮಾಡಬಹುದು, ಸೈನ್ ಮಾತ್ರ ಅವರೇ ಹಾಕಬೇಕಲ್ಲ. ಆ ಟೈಪ್ ಸೈನ್ ಅವರೇ ಹಾಕಿಬಿಟ್ಟು ಫೋರ್ಜರಿ ಆಗ್ತದೆ ಹೊರತು ಅದು ಕೆಲಸಕ್ಕೆ ಬರೋದಿಲ್ಲ. ಇವರು ಸಿಗ್ನೇಚರ್ ಹಾಕಬೇಕಾದ್ದು ವ್ಯಕ್ತಿನೇ ಹೇಗೆ ಹಾಕಬೇಕೋ. ಮೋಕ್ಷ ಅಂದ್ರೆ ಸಣ್ಣ ಪುಟ್ಟ ಪುರುಷಾರ್ಥ ಅಲ್ಲ, ಬಹಳ ದೊಡ್ಡ ಪುರುಷಾರ್ಥ. ಅದನ್ನು ಪರಮಾತ್ಮ ತಾನೇ ಕೊಡ್ತಾನೆ. ಆಚಾರ್ಯರು ತುಂಬಾ ವಿಷಯ ಹೇಳ್ತಾರೆ ಆ ಬಗ್ಗೆ. ವಿಷ್ಣು ಸರ್ವೋತ್ತಮ ಯಾತಕ್ಕೆ ಆಚಾರ್ಯರು ಬರೀತಾರೆ, ವಿಷ್ಣೋತ್ತರಣದಲ್ಲಿ ಬರೀತಾರೆ. ವಿಷ್ಣು ಸರ್ವೋತ್ತಮ ಯಾತಕ್ಕೆ ಅಂದರೆ ಸರ್ವೋತ್ತಮ ಪುರುಷಾರ್ಥ ಯಾವುದು ನೋಡಿ ಅಂತ ಹೇಳುತ್ತಾರೆ. ಸರ್ವೋತ್ತಮ ಪುರುಷಾರ್ಥ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ, ನಾಲ್ಕಿದೆ. ನಾಲ್ಕರಲ್ಲಿ ಮೊದಲ ಮೂರು ಏನು ಗೊತ್ತೇನು? ಅನಿತ್ಯತ್ವಾತ್ ಸದುಃಖತ್ವಾತ್ ನ ಧರ್ಮಾದ್ಯಾಹ ಪರಂ ಸುಖಂ. ಮೋಕ್ಷಏವ ಪರಾನಂದ ಸಂಸಾರೇ ಪರಿವರ್ತತಾಂ. ಧರ್ಮ, ಅರ್ಥ, ಕಾಮ ಮೂರು ಕೂಡ ಅವು ಅನಿತ್ಯ ಮತ್ತು ಸದುಃಖ. ಇವತ್ತು ನಾವು ತುಂಬಾ ಅರ್ಥವಾಗಬೇಕಾದ ಮಾತುಗಳಿವೆಲ್ಲ ಕೂಡ. ಎಷ್ಟೇನು ಹಣ ಇರಲಿ, ಅಲ್ಲ ಹಣ ನಾವಾರು ಬಿಡ್ತೇವೆ, ನಮ್ಮನ್ನಾರಾದ್ರು ಬಿಡುತ್ತೆ. ಎರಡರಲ್ಲೊಂದು ಹಣ ಬಿಟ್ಟು ನಾವು ಹೋಗಬಹುದು, ನಮ್ಮನ್ನು ಬಿಟ್ಟು ಅದು ಹೋಗಬಹುದು. ಅದು ಟೆಂಪರರಿ ಹೊತ್ತು ಪರ್ಮನೆಂಟ್ ಅಲ್ಲ ಅದು ಒಂದು. ಆದ್ರಿಂದಾನೆ ಪರಮ ಪುರುಷಾರ್ಥ ಅಲ್ಲ ಅದು. ಕಾಮನೆ ಹಾಗೇನೆ, ಧರ್ಮ ಹಾಗೇನೆ, ಯಾವ ನಿತ್ಯ ಪುರುಷಾರ್ಥಗಳಲ್ಲ. ನಿತ್ಯ ಪುರುಷಾರ್ಥ ಯಾವುದು? ಮೋಕ್ಷ ಒಂದೇ. ಧರ್ಮಾದ್ಯಾಹ ನ ಪರಂ ಸುಖಂ, ಮೋಕ್ಷಏವ ಪರಾನಂದ ಸಂಸಾರೇ ಪರಿವರ್ತತಾಂ. ಒಂದ್ಸರ್ತಿ ಮೋಕ್ಷಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಪರ್ಮನೆಂಟ್ ಹ್ಯಾಪಿನೆಸ್ ಅಂದ್ರೆ ಮೋಕ್ಷ ಒಂದೇ. ಅಂದರೆ ಮೋಕ್ಷದ ಸುಖ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಮೋಕ್ಷದಂತ ಪುರುಷಾರ್ಥ ಯಾವುದೂ ಇಲ್ಲ. ಅಂದಮೇಲೆ ಅದನ್ನು ಕೊಡೋನೇನಾಗಿರಬೇಕು, ಅವರಂತ ದೇವರು ಯಾರೂ ಇಲ್ಲ. ಆಚಾರ ಲಾಜಿಕ್ ಅದು ಒಂದು. ಮೋಕ್ಷದಂತ ಪುರುಷಾರ್ಥ ಯಾವುದೂ ಇಲ್ಲ. ಮೋಕ್ಷಸ್ಥೆ ವಿಷ್ಣು ಪ್ರಸಾದಾದೇವ ಲಭ್ಯತೆ. ಮೋಕ್ಷವರು ಹರಿಪ್ರಸಾದದಿಂದ ಮಾತ್ರ, ಆದ್ದರಿಂದ ಹರಿಯ ಸರ್ವೋತ್ತಮ. ಬ್ರಹ್ಮರುದ್ರಾದಿ ದೇವತೆಗಳು ಯಾತು ಸರ್ವೋತ್ತಮರಲ್ಲ ಅಂದರೆ ಸರ್ವೋತ್ತಮ ಪುರುಷಾರ್ಥ ಕೊಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವರಿಗೆ ಸರ್ವೋತ್ತಮ ಪುರುಷಾರ್ಥ ಕೊಡಲಿಕ್ಕೆ ಬರೋದಿಲ್ಲ ಅಂದಮೇಲೆ ಸರ್ವೋತ್ತಮ ದೇವತೆಗಳಲ್ಲ. ಎಲ್ಲಿ ಬೇಕಾದ್ರೆ ಸ್ಟ್ಯಾಂಡ್ ಆಗಿ ಆರ್ಗ್ಯುಮೆಂಟ್ ಇದು ನೆನ್ಪಿಟ್ಕೊಳ್ಬೇಕಿದ್ದ. ಹರಿ ಸರ್ವೋತ್ತಮ ಅಂತ ಬಾಯಿ ಹೇಳಿದ ಉಪಯೋಗ ಇಲ್ಲ, ದೊಡ್ಡ ಕಾರಣ ಕೊಡಬೇಕು ಅದಕ್ಕೆ. ಮೋಕ್ಷ ಕೊಡೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇದೆ. ಘಂಟಾ ಕಾಂಡ್ರ ಕತೆ ಗೊತ್ತು, ಕಷ್ಟಪಟ್ಟು ಮೋಕ್ಷ ಕೊಡಿ ಅಂತ ಕೇಳಿದ್ರೆ ವೃದ್ಧರು ನಕ್ಕು ಬಿಡ್ತಾರೆ. ನಾನು ಮೋಕ್ಷ ಕೊಡೋನಲ್ಲ ಅಂತ ಹೇಳಿದ್ರೆ, ಮೋಕ್ಷ ಕೊಡೋ ದೇವರು ನಾನಲ್ಲ, ನಾರಾಯಣ ಮೋಕ್ಷ ಕೊಡ್ತಾನೆ. ಅದೇ ಮುಚುಕುಂದರಾದ ದೇವರು ಮೋಕ್ಷ ಕೇಳ್ತಾನೆ, ತಗೋ ಅಂತ ಹೇಳ್ತಾನೆ ಪರಮಾತ್ಮ. ಇನ್ನೊಬ್ಬರ ಕರ್ಕೊಂಡು ಹೋಗೋದಿಲ್ಲ, ಕೊಡ್ತೀನಿ ಅಂತ ಹೇಳಿಬಿಡ್ತಾನೆ. ಇವರು ಪುರಾಣ ಪುಣ್ಯಕತೆ ಕೇಳಿದಾಗ ಏನು ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ, ಯಾವ್ಯಾವ ದೇವತೆಗಳು ಏನೇನು ಫಲ ಕೊಟ್ಟರು ಆ ರೀತಿ ಕೊಡ್ಲಿಕ್ಕೆ ಏನೇ ಯಾರಿಗೆ ಸಾಧ್ಯ ಇದೆ? ಬ್ರಹ್ಮದೇವರಿಂದ ಹೊರ ತಗೊಂಡು ಯಾರು ಬದುಕಿದ್ರ? ಹಿರಣ್ಯಕಶಿಪು ಹೋದ, ರಾವಣ ಹೋದ, ಎಲ್ಲ ಹೋದವರೇನೆ. ಧ್ರುವ ಉಳ್ಕೊಂಡ, ಪ್ರಹ್ಲಾದ ಉಳ್ಕೊಂಡ, ಇದೆಲ್ಲ ಕಥೆಗಳು ಪ್ರೂವ್ ಮಾಡ್ತಾ ಇವೆ ಅವನ್ನೆಲ್ಲ ಕೂಡ. ಇದು ಥಿಯರಿ, ಅದು ಪ್ರಾಕ್ಟಿಕಲ್. ಅದು ಯಾವ ಇನ್ನು ಯಾವ ಸಿನಿಮಾ ನಾಟಕದಲ್ಲೂ ಕೂಡ ಇವತ್ತು ಈ ಬದಲಾಯಿಸಲಿಕ್ಕೆ ಬರೋದಿಲ್ಲ. ಇದನ್ನ ನಾರದ ಬಂದ ನಾರಾಯಣ ಅಂತಾನೆ ಬರಬೇಕು ಅವರು. ನಮಶಿವಾಯ ಅಂತ ನಾರದ ಯಾವ ಸಿನಿಮಾದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಅಭ್ಯಾಸ ಆಗಿಬಿಟ್ಟಿದೆ, ಕೆಲವು ಮಾತುಗಳಿಗೆ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ವಿಷ್ಣುವಿಗೆ ಕಿರೀಟ ಹಾಕಿದ ತೋರಿಸಿದ್ರೆ ವಿಷ್ಣುವೇ ಅಲ್ಲ, ರುದ್ರಿಗೆ ಕಿರೀಟ ಹಾಕಿಬಿಟ್ಟು ರುದ್ರದೇವರೇ ಅಲ್ಲ ಅವರು. ರುದ್ರ ಕಿರೀಟ ಹಾಕಾಗಿಲ್ಲ ಅವರಿಗೆ, ರುದ್ರದೇವರು ಭಕ್ತರು ಕಿರೀಟ ಹಾಕೋದಿಲ್ಲ. ಇದು ಬಹಳ ಆಶ್ಚರ್ಯ ಇದು. ಯಾಕೆ ಅದೆಲ್ಲ ಮುಂದೆ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮೋಕ್ಷ ಕೊಡತಕ್ಕಂಥ ದೇವರು ನಾರಾಯಣ ಒಬ್ಬನೇ, ಆದ್ದರಿಂದ ಅವನು ಸರ್ವೋತ್ತಮ. ಬ್ರಹ್ಮದೇವರು ಯಾತಕ್ಕೆ ದೊಡ್ಡವರು ಅಂದರೆ ಮೋಕ್ಷ ಕೊಡಿಸ್ತಕ್ಕಂಥ ದೇವರವರು. ಬ್ರಹ್ಮವಾಯುಗಳು ಮೋಕ್ಷ ಕೊಡಿಸ್ತಾರೆ, ನಾರಾಯಣ ಮೋಕ್ಷವನ್ನು ಕೊಡ್ತಾನೆ. ವಿಷ್ಣುರಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಉಳಿದವರು ಯಾರು ಈ ರೀತಿ ಇಲ್ಲ, ಆದ್ದರಿಂದ ಆತ ಸರ್ವೋತ್ತಮ, ಇವರು ಜೀವೋತ್ತಮರು. ಉಳಿದವರೆಲ್ಲ ಇವರ ಅನುಯಾಯಿಗಳೇ ಹೊರತು ಸರ್ವೋತ್ತಮ ಜೀವೋತ್ತಮ ನಾಳೆ ಬರೋದಿಲ್ಲ. ಬರೀ ಮಾತುಗಳಲ್ಲ ಅವು. ಹರಿಸರ್ವೋತ್ತಮ ವಾಯುಜೀವೋತ್ತಮ ಕುಣಿದುಬಿಟ್ರೆ ಕೂಗಿಬಿಟ್ರೆ ಅಲ್ಲ, ಅರ್ಥ ಮಾಡಿಕೊಂಡ್ರೆ ಹೊಸ ಅರ್ಥ ಇದೆ ಅದಕ್ಕೆ ಅಂತ ಹೇಳಿದ್ದಾರೆ. ಕೈವಲ್ಯದಾಯಕ ನಾರಸಿಂಹನೇ ನಂಬಿಕೆ ಕರುಣಿಪದು ಯಮಗೆ ಮಂಗಳವ. ಇನ್ನು ಸಾರಸ್ವಾದ ಅರ್ಥ ತುಂಬಾ ಇದೆ ಅದಕ್ಕೆ. ನೀರಜ ಭವ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಭವ ಅಂತ ಇಟ್ಕೊಂಬೋಣ. ನೀರಜವಾದ ಬ್ರಹ್ಮದೇವರು ಅಂತ ಅರ್ಥ. ಅವರ ಅಂಡ ಅಂದ್ರೆ ಅವರಿಂದ ಹುಟ್ಟಿದವರು ಮಗ ಅಂತ ಅರ್ಥ. ನೀರಜ ಭವ ಬ್ರಹ್ಮದೇವರು, ಅವರ ಅಂಡ ಅಂದ್ರೆ ಅವ್ರ ಮಗ ಅಂದ್ರೆ ಸಂತತಿಯಲ್ಲಿ ಬಂದವರು ಅಂತ ಅರ್ಥ. ಯಾರು? ಹಿರಣ್ಯಕಶಿಪು. ಉದಯ ಅಂದ್ರೆ ಅವ್ರ ಮಗ ಪ್ರಹ್ಲಾದ ಅಂತ ಅರ್ಥ. ಅವನಿಗೆ ಸ್ಥಿತಿ ಅಂದ್ರೆ ರಕ್ಷಣೆ ಮಾಡಿದವನೇ ಅಂತ ಇನ್ನೊಂದು ಅರ್ಥ. ನೀರಜ ಭವಾನ್ ಲೋದಯ ಸ್ಥಿತಿ ಕಾರಣವೇ ಅಂದರೆ ಬ್ರಹ್ಮದೇವರ ವಂಶದಲ್ಲಿ ಬಂದ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನಿಗೆ ಸ್ಥಿತಿಯನ್ನು ತಂದುಕೊಟ್ಟವನೇ. ಪ್ರಹ್ಲಾದ ಬರೀತ ಅವರಪ್ಪ ಸತ್ತ, ಅದಕ್ಕೆ ಸ್ಥಿತಿ ಕಾರಣನೇ ಅಂತೆ. ಅದಕ್ಕನ್ನೂ ಬರಹ ಬರೀತಾರೆ. ಬ್ರಹ್ಮಾಂಡೋದಯ ಅಂತ ಬರ್ತಿದ್ದಿಲ್ಲ, ಅರ್ಥ ಬರ್ತಿದ್ದಿಲ್ಲ. ಅದಕ್ಕೆ ಈ ಪದ ಉಪಯೋಗಿಸಿದಾಗ ಅರ್ಥ ಬರುತ್ತೆ. ನನ್ನ ಹರಿಕಥಾಮೃತ ಸಾರ ಮುಂದೆ ಹೇಳ್ತಾರೆ, ಈ ಪ್ರತಿಪತಿ ಪದವು ಮುಕ್ತಿಗಿದು ಸೋಪಾನ ವಿನಿಪುವು ಅಂತ ಹೇಳುತ್ತಾರೆ. ಒಂದೊಂದು ಪದ ಕೂಡ ಮುಕ್ತಿಗೆ ಹಾಕಿದ ಒಂದು ಏಣಿ ಅಂತ ಹೇಳುತ್ತಾರೆ. ಅದು ಆ ರೀತಿ ಹಾಕಬೇಕಾದ್ರೆ ಸಣ್ಣ ಪುಟ್ಟ ಹಾಕಿದ್ರೆ ಆಗುತ್ತದ? ಒಳ್ಳೆ ಪದಗಳನ್ನು ಹಾಕ್ತಾರೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣದ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿ ಪೂಜೆ ಮಗೆ ಮಂಗಳವ. ದೇವ್ರಿ ನಾವು ಏನ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಮುಂದಿನ ಪ್ರಶ್ನೆ. ದೇವ್ರಿ ನಾವು ಏನ್ ಮಾಡಬಹುದು ನಮಿಪೆ ಅಂತ ಹೇಳಿಬಿಟ್ಟು ಈಶಾವಾಸ್ಯ ಉಪನಿಷತ್ತಿನ ಅರ್ಥ ಇದೆ. ಅಲ್ಲಿ ಹೇಳ್ತಾರೆ, ದೇವರೇ ನಿಮಗೆ ಏನು ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ, ಭೂಯಿಷ್ಠಾಂತೇ ನಮ್ಮ ಉಕ್ತಿಂ ವಿಧೇಮ. ದೇವರೇ ನೀನು ನಮಸ್ಕಾರ ಮಾಡ್ತೇವೆ ಅಷ್ಟೇ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ದೇವರಲ್ಲಿ ಏನಿಲ್ಲ ಅಂತ ಕೊಡ್ಲಿಕ್ಕೆ ಬರುತ್ತೆ ನಾವೀಗ? ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣಿ ಏನು ಕೊಟ್ಟರು ಬರೋದಿಲ್ಲ. ಪರಿ ಏನ್ ಮಾಡಬಹುದು? ನಾವು ನಮಸ್ಕಾರ ಮಾಡಬಹುದು ಅಷ್ಟೇ. ಅದು ಭೂಯಿಷ್ಠಾಂತೆ ಭಕ್ತಿ ಜ್ಞಾನಾಭ್ಯಾಮ್ ಪೂರ್ಣಾಮ್ ಅಂತ ಆಚಾರ್ಯರ ಮಾತು. ಭಕ್ತಿ ಜ್ಞಾನಗಳಿಂದ ತುಂಬಿದ ನಮಸ್ಕಾರ ಅಂತ ಮಾತಾಡ್ತೇವೆ ಹೊರತು ಇನ್ನೇನು ಮಾಡಕ್ ಬರೋದಿಲ್ಲ. ನಮಿಪೆ ಕರುಣಿ ಪೂಜೆ ಮಗೆ ಮಂಗಳವ. ನಮಗೆ ಅನ್ನು ಕೊಡು ಇನ್ನು ಕೊಡು ಅಂತ ದಾಸರು ಕೇಳೋದಿಲ್ಲ. ನಮಗೆ ಮಂಗಳವನ್ನು ಕೊಟ್ಟು ಬಿಡು ಸಾಕು, ಇದೇನು ಕೊಡಬೇಡ. ಮಂಗಳ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಅಮಂಗಳದ ಹೆಸರು ಏನೂ ಇಲ್ಲದೆ ಇರೋದು ಮೋಕ್ಷದಲ್ಲಿ ಒಂದೇ. ಅದಕ್ಕೆ ಸ್ವರ್ಗದಲ್ಲೂ ಕೂಡ ಭಯ ಇದೆ, ವಾಪಸ್ ಬರೋ ಭಯ ಇದೆ. ನಮಗೆ ಮೋಕ್ಷವನ್ನು ಕೊಡು, ಬೇರೆ ಕೊಡಬೇಡ ಅಂತ ಅರ್ಥ. ನಮಗೆ ಗಮನಿಸಬೇಕಾದಿಷ್ಟು, ನರಸಿಂಹದೇವರ ಸ್ತೋತ್ರದಿಂದ ಹರಿಕಥಾಮೃತ ಸಾರ ಪ್ರಾರಂಭ ಮಾಡುತ್ತಾರೆ. ನರಸಿಂಹದೇವರು ನರಹರಿ ಅಂತ ಹೆಸರು. ಹರಿಕಥಾಮೃತ ಸಾರ ನರಹರಿ ಕಥಾಮೃತ ಸಾರವಾಯ್ತಾರೆ. ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ನರಹರಿಯ ಆರಾಧನೆಯನ್ನು ಮಾಡ್ತಾ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ದಾಸರು ಹೇಳುತ್ತಾರೆ, ನರಸಿಂಹದೇವರ ಸ್ತೋತ್ರವನ್ನು ಮಾಡೋಣ. ನಮಗೆ ತುಂಬಾ ವಿಚಾರ ಹೇಳಿದಾಗಾಯ್ತು, ನಾವು ಕೇಳಬೇಕಾದದ್ದು ಹರಿಕಥೆಯನ್ನ. ಮೋಕ್ಷ ಕೊಡೋ ದೇವರು ಅವನೊಬ್ಬನೇ ಆದ್ದರಿಂದ ಅವನ ಕಥೆ ಕೇಳಿದೆ, ಬೇರೆ ಯಾರ ಕಥೆ ಕೇಳಿದ್ರೆ ಮೋಕ್ಷ ಸಿಗೋದಿಲ್ಲ, ಆದ್ದರಿಂದ ಅವನ ಕಥೆ ನಾವು ಕೇಳಲೇಬೇಕು ಅಂತಾಯ್ತು. ಇವತ್ತು ನಮಗೆ ದೊಡ್ಡ ದೋಷ ಅಂದ್ರೆ ಅದೇನೆ, ನಮ್ಮ ಜನಗಳಿಗೆ ಇವತ್ತಿನ ದಿವಸ ಮೋಕ್ಷ ಅಂದ್ರೆ ವಯಸ್ಸಾದವರಿಗೆ ಅಂತ ಆಗಿಬಿಟ್ಟಿದೆ. ರಿಟೈರ್ ಆದವರಿಗೆ ಮೋಕ್ಷ, ವಯಸ್ಸಾದವರಿಗೆ ಮೋಕ್ಷ, ಹೊರತು ಸಣ್ಣವರಿಗೆಲ್ಲ ಫಸ್ಟ್ ಕ್ಲಾಸ್ ಜಗತ್ತಿದೆ. ಇವರಿಗೆ ಗ್ರಾಚಿ ಅನುಭವಿಸ್ಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಕೂತಿರ್ತಾರೆ ಪಾಪ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರಿಗೆ ವಯಸ್ಸಲ್ಲಿ ತುಂಬಾ ದಿವಸನೇ ಬೇಕಾಗೋದಿಲ್ಲ, ಅವರಿಗೆ 30 ವರ್ಷ 70 ವರ್ಷ ಮುದುಕರು ಅಂತ ಕರೀತಾರೆ. ಇವರು ಸ್ವಲ್ಪ ದಿವಸಕ್ಕೆ ಅಲ್ಲಿ ಬಂದೇ ಬರ್ತಾರೆ, ಇವರು ಎಲ್ಲೇ ಹೋಗೋದಿಲ್ಲ. ಈ ಮಧ್ಯೆ ಅದು ಬೈಪಾಸ್ ಮಾಡಿಕೊಳ್ಳಕ್ಕೆ ಬರೋದೇ, ಅಲ್ಲಿ ಬಂದೇ ಬರ್ತಾರೆ. ಯೋಚನೆ ಮಾಡಬೇಕು, ಇವರು ಎಷ್ಟೇ ಹಾರಾಟ ಇದ್ರು ಕೂಡ ಅದು ಟೆಂಪರರಿ ಮಾತ್ರ. ಯಾವ ಐಶ್ವರ್ಯನೋ ಶಾಶ್ವತ ಅಲ್ಲ, ಯಾವ ಅಂತಸ್ತು ಶಾಶ್ವತ ಅಲ್ಲ, ಯಾವ ಕಾರ್ಯಗಳು ಶಾಶ್ವತ ಅಲ್ಲ. ಭಗವಂತ ಒಬ್ಬನೇ ಶಾಶ್ವತ. ಅವನನ್ನು ಆರಾಧನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ವಯಸ್ಸಾದವರು ಕರ್ತವ್ಯ, ವಯಸ್ಸಾದರೂ ಬರೋದಿಲ್ಲ ಆಕ್ಚುಲಿ. ಇನ್ನು ಹೇಳಿದ್ರು ಪೂಜೆ ಮಾಡೋಕ್ಕೆ ಬರೋದಿಲ್ಲ ಪಾಪ. ಕೈ ನಡುಕ್ತಿರುತ್ತೆ, ಒಂದ್ಗಂಟೆ ಬಾಸಿದ್ರೆ ಮಂಗಳಾರತಿ ನಿಂತೋಗುತ್ತೆ, ಇಲ್ಲಿ ಸರಿ ಗಂಟೆ ನಿಂತೋಗುತ್ತೆ ಪಾಪ. ಸಾರಿಗೆ ಜಾರಿ ಬೀಳುತ್ತೆ, ಶಕ್ತಿ ಇರೋದಿಲ್ಲ ಪಾಪ, ಒಡೆದು ಹೋಗುತ್ತೆ ಎಷ್ಟೋ ಸಲ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು? ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಗವಂತನ ಹಿರಿಮೆ ತಿಳ್ಕೊಡ್ಬೇಕಾದದ್ದು ವಯಸ್ಸಾದವರಲ್ಲ, ಸಣ್ಣವರು ಅಂತ ಹೇಳುತ್ತಾರೆ. ಚಿಕ್ಕವರ ಕೆಲಸ ಮಾಡಬೇಕು ಮೊದಲು. ದೊಡ್ಡ ದೇವರ ವಿಚಾರವನ್ನು ಆರಾಧನೆ ಮಾಡಬೇಕಾದ್ರೆ ಸಣ್ಣ ವಯಸ್ಸಿನಿಂದ ಶುರು ಮಾಡಬೇಕು. ದೊಡ್ಡವರಾಗಿ ಬಿಡಬೇಕು ಅಂತ ಅರ್ಥ ಅಲ್ಲ ಮತ್ತೆ. ಇಲ್ಲ, ದೊಡ್ಡವರು ಬಿಡಬೇಕು, ಯಾರು ಒಬ್ರು ಬಿಡಬೇಕು ಅಂತ ಯಾರು ಬಿಡಬಾರ್ದು, ಅದು ವಿಶೇಷ ಮತ್ತೆ. ದೊಡ್ಡವರು ಬಿಟ್ಟು ಸಣ್ಣವ್ರು ಹಿಡಿಬೇಕು, ಸಣ್ಣ ದೊಡ್ಡವರು ಬಿಡಬೇಕು ಅಥವಾ ಎಲ್ಲರೂ ಬಿಡಬೇಕು ಅಂದ್ರೆ ಯಾರು ಬಿಡಬಾರ್ದು? ಎಲ್ಲರೂ ಹಿಡಿಬೇಕು. ಆದ್ರೆ ಹೆಚ್ಚೆಚ್ಚು ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯವಾಗೋದು ಚಿಕ್ಕ ವಯಸ್ಸಿನ ಮಾಡಿದ್ರೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಭಗವಂತನ ಮಹಿಮೆಯನ್ನು ನಾವು ಕೇಳಬೇಕು. ಹರಿಕಥಾಮೃತ ಸಾರ ಈ ಒಂದು ವಾರದಲ್ಲಿ ಎಷ್ಟು ನೋಡ್ತೇವೋ ನೋಡ್ತೇವೆ, ಒಂದು ಗ್ಯಾರಂಟಿ ಅದರೊಳಗೆ. ಹರಿಕಥಾಮೃತ ಸಾರದ ಒಂದೆರಡು ಸಂಧಿ ಕೇಳೋ ಹೊತ್ತಿಗೆನೆ ನಾವು ದೇವರ ಬಗ್ಗೆ ಒಂದು ವಿಚಿತ್ರವಾದಂತಹ ಒಂದು ಚಿತ್ರ ಬರುತ್ತದೆ ಮನಸ್ಸಿನೊಳಗೆ. ಒಂದು ನೆಮ್ಮದಿ ಸಿಗತಕ್ಕಂತ ಒಂದು ಭಾವನೆ ಬರುತ್ತೆ. ಅದರ ಜೊತೆಗೆ ದೇವರು ಕಂಡ್ರೆ ಭಯ ಪಡ್ತೇವಲ್ಲ, ಭಯ ಹೋಗಿಬಿಡುತ್ತೆ, ಭಕ್ತಿ ಬರುತ್ತೆ. ಅದು ವಿಶೇಷ ಇತ್ತು. ದೇವರು ಕಂಡ್ರೆ ಭಕ್ತಿ ಬರೋದು ಬೇರೆ, ಭಯ ಬರೋದು ಬೇರೆ. ಭಯ ಅಂಬುದು ಲೋಯರ್ ಸ್ಟೇಜ್, ಅದು ಭಕ್ತಿ ಅಂಬುದು ಹೈಯರ್ ಸ್ಟೇಜ್. ಅದು ಆ ಕರುಣಾಸಂಧಿ ಕೇಳಿದ್ರಂತೂ ಮನುಷ್ಯರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಹೇಗೆ ಬರೀತಾರೆ ದಾಸರಾಯರು ಅಂತ ವಾಕ್ಯ ಸಿಗೋದು ಭಾರಿ ದುರ್ಲಭ. ಮನಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿಯುವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನುಲಿಸಲರಿಯದೆ ಪಾವರರು ಬಳಲುವರು ಭವದೊಳಗೆ. ಆ ಪದ್ಯ ಕೇಳಿದರೆ ದೇವರ ಬಿಡಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಪದ್ಯ ಅದು. ಒಂದು ಎಷ್ಟು ಮನೋಹರವಾಗಿ ಬರೀತಾರೆ, ಎಂತೆಂದ ದೃಷ್ಟಾಂತ ಕೊಡ್ತಾರೆ. ನಮ್ಮ ನಿತ್ಯವಿರುವ ದೃಷ್ಟಾಂತಗಳನ್ನು ಕೊಡ್ತಾರೆ, ಹೊರಗಿಂದ ಕೊಡೋದಿಲ್ಲ. ಮನಸ್ಸಿಗೆ ಅಷ್ಟು ಹಿಡಿಬೇಕಾಗಿ ಮರೀತಾರೆ. ಇಂತಹ ಹರಿಕಥಾಮೃತ ಸಾರ ಇವತ್ತು ನಿಮಗೆ ಆಶ್ಚರ್ಯವಾಗೋದು ಅಂದರೆ ಕನ್ನಡದ ಕೃತಿಗಳಲ್ಲಿ ಕುಮಾರವ್ಯಾಸ ಭಾರತ ಇದೆ, ಏನೇನೋ ಗ್ರಂಥ ಬೇಕಾದ ಗ್ರಂಥಗಳಿದೆ, ವ್ಯಾಸಪೀಠದ ಮೇಲೆ ಒಂದು ಕಾವ್ಯ ಪೂಜಿತವಾಗುತ್ತೆ ಕನ್ನಡದಲ್ಲಿ ಅಂದರೆ ಹರಿಕಥಾಮೃತ ಸಾರ ಒಂದೇ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಿದ್ಧಿ ಇದೆ ಅದಕ್ಕೆ. ಹರಿದಾಸ ಸಾಹಿತ್ಯದ ಒಟ್ಟು ಸಾರವಾಗಿ ಬಂದಿದೆ. ಪುರಂದರೋಪನಿಷತ್ತು ಅಂತೇಳಿ ವ್ಯಾಸಪೀಠದ ಮೇಲೆ ವ್ಯಾಸರಾಜರು ಕೂಡಿಸಿದ್ರದನ್ನ, ಅನಂತರ ಪರಂಪರೆ ಬಂತು. ಅದರಲ್ಲಿ ಹರಿಕಥಾಮೃತ ಸಾರ ಇವತ್ತು ತುಂಬಾ ಕಡೆಗೆ ಒಂದು ಗ್ರಂಥ ಪಾರಾಯಣವಾಗುತ್ತೆ ಕನ್ನಡದಲ್ಲಿ ಅಂದರೆ ಹರಿಕಥಾಮೃತ ಸಾರನೇ. ಎಷ್ಟೋ ಕಡೆಗೆ ಅದನ್ನು ಬಾಯ್ಪಾಠ ಮಾಡಿದ ಜನ ಸಿಕ್ಕಾಬಿಟ್ಟಿದ ಜನ ಸಿಗ್ತಾರೆ. ಅದರಲ್ಲೂ ಕೂಡ ಬೇರೆ ಜಾತಿ ಜನ ಬಾಯ್ಪಾಠ ಮಾಡಿದ್ದಾರೆ. ನೀವೇನಾದರೂ ರಾಯಚೂರು ಪ್ರಾಂತಕ್ಕೆ ಹೋಗಿಬಿಟ್ರೆ ಎಷ್ಟೋ ಜನ